ಶ್ರೀಮಂಡಲಾಧ್ಯಕ್ಷ ಪೂರ್ಣಭೂತಮಕಾನುಗಾ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರು. ಇವತ್ತಿನ ದಿವಸ ಪರಮ ಪೂಜ್ಯರಾದಂತಹ ತಾತಸ್ಮರಣೀಯರಾದಂತಹ ಶ್ರೀ ವಿಜಯೇಂದ್ರ ಸ್ವಾಮಿಗಳ ಆರಾಧನೆಯ ಶುಭ ಸಂದರ್ಭ. ವಿಜಯೇಂದ್ರ ಸ್ವಾಮಿಗಳ ಮಹಿಮೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ರಾಘವೇಂದ್ರ ಸ್ವಾಮಿಗಳಂತಹ ವಿಶ್ವವಿಖ್ಯಾತ ವಿಭೂತಿ ಪುರುಷರನ್ನು ಪ್ರಶಿಷ್ಯರನ್ನಾಗಿ ಹೊಂದಿದ ಪುಣ್ಯಾತ್ಮರು ಶ್ರೀ ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಪ್ರತಿನಿತ್ಯ ರಾಯರ ಸ್ತೋತ್ರ ಹೇಳಬೇಕಾದರೆ ಅವರ ಸ್ಮರಣೆ ಮಾಡಿದ್ರೆ ರಾಯರ ಸಂತೋಷನೇ ಆಗೋದಿಲ್ಲ ಅಂತ ಅರ್ಥ. ಅವರ ಗುರುಗಳ ಸ್ಮರಣೆ, ಪರಮ ಗುರುಗಳ ಸ್ಮರಣೆ ಅತ್ಯಂತ ಪ್ರಿಯವಾದದ್ದು ಅವರಿಗೆ. ತಮ್ಮ ತುಂಬ ಗ್ರಂಥಗಳಲ್ಲಿ ರಾಯರವರನ್ನು ಗುರುಪಾದ ಕೃತೋಪ್ಯಸ್ತಿ ಸಂಗ್ರಹೋ ಹೃದಯಂಗಮಃ ಅಂತ ವರ್ಣನೆ ಮಾಡ್ತಾರೆ. ಈ ಗ್ರಂಥ ನಮ್ಮ ಗುರು ಪರಮಗುರುಗಳು ಬರೆದಿದ್ದಾರೆ, ಬಹಳ ಹೃದಯಂಗಮವಾಗಿದೆ ಅಂತ ಹೇಳ್ತಾರೆ. ಮತ್ತು ಹೃದಯಂಗಮವಾದ ಕೃತಿ ಬರೆದಿದ್ದಾರೆ. ಅನಂತರ ನಾವು ಜನಗಳಿಗೆ ಇನ್ನೂ ಒಂದು ವರ್ಗದ ಜನಕ್ಕೆ ಉಪಯೋಗ ಆಗಲಿ ಅಂತ ಬರೀತಾ ಇದ್ದೇವೆ ಅಂತ ಹೇಳ್ತಾರೆ. ತಂತ್ರದೀಪಿಕಾದಿ ಗ್ರಂಥಗಳಲ್ಲಿ ವಿಶೇಷವಾಗಿ ಗುರುಪಾದರು ಗುರುಪಾದರು ಅಂತ ಸ್ಮರಣೆ ಮಾಡ್ತಕ್ಕಂಥದ್ದು. ಶ್ರೀಮದ್ ಆಚಾರ್ಯರನ್ನು ಭಗವತ್ಪಾದರು ಅಂತ ಕರೆದರೆ ತಮ್ಮ ಗುರುಗಳನ್ನು ಗುರುಪಾದರು ಅಂತ ಕರೆಯೋದು ನಮ್ಮ ವೈಷ್ಣವ ಪದ್ಧತಿಯ ಒಂದು ವಿಶೇಷ. ಆ ರೀತಿ ಮಾಡಿದಂಥ ಪುಣ್ಯಾತ್ಮರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅಂಥ ಪ್ರಭಾವ ಬೀರಿದ ಹಿರಿಮೆ ಶ್ರೀ ವಿಜೇಂದ್ರ ಸ್ವಾಮಿಗಳು. ಇಡೀ 16ನೇ ಶತಮಾನ ಒಂದು ದೃಷ್ಟಿಯಿಂದ ಮಧ್ವ ಸಿದ್ಧಾಂತದ ಸುವರ್ಣಯುಗ ಅಂತ ಕರೀಬೇಕಾದ ಕಾಲ. ಆಚಾರ್ಯರ ಕಾಲ ಮತ್ತೂ ವಜ್ರಯುಗ, ಅದಕ್ಕೇನು ಹೇಳೋದಕ್ಕೆ ಶಕ್ಯ ಇಲ್ಲ. ಅನಂತರದ ಕಾಲದಲ್ಲಿ ಎಷ್ಟು ಜ್ಞಾನಿಗಳು ಏಕಕಾಲಕ್ಕಿದ್ದಾಗಿನ ಕಾಲಕ್ಕೆ, ವ್ಯಾಸರಾಜರು, ವಾದಿರಾಜಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳು, ರಘುತ್ತಮರು, ಎಲ್ಲ ರಘುವರ್ಯರು, ಎಂಥ ಜ್ಞಾನಿಗಳ ದೊಡ್ಡಪ್ಪ ಪುರಂದರದಾಸರು, ಕನಕದಾಸರು, ಇಂಥ ಮಹಾನುಭಾವರನ್ನು ಒಟ್ಟಿಗೆ ಕಂಡಂಥ ಅಪೂರ್ವವಾದಂಥ ಕಾಲ ಅಂದರೆ 16ನೇ ಶತಮಾನ. ಅದರ ಹಿಂದುಗಡೆ ಇದ್ದವರು ಶ್ರೀಪಾದರಾಜರಂಥ ಮಹಾಜ್ಞಾನಿಗಳು. ಈ ದೃಷ್ಟಿಯಿಂದ ಆ ಕಾಲದಲ್ಲಿ ಇದ್ದಂಥ ಒಂದು ವಾಕ್ಯಾರ್ಥವಾಗಲಿ, ಗ್ರಂಥ ರಚನೆಯಾಗಲಿ, ವಿದ್ವದ್ ವಿನೋದವಾಗಲಿ, ಎಲ್ಲದಕ್ಕೂ ಕೂಡ ದಾಖಲೆಯಾಗಿದ್ದಂಥ ಕಾಲ ಅದು. ನಿತ್ಯ ಜೀವನದಲ್ಲಿ ವೇದಾಂತದ ಒಂದು ಅನುಸಂಧಾನದ ಪರಾಕಾಷ್ಠೆ ತಲುಪಿದ್ದ ಕಾಲ ಅಂತ ಕರಿಬಹುದು. ಅವರ ವೇದಾಂತಕ್ಕೂ ಅವರ ಜೀವನಕ್ಕೂ ಸಂಪೂರ್ಣ ಉಸಿರಾಡದಂತೆ ಇದ್ದದ್ದು. ಇವತ್ತು ವೇದಾಂತ ಅಂದರೆ ಅದೇ ಬೇರೆ, ನಾವೇ ಬೇರೆ ಅನ್ನೋ ಭಾವನೆ ಬಂದು ಹೋಗಿಬಿಟ್ಟಿದೆ. ಪೂಜೆ ಕೂತಾಗ ಮಾತ್ರ, ಮಠಕ್ಕೆ ಹೋದಾಗ ಮಾತ್ರ ಅನ್ನಷ್ಟರ ಮಟ್ಟಿಗೆ ವೇದಾಂತ ಲಿಮಿಟ್ ಆದರೆ 24 ತಾಸು ಅಧ್ಯಾತ್ಮದಲ್ಲೇ ಇದ್ದಂಥ ಜನಗಳನ್ನು ಅರಿತು ತೊಡಗಿಸಿದ್ದರು. ಯೋಗಿಗಳು ಯಾವಾಗಲೂ ಆಗಿರ್ತಾರೆ, ಜನಗಳನ್ನು ಅರಿತು ತೊಡಗಿಸಿದಂಥ ಮಹಾನುಭಾವರುಗಳು ಇಂಥವರೆಲ್ಲ ಕೂಡ. ಅದರಲ್ಲಿ ವಿಜೇಂದ್ರ ಸ್ವಾಮಿಗಳದ್ದು ಅವರ ಜೀವನವೇ ಒಂದು ದೊಡ್ಡ ಅದ್ಭುತ ಪವಾಡಗಳ ಸರಮಾಲೆ ಅದು ಬಂದು. ನಮ್ಮಲ್ಲಿ ಗ್ರಂಥಕಾರರು ಬದಲಾಗಿ ಅನೇಕರು ಅನೇಕ ರೀತಿಯ ಪ್ರಸಿದ್ಧರಾಗಿದ್ದಾರೆ. ಅದರಲ್ಲಿ ಶ್ರೀಮತ ಆಚಾರ್ಯರು ಸರ್ವಜ್ಞರು, ಎಲ್ಲದರಲ್ಲೂ ಕೂಡ ಅಪ್ರತಿಮರವರು. ಗಂಧರ್ವ ವಿದ್ಯಾಭಿಮಸ್ಯ ನಿತ್ಯಂ ಗಂಧರ್ವವರ್ಯೈರನುಗೀತ ಕೀರ್ತೇಹೇ ಕಲಾಶ್ಚ ಶೇಷಾಃ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ತತ್ವಪ್ರದೀಪದಲ್ಲಿ ತ್ರಿಕೋಟ ಪಂಡಿತಾಚಾರ್ಯ ಹೇಳುತ್ತಾರೆ, ನಮ್ಮ ಗುರುಗಳಿಗೆ ಸಕಲ ವಿದ್ಯೆಗಳು ಕರತಲಾಮಲಕ ಅಂತ ಹೇಳುತ್ತಾರೆ. ಸಕಲ ವಿದ್ಯೆಗಳು ಏನು ತಗೊಂಡ್ರೂ ಅವರು ಪೂರ್ಣರು, ಸ್ವಲ್ಪ ಗೊತ್ತಿದೆಯಲ್ಲ, ಪರಿಪೂರ್ಣ ಪ್ರಜ್ಞರು, ಪರಿಪೂರ್ಣ ಪ್ರಮತೆಗಳು ಶ್ರೀಮದ್ ಆಚಾರ್ಯರು. ಅನಂತರ ಕಾಲದ ವಿದ್ವದ್ ವಿಭೂತಿಗಳು ಶ್ರೀ ಜಯತೀರ್ಥರು. ಆ ಕಾಲದ ಎಲ್ಲ ವಾದಗಳನ್ನು ವಿಮರ್ಶೆ ಮಾಡಿಬಿಟ್ಟು ಅತ್ಯಂತ ಸುಸಂಗತವಾಗಿ ಅವುಗಳ ಒಂದು ಇತಿಮಿತಿಗಳನ್ನು ತೋರಿಸ್ತಾ ಈ ಮಧ್ವ ಸಿದ್ಧಾಂತದ ಹಿರಿಮೆಯನ್ನು ಪರಿಪೂರ್ಣ ರೀತಿಯಲ್ಲಿ ತೆರೆದಿಟ್ಟಂತಹ ಟೀಕಾಗ್ರಂಥಗಳನ್ನು ಕೊಟ್ಟ ಹಿರಿಮೆ ಶ್ರೀ ಜಯತೀರ್ಥರದಾಯಿತು. ಅನಂತರದ ಜ್ಞಾನವೃಂದದಲ್ಲಿ ವ್ಯಾಸರಾಜರಿಗೆ ಅಗ್ರಸ್ಥಾನ. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತ. ಮಧ್ವ ಸಿದ್ಧಾಂತದ ಮುನಿತ್ರಯರಲ್ಲಿ ಮೂರನೆಯವರೇ ಶ್ರೀ ವ್ಯಾಸರಾಜರು. ಅಂಥ ವ್ಯಾಸರಾಜರು ಮಾಡಿದ ಅನೇಕ ಕಾರ್ಯಗಳಲ್ಲಿ ಪಾಠ ಪ್ರವಚನಗಳು ಅತ್ಯಂತ ದಾಖಲೆಯ ಪಾಠ ಪ್ರವಚನ ಮಾಡಿದ ಹಿರಿಮೆಯವರು. ಪಾಠ ಪ್ರವಚನದ ಮಹತ್ವ ಗೊತ್ತಾಗೋದು ಯಾವಾಗ ಅಂದರೆ, ಯಾರು ಸಿದ್ಧರಾಗಿದ್ದಾರೆ ಅನ್ನೋದ್ರ ಮೇಲೆ. ಸಾವಿರಾರು ಸ್ಟೂಡೆಂಟ್ಸ್ ಇರಬಹುದು, ರ್ಯಾಂಕ್ ಬಂದಿರೋ ಕಾಲೇಜೇ ಮಹತ್ವ ಬಂದ್ಬಿಡುತ್ತೆ. ಒಂದು ರ್ಯಾಂಕ್ ಬಂದರೆ ಸಾಕು, ಕಾಲೇಜಿನ ಸ್ಥಿತಿನೇ ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ವ್ಯಾಸರಾಜರಲ್ಲಿ ಎಲ್ಲರೂ ರ್ಯಾಂಕ್ ಬಂದವರು ಅಂತ ಶಿಷ್ಯರು ಹೊಂದಿದ್ದವರು. ವಾದಿರಾಜರು, ವಿಜೇಂದ್ರರು, ಪುರಂದರದಾಸರು, ಎಷ್ಟು ಹೆಸರು, ಯಾರ ಹೆಸರು ತಗೊಂಡ್ರು ಕೂಡ ಅಪ್ರತಿಮ ವಿದ್ವಾಂಸರುಗಳೆಲ್ಲ ಕೂಡ. ಇದನ್ನು ಅರ್ಥ ಮಾಡಿಕೊಂಡ್ರೆ ವ್ಯಾಸರಾಜರ ಹಿರಿಮೆ ಎಷ್ಟು ಬಹುಮುಖವಾದದ್ದು ಅಂತ ಕೊಂಡಾಡಲಿಕ್ಕೆ ಸಾಧ್ಯ ಇಲ್ಲ. ಜನಗಳಲ್ಲಿ ವಿಷನ್ ಬೇಕು ಅಂತ ಹೇಳ್ತಾರೆ, ಆ ಕಾಲಕ್ಕೆ ಏನು ಮಾಡಬೇಕು ಅಂತ ಇದೆಯಲ್ಲ, ಅದು ಬಹಳ ಮುಖ್ಯ. ಆ ಕಾಲಕ್ಕೆ ಮಾಡತಕ್ಕಂಥ ಕೆಲಸ ಇಲ್ಲದೆ ಹೋದರೆ ಎಲ್ಲ ಪಾಂಡಿತ್ಯನ ವ್ಯರ್ಥ ಆಗಿಬಿಡುತ್ತೆ. ಅಡುಗೆ ಅವನಿಗೆ ಚೆನ್ನಾಗಿ ಬರುತ್ತೆ, ಅಡುಗೆ ಮಾಡೋಕ್ಕೆ ಯಾವತ್ತಿನ ದಿವಸ ಏನು ಮಾಡೋಕೆ ಗೊತ್ತಿಲ್ಲ ಅವನಿಗೆ. ಹಬ್ಬದ ದಿವಸ ಶಾರ್ಧದ ಅಡುಗೆ ಮಾಡಿಬಿಟ್ಟ, ಕತೆ ಮುಗಿದೋಯ್ತು. ಆ ಕಾಲ ಅಡುಗೆ ಮಾಡಲಿಕ್ಕೆ ಬಂದರೆ ಸಾಲದು, ಯಾವಾಗ ಏನು ಮಾಡಬೇಕು ಅಂತ ಔಚಿತ್ಯ ಪ್ರಜ್ಞೆ ಇರಬೇಕು. ಇವತ್ತು ನಮ್ಮಲ್ಲಿ ಆಗ್ತಿರೋ ಲ್ಯಾಬ್ಸ್ ಅಂದ್ರೆ ಅದೇ. ಈ ಕಾಲಕ್ಕೆ ನಾವು ನಮ್ಮ ಜನಗಳನ್ನು, ಯೋಗ್ಯ ಚೇತನಗಳನ್ನು, ಹೇಗೆ ಸನ್ಮಾರ್ಗದಲ್ಲಿ ತರಬೇಕು ಅನ್ನೋದು ಮೇನ್ ನಮ್ಮ ಪ್ರೋಗ್ರಾಮ್ ಆಗಬೇಕು ಯಾವಾಗಲೂ ಕೂಡ. ಮೂಲಭೂತವಾದ ಹಿರಿಮೆ ಸಿದ್ಧ, ಇವತ್ತು ಊಟಕ್ಕೆ ಏರ್ಪಾಟು ಹೇಗೆ ಮಾಡ್ತಕ್ಕಂಥ ನಿತ್ಯ ಜೀವನ ಅನ್ನದ ವ್ಯವಸ್ಥೆ ಮಾಡೋ ಹಾಗೆ ಜ್ಞಾನದ ವ್ಯವಸ್ಥೆ ಮಾಡಬೇಕು. ಸಮಾಜ ಕೆಟ್ಟೋಗಿದೆ ಇರಬಹುದು ಅದೆಲ್ಲ ಕೂಡ, ಆದರೆ ನಾವೇನು ಮಾಡೋಕ್ಕೆ ಬರುತ್ತೆ ಅದು ಬಹಳ ಮುಖ್ಯ. ಕೆಟ್ಟ ಸುಮ್ಮನೆ ಕುತ್ಕೊಂಡೆ ಕೆಟ್ಟ ಹೋಗುತ್ತೆ ಅಷ್ಟೇ. ಪ್ರತಿ ಸರ್ತಿ ಶಾಲಾ ಕಾಲ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ರಿವ್ಯೂ ಮಾಡ್ತಾರೆ, ಒಂದು ಸಲ ರಿವ್ಯೂ ಮಾಡಿಬಿಟ್ಟು ಏನೇನು ಲ್ಯಾಪ್ಸ್ ಇದೆ, ಎಲ್ಲೆಲ್ಲೇನಾಗಿದೆ ಸರಿ ಮಾಡಬೇಕು ಅಂತ ಒಳ್ಳೆ ಪದ್ಧತಿ, ಒಳ್ಳೆ ಪ್ರಿನ್ಸಿಪಾಲ್ ಯಾರೋ ಇದ್ಬಿಟ್ಟು ಅಂತ ವ್ಯವಸ್ಥೆ ಮಾಡ್ತಾರೆ. ರಿಸಲ್ಟ್ ಓವರ್ಆಲ್ ಸ್ಟಾಕ್ ತಗೊಳ್ತಾರೆ. ಇವತ್ತು ನಮ್ಮಲ್ಲಿ ಪದ್ಧತಿನೇ ಹೋಗಿಬಿಟ್ಟಿದೆ ರೆಡಿ ಅಂತ. ಎಷ್ಟು ಜನ ಮಾಧ್ವರಿದ್ದಾರೆ, ಏನೇನು ಆಗ್ತಿದೆ ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ಇದ್ದಂತ ತಿಳ್ಕೊಂಬಿಟ್ಟಿದ್ದೇವೆ ಅಷ್ಟೇ, ಇಲ್ಲೇ ಇಲ್ಲ. ಕ್ಲಾಸಿಗೆ ಕಣ್ಣು ಮುಚ್ಕೊಂಡು ಅಟೆಂಡ್ ಪಾಠ ಮಾಡ್ತಿದ್ರೆ ಹುಡುಗ ಎದ್ದು ಹೋಗ್ತಿರ್ತಾರಲ್ಲ ಆ ಟೈಪ್. ಓವರ್ ಆಲ್ ಕಂಟ್ರೋಲ್ ಓವರ್ ದಿ ಕ್ಲಾಸ್ ಆಗಬೇಕು, ಕಂಟ್ರೋಲ್ ಓವರ್ ದಿ ಸಮಾಜ ಬೇಕು. ವ್ಯಾಸರಾಜರು ಹಾಗೆ ಮಾಡಿದವರು. ಆದ್ದರಿಂದ ಎಲ್ಲ ಮುಖಗಳಲ್ಲೂ ಕೂಡ ಸಾಧನೆ ಮಾಡಿ, ಗ್ರಂಥರಚನೆ ಏನು, ಪಾಠ ಪ್ರವಚನ ಏನು, ಸಂಚಾರ ಏನು, ವಾದಿಜಯ ಏನು, ತಪಶಕ್ತಿ ಏನು, ಒಂದಕ್ಕಿಂತ ಒಂದು. ಕನ್ನಡದಲ್ಲಿ ದೇವನಾಮದ ರಚನೆಗಳೇನು ನೆನೆಸಿಕೊಂಡ್ರೆ ಆಶ್ಚರ್ಯ ಪಡತಕ್ಕಂಥ ವಿದ್ವದ್ ವಿಭೂತಿಗಳು ವ್ಯಾಸರಾಜರು. ಅವರ ಪಾಠ ಪ್ರವಚನದ ಸಿದ್ಧಿಗೆ ಫಲಶ್ರುತಿಯಂತೆ ಬಂದವರ ಹಿರಿಯರಲ್ಲಿ ವಾದಿರಾಜರು, ವೈಜೇಂದ್ರ ಸ್ವಾಮಿಗಳು ದಾಖಲೆಯ ಮಹಾನುಭಾವರು. ವಿಜೇಂದ್ರ ಸ್ವಾಮಿಗಳಂತೂ ವ್ಯಾಸರಾಜರಿಗೆ ಸಂಪೂರ್ಣ ಋಣಿಗಳು. ಹೇಗೆ ಅಂದರೆ, ವ್ಯಾಸರಾಜರು ಸಂಚಾರ ಮಾಡ್ತಾ ಹೊರಟಿರ್ತಾರೆ. ಆ ಕಾಲಕ್ಕೆ ಆಗಲೇ ವ್ಯಾಸರಾಜರಿಗೆ ಸುಮಾರು 50 ವರ್ಷ ದಾಟಿತ್ತಾಗಲೇ, 50-60 ಮಧ್ಯೆ ವ್ಯಾಸರಾಜರಿದ್ದ ಕಾಲ. ಯಾವುದೋ ಒಂದು ಊರಿಗೆ ಹೋಗಿದ್ರು ಸಂಚಾರಕ್ಕೆ. ವೃದ್ಧ ದಂಪತಿಗಳು ಅಂದ್ರೆ ನಮಸ್ಕಾರ ಮಾಡಿದರು. ವೃದ್ಧ ದಂಪತಿಗಳು, ವೃದ್ಧ ಅಂದ್ರೆ ವೃದ್ಧರ 70 ದಾಟಿದವರು ಹೆಚ್ಚು ಕಡಿಮೆ. ಅವ್ರಿಗೆ ನಮಸ್ಕಾರ ಮಾಡಿದ್ರು. ವ್ಯಾಸರಾಜರು ಹೇಳಿದ್ದೇನು, ಆಕೆಗೆ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದ್ರು. ಇದು ಪದ್ಧತಿಯಾಗಿತ್ತು, ಅವ್ರಿಗೆ ಮಕ್ಕಳಿರಲೇ ಇಲ್ಲ. ಅವರಿಗೆ ವೃದ್ಧರಾಗಿದ್ದರು. ಪುತ್ರವತಿ ಭವ, ಇದು ವಿಚಿತ್ರ ಕೇಸ್, ಬಹಳ ಜನ ಗೊತ್ತಿರೋದಿಲ್ಲ. ವೃದ್ಧರಿಗೆ ಪುತ್ರವತಿ ಭವ ಅಂದ್ರೆ ಏನು ಹೇಳಬೇಕು ಅದಕ್ಕೆ? ಅವ್ರು ಹೇಳ್ತಾರೆ, ಸ್ವಾಮಿ ನಾವು ವೃದ್ಧರು, ಮಕ್ಕಳಾಗಿಲ್ಲ, ನಮಗಾಗಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಈ ಕಾಲದ ಯೋಚನೆ ಮಾಡಾಗಿಲ್ಲ ಅಂತ ವ್ಯಾಸರಾಜರು ಹೇಳ್ತಾರೆ. ನಮ್ಮ ಬಾಯಿಂದ ಬಂದ ಮಾತು ನಮ್ಮದಲ್ಲ, ಈ ಅನುಸಂಧಾನ ಇರಬೇಕು ಪ್ರತಿಯೊಬ್ಬರಿಗೂ. ದೇವನ್ಮ ಯೋಂತಃ ಪ್ರವಿಶ್ಯ ಮಮವಾಚ ಮೀಮಾಂ ಪ್ರಸುಪ್ತ. ದೇವರು ಮಾತಾಡಿಸಿದ್ದಾನೆ, ನಿಮ್ಮ ಮಗು ಹಾಗೇ ಆಗುತ್ತೆ, ನಮ್ಮ ಸಂಕಲ್ಪ ಹಾಗೆ ಬಂದಿದೆ, ಆದರೆ ಮಗುವನ್ನು ನಮಗೆ ಕೊಡಬೇಕು. ಇದು ತಗರಾರು. ಜ್ಞಾನಗಳಿಂದ ಯಾರು ಬದಸ್ತಾರೋ ಅಲ್ಲ ಹೀಗೆ ಕೇಳಿದವರೇ, ರಘುತ್ತವರನ್ನು ಅವರು ಕೇಳಿದರು, ವ್ಯಾಸರ ವಾದಿರಾದ್ರನ್ನು ಅವರು ಕೇಳಿದರು, ಇವರು ಇವರು ಕೇಳ್ತಾರೆ. ಆ ಮಗು ನಮಗೆ ಕೊಡಬೇಕು. ಅವರಿಗೆ ಆಶ್ಚರ್ಯ ಬಂದು, ಮಗು ಆದ್ರತಾರೆ ಕೊಡೋ ಪ್ರಶ್ನೆ ಅಂತ ಅವರಿಗೆ. ಈ ಕಾಲದಲ್ಲಿ ಸಾಮಾನ್ಯ ಕೆಲವು ಭವಿಷ್ಯಗಳನ್ನು ಇಮ್ಯಾಜಿನ್ ಮಾಡಲಿಕ್ಕೆ ನಕ್ಕು ಬಿಡತಕ್ಕಂಥ ಮಾತುಗಳಿದ್ದಾಗೆ, ಆದರೆ ಆಗದೆ ಮತ್ತೆ ಬರ್ತೀವಿ ಖಂಡಿತ ಆಗಿರುತ್ತೆ ಅಂತ ಹೊರಟೇ ಬಿಟ್ರು. ಪರಮಾಶ್ಚರ್ಯ ಅಂತ ಕೇಳಿದರೆ, ಸಂಚಾರವಾಗಿ ಇನ್ನೊಂದು ವರ್ಷ ಆ ಕಡೆ ಬರೋತ್ತಿಗೆ ಆಗಲೇ ಗರ್ಭಿಣಿಯಾಗಿ ಒಂದು ಮಗು ನೆತ್ತಿದ್ದಾಳೆ ಅಷ್ಟೊತ್ತಿಗೆ. ಇದು ನಿಜವಾದ ಪವಾಡ ಅಂದರೆ, ಇಂಥದ್ದೇ ಪವಾಡ ಅನ್ನೋದು ವಿಷ್ಣು ತೀರ್ಥರ ಕಾಲಕ್ಕೆ ಹಾಗೆ ನಡೀತು ಅಂತ ಹೇಳ್ತಾರೆ. ಅಡವಿ ಸ್ವಾಮಿಗಳಿದ್ದಾರಲ್ಲ, ಅವರ ತಾತನೇ ಮದುವೆಯಾದ 70 ದಾಟಿತ್ತಂತೆ, ಅವರಿಗೆ ಮದುವೆಯಾದಾಗಲೇ 70 ದಾಟಿತ್ತಂತೆ. ಆಮೇಲೆ ಹುಟ್ಟಿದವರು ವಿಷ್ಣು ತೀರ್ಥರು. ಇವತ್ತು ಅಡವಿ ಸ್ವಾಮಿಗಳು ಪ್ರಸಿದ್ಧರಾದವರು, ಅಂಥ ಮಹಾನುಭಾವರು. ಆಮೇಲೆ ಅವರ ತಂದೆ ಬಾಳಾಚಾರ್ಯರು, ಆಮೇಲೆ ಇವರು ಬಂದವರು. ಇಂಥ ಅದ್ಭುತಗಳನ್ನು ಮಾಡೋದ್ರಲ್ಲೇ ಅವರು ಸ್ವಾರಸ್ಯ. ಇದು ಸೈನ್ಸ್ ಅದ್ಭುತನೇ ಇದೆಲ್ಲ. ಇದು ಇಂಥ ಬೆಳಕಿನ ಇಮೇಜ್ ಮಾಡೋಕ್ಕೆ ಸಾಧ್ಯ ಇತ್ತು, ಅನ್ನೋ 200 ವರ್ಷಗಳ ಹಿಂದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ. ಸ್ವಿಚ್ ಆಗಿದ್ದಷ್ಟು ಬೆಳಕು ಬರುತ್ತೆ, ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಊದಿ 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 ಎಷ್ಟು ಕಷ್ಟಪಡ್ತಿದ್ರು ಪಾಪ. ಅದು ನೆನೆಸಿಕೊಂಡ್ರೆ ಆ ಸಿದ್ಧಿ ಬರೋದಕ್ಕೆ ವಿಜ್ಞಾನದ ಕಾರಣ, ಅದು ತತ್ವಜ್ಞಾನದ ಕಾರಣ ಅಷ್ಟೆ. ಹೇಳಿದರು, ಮಗು ಸ್ವಾಮಿ ನಿಮ್ಮದೇ, ನಾವು ಯೋಚನೆ ಮಾಡಿದ್ದಿಲ್ಲ, ಮಗು ಹುಟ್ಟಿದೆ ಅಂತ ಹೇಳಿಕೊಟ್ಟ. ಬದುಕೆ ಬಿಟ್ಟರೆ ಹಾಗೆ ಆಗಿದ್ದು. ಇನ್ನೊಂದು ಮಗು ಹುಟ್ಟುತ್ತೆ ಅಂತ ಆಚಾರ ಹೇಳಿದಾಗ ಅವ್ರು ನಕ್ಕು ಬಿಟ್ಟರೆ ಮಗ, ಅವ್ರಿಗೆ ವಯಸ್ಸಾಗಿತ್ತು ಅಷ್ಟೊತ್ತಿಗೆ. ಇದ್ದಿಬ್ಬರು ಮಕ್ಕಳು ಹೋಗಿ 12 ತಪಸ್ ಮಾಡಿ ಇವರು ಹುಟ್ಟಿ ಇವರಿಗೆ 8 ವರ್ಷಕ್ಕೆ ಬಂದು ಹೆಚ್ಚು ಕಡಿಮೆನೆ, ಆವತ್ತು ಎಷ್ಟು ವಯಸ್ಸಾಗಿರ್ಬೇಕು ಅವ್ರು. ಅಂತ ಹೊತ್ತಿರಲ್ಲಿ ಇನ್ನೊಂದು ಮಗು ಅಂದ್ರೆ ಸನ್ಯಾಸ ತಗೋತೀವಿ ಅಂತ ಸದ್ಯ ಅನ್ಕೊಂಡ್ರಿ. ನಮ್ಮ ಮಗು ಆಗ್ಲಿಕ್ಕಿಲ್ಲ, ಸನ್ಯಾಸ ತಗೊಳ್ಳಿಲ್ಲ ಅಂದ್ರೆ ಒಂದು ವರ್ಷದೊಳಗೆ ಮಗು ಹುಟ್ಟಬೇಕಾ? ಅವ್ರು ವಿಷ್ಣು ತೀರ್ಥರು ಅಂತ ಮಹಾನುಭ, ಆ ವಿಷ್ಣು ತೀರ್ಥರು ಆಚಾರ್ಯ ತಮ್ಮಂದ್ರೆ ವಿಷ್ಣು ತೀರ್ಥರು, ಭಾಗವತ ಸಾರೋದ್ಧಾರ ಬರದ ವಿಷ್ಣು ತೀರ್ಥರು. ಇದನ್ನು ಯೋಚನೆ ಮಾಡಿದಾಗ ಇದೆಲ್ಲ ಯಾತಕ್ಕೆ ದೇವತೆಗಳು ಮಾಡ್ತಾರೆ ಅಂದ್ರೆ, ಜಗತ್ತಿನ ಆಶ್ಚರ್ಯಗಳನ್ನು ಗಮನಿಸಿದಾಗ ದೇವರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ. ಎಲ್ಲ ನಾರ್ಮಲ್ ಆಗಿ ನಡೀತಿದ್ರೆ ಅನ್ಸೋದಿಲ್ಲ. ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಅತೀಂದ್ರಿಯ ಶಕ್ತಿ ಇರೋದು ಗೊತ್ತಾಗದೆ ಇದರಿಂದ ದರ್ಶನಾಚ್ಛ ಅಂತ ಹೇಳ್ತಾರೆ ಆಚಾರ್ಯರ ಮಾತು. ಅಣು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ, ದರ್ಶನಾಚ್ಛ ತಪ ಆದಿ ಫಲಸ್ಯ. ತಪ ಮೊದಲಾದ ಒಳ ಫಲವು ಕಣ್ಣಿಗೆ ಕಾಣ್ತಾ ಇದೆ, ಅದರಿಂದ ಒಪ್ಪಲೇಬೇಕಾಗಿದೆ ನಾವು ಅನ್ನೋದನ್ನ ಆಸ್ತಿಕ ಜನತೆಗೆ ತೋರಿಸಿಕೊಡ್ತಾರೆ. ಕೊಟ್ಟರು ಅವರಿಗೆ ಅಷ್ಟೊತ್ತಿಗೆ ಉಪಕಾರ ಶುರುವಾಗಿತ್ತು ಮಗುವಿನ ಮೇಲೆ. ಅವ್ರು ಹೇಳಿದ್ರಂತೆ, ಇನ್ನೊಂದು ಮಗು ಹುಟ್ಟುತ್ತೆ ಅಂತ ಹೇಳಿದ್ರೆ, ಅದು ಸಾಲದವನ್ನಾಗಿ ಇನ್ನೊಂದು ಮಗು ಹುಟ್ಟು ಅವ್ರು ವಂಶ ಬೆಳೀತು ಅಂತ ಹೇಳ್ತಾರೆ. ಇವರು ಕರ್ಕೊಂಡು ಹೊರಟೇ ಬಿಟ್ಟರು. ವಿಠಲ ಅಂತ ನಾಮಕರಣ ಮಾಡಿದ್ರು ಮಗುವಿಗೆ, ವಿಠಲ ಅಂತ ನಾಮಕರಣ ಮಾಡಿದರು. ತಗೊಂಡು ಹೋದರು, ಮುಂದೆ ಉಪನಯನ ಎಲ್ಲ ಅವರಲ್ಲೇ ನಡೆದೋಯ್ತು. ಆ ರೀತಿ ಸ್ವಂತ ಮಗನನ್ನು ಬೆಳೆಸ್ತಾ ಬೆಳೆಯುತ್ತಾರೆ ವಿಜೇಂದ್ರ ಸ್ವಾಮಿಗಳನ್ನು. ಹುಟ್ಟಿಗೂ ಅವರೇ ಕಾರಣರಾದರು, ಆ ದೃಷ್ಟಿಯಿಂದ ಬೆಳೆಸಿದ್ದು ಅವರಲ್ಲೇ. ಈ ವಿಜೇಂದ್ರ ಸ್ವಾಮಿಗಳ ಸ್ಪೆಷಲ್ ಹಿರಿಮೆಗೆ ಇದೆಲ್ಲ ಕಾರಣವಾಯಿತು. ವ್ಯಾಸರಾಜರ ಕರುಣೆಯ ಕೂಸಾಗಿ ಬೆಳೆದಿದ್ದು ಅವರ ವೈಶಿಷ್ಟ್ಯ. ಮುಂದೆ 5 ವರ್ಷಕ್ಕೆ ಉಪನಯನ ಆಗೋಯಿತು, 8 ವರ್ಷಕ್ಕೆ ಸನ್ಯಾಸನೂ ಕೊಟ್ಬಿಟ್ಟು, ಬಾಲಬ್ರಹ್ಮಚಾರ್ಯಕ್ಕೆ ಸನ್ಯಾಸನೂ ಕೊಟ್ಟರು. ವಿಷ್ಣು ತೀರ್ಥ ಅಂತ ನಾಮಕರಣ ಮಾಡಿದರು. ವಿಷ್ಣು ತೀರ್ಥ ಅಂತ ಹೆಸರಿಟ್ಟು, ಬಹುಶಃ ಈ ಕಥೆ ಅಲ್ಲಿಗೆ ನೆನಪಾಗುತ್ತೆ, ವಿಷ್ಣು ಆಚಾರ್ಯ ತಮ್ಮಂದ್ರೆ ವಿಷ್ಣು ತೀರ್ಥರು. ವಿಷ್ಣು ತೀರ್ಥ ಅಂತ ಹೆಸರನ್ನು ಇಟ್ಟುಬಿಟ್ಟು ಅಪೂರ್ಣ ರೀತಿಯಲ್ಲಿ ಅವರನ್ನು ವಿದ್ವಾಂಸರನ್ನಾಗಿ ಮಾಡ್ತಾ ಇದ್ದಾರೆ. ಉಪನಯನ ಮಾಡಿದ ತಕ್ಷಣ ಹೇಗೆ ತಂದೆ ತಾಯಿ ಕೆಲಸ ಮುಗಿಯೋದಿಲ್ಲ, ಸಂಧ್ಯಾವಂದ್ಯ ಮಾಡಿಸಿದರೆ ಮಾತ್ರ ಸಂತೆಯ ಕೆಲಸ ಮುಗಿಸೋದು. ಸನ್ಯಾಸ ಕೊಟ್ಟ ತಕ್ಷಣ ಕೆಲಸ ಆದರೆ ವಿದ್ವಾಂಸರು ಮಾಡೋದು ಇಮಿಡಿಯೇಟ್ ಆಗಿ. ಆಮೇಲೆ ಸನ್ಯಾಸ ಕೊಟ್ಟರೆ ವಿದ್ವಾಂಸರಿಗೆ ಕೊಡಬೇಕು. ಮೊದಲೇ ಕೊಟ್ಟರೆ 8 ವರ್ಷಕ್ಕೆ ವಿದ್ವಾಂಸರಲ್ಲಿ ಸಿಗ್ತಾನೆ. ವಿದ್ವಾಂಸರು ಮಾಡಬೇಕು, ವಿದ್ವಾಂಸರಿಗೆ ಕೊಡಬೇಕು, ವಿದ್ವಾಂಸರನ್ನು ಮಾಡಬೇಕು. ಇದು ನಿಜವಾದ ಅರ್ಥದಲ್ಲಿ ಸನ್ಯಾಸದ ಆದರ್ಶ. ವ್ಯಾಸರಾಜರು ಪಾಠ ಹೇಳಿಕೊಟ್ಟರದ್ದು ಎಷ್ಟು ಸರ್ತೆ ಗೊತ್ತಾ? 6 ಸರ್ತೆ ಸ್ವರಮೂಲ ಹೇಳಿಕೊಟ್ಟಿರ್ತ. 6 ಸಲ ಸ್ವರಮೂಲ ಮಂಗಳ ಮಾಡಿದ ಕೀರ್ತಿ ವಿಜಯೇಂದ್ರ ಸ್ವಾಮಿಗಳದ್ದು ವ್ಯಾಸರಾಜರ ಹತ್ರ. 6 ಸಲ ಇವತ್ತು ಒಂದು ಸರ್ತಿನೂ ಓದೋದಿಲ್ಲ ಸಾಮಾನ್ಯ. 100 ಜನ ಪಂಡಿತರಲ್ಲಿ ಸಾಮಾನ್ಯ 99 ಜನ ಇಡೀ ಸ್ವರಮೂಲ ಒಂದು ಸರ್ತಿನೂ ಓದದೇ ಇರತಕ್ಕಂಥ ಕಾಲ. ಓದೋದು ಬೇಡ, ಪಾರಾಯಣ ಕೂಡ ಪೂರ್ತಿ ಮಾಡೋದಕ್ಕೆ ಅಸಾಧ್ಯವಾದ ಕಾಲ. 6 ಸರ್ತಿ ಅವ್ರು ಹೇಳಿದ್ರಂತೆ. ಅದು ಸಾಲದ ಹಾಗೆ ನವಕೃತ್ವ ನ್ಯಾಯಸುಧಾಮ್ ಅಂತ ಹೇಳಿದ್ರು. 9 ಸರ್ತಿ ನ್ಯಾಯಸುಧ ಪಾಠ ಹೇಳಿದ್ರಂತೆ. ಒಂದು ಸರ್ತಿ ನ್ಯಾಯಸುದ ಹೇಳಿ ಸರಿಯಾಗಿ ಮುಗಿಸ್ಬೇಕಾದ್ರೆ ಕನಿಷ್ಠ 2 ವರ್ಷ ಬೇಕು ಸಾಮಾನ್ಯ. ಅವರಂತವ್ರು ಹೇಳಿದ್ರು 1 ವರ್ಷ ಅಂತ ಇಟ್ಕೊಂಬೋಣ. ಇದು 9 15 ವರ್ಷಗಳ ಕಾಲ ಉದ್ಗ್ರಂಥಗಳ ಪಾಠ ಆಗಿದೆ ಅವರಿಗೆ. ಇನ್ನು ಎಷ್ಟು ಗ್ರಂಥಗಳ ಪಾಠ ಆಗಿರ್ಬೋದು, ಹೇಗೆ ಹೇಳಿರ್ಬೋದು? ಅದು ವ್ಯಾಸರಾಜರು ಹೇಳೋದು, ಇವರು ಕೇಳೋದು, ಇಬ್ಬರು ಬಿಡುವಲ್ಲದು. ವ್ಯಾಸರಾಜರು ಬಿಡುವೇ ಇಲ್ಲ. ರಾಜ ಮಹಾರಾಜರು ಅವರಿಗೆ ನಿತ್ಯ ದರ್ಶನ ಕಾಯ್ತಾ ಇದ್ದಾರಂತೆ. ಕೃಷ್ಣದೇವರಾಜ ಅವ್ರ ಹತ್ರ ಬಂದು 3 ಸಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವರಿಗೆ ಭೋದ್ರಮ್ನ ಅಭಿವಾದ ಇದ್ದ ನಮಸ್ಕಾರ ಮಾಡಿ ಚಕ್ರವರ್ತಿ ಬಂದು ನಮಸ್ಕಾರ ಮಾಡ್ತಾ ಇದ್ದ. ದೊಡ್ಡ ರಾಜ್ಯಸಭೆಯಲ್ಲಿ ಅವರೇ ಪ್ರಧಾನ ವಿದ್ವಾಂಸರು ಅಂದ್ರೆ ಅವರೇ ರಾಜಗುರುಗಳು. ಮತ್ತು ವ್ಯಾಯಾಮೃತಾದಿಗಳನ್ನು ಬರೀಬೇಕು, ಎಷ್ಟು ಜನ ಪಾಠ ಹೇಳಬೇಕು, ದೇವರನಾಮ ಬರೀಬೇಕು, ಸಂಚಾರ ಮಾಡಬೇಕು, ಇಷ್ಟೆಲ್ಲರ ಬಗ್ಗೆ ಎಷ್ಟು ಪಾಠ ಹೇಳಿದ್ರು ಅಂತ ಯೋಚನೆ ಮಾಡಿ ನೋಡೋಣ. ಅದು ಒಂದನ್ನೇ ಮಾಡಿದ್ರು ಹೇಳೋದು ಅಸಾಧ್ಯ. ಅದು ಒಂದೇ ಕೆಲಸ ಮಾಡಿದರೂ ಕೂಡ ಮಾಡೋದು ಕಷ್ಟ. ಅದಕ್ಕೆ ತಪಸ್ಶಕ್ತಿ ಹಾಗಿತ್ತವರು. ಹೇಳೋ ಶಕ್ತಿ ಅವರಿಗೆ, ಕೇಳೋ ಶಕ್ತಿ ಇವರಿಗೆ. ಕೆಲವರು ಹೇಳೋರಿರ್ತಾರೆ, ಕೇಳೋರು ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಕೇಳೋ ಶಕ್ತಿ ಇವರಿಗಿತ್ತು, ಹೇಳೋ ಶಕ್ತಿ ಅವರಿಗಿತ್ತು. ಅದಕ್ಕೆ ಅಂಥ ಗುರು ಅಂಥ ಶಿಷ್ಯರ ಕಾಂಬಿನೇಷನ್ ಇದೆಯಲ್ಲ, ಅದೇ ಬರೋದು ದೊಡ್ಡ ದೊಡ್ಡ ಸಾಧನೆಯಾಗಿ. ಅಲ್ಲೆಲ್ಲ ನಡೆದಿದ್ದು ಹೇಗೆ? ವಿಭೇಂದ್ರ ತೀರ್ಥರು ಶ್ರೀಪಾದರಾಜರು ಅಂತ ಕಾಂಬಿನೇಷನ್ ಬಂತು. ವ್ಯಾಸರಾದರು ವಾಜರಾದರು, ವ್ಯಾಸರಾದರು ವಿಜಯೇಂದ್ರ ಸ್ವಾಮಿಗಳು, ಮತ್ತು ಸುಧೀಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು. ಈ ರೀತಿ ಕಾಂಬಿನೇಷನ್ ಇದ್ದಾಗಲೇ ವಿಶೇಷತೆ. ಅಕ್ಷೋಭ ತೀರ್ಥರು ಜಯತೀರ್ಥರು, ಇಂಥ ಒಂದು ವೈಶಿಷ್ಟ್ಯ ಇಲ್ಲೆಲ್ಲ ಕಾಣುತ್ತದೋ ಆಗ ಅಸಾಧಾರಣವಾದಂಥ ಫಲಶ್ರುತಿ ನಾವು ಕಾಣುತ್ತೆ. ಅಷ್ಟನ್ನು ಮಾಡಿ ಅವರನ್ನು ಶ್ರೇಷ್ಠ ವಿದ್ವಾಂಸರನ್ನಾಗಿ ಮಾಡಿದರು, ಜೊತೆಗೆ ಅನುಷ್ಠಾನ ಪರರನ್ನಾಗಿ ಮಾಡಿ ತಪಸ್ವಿಗಳನ್ನಾಗಿ ಮಾಡಿದರು. ಅದು ಬಹಳ ಮುಖ್ಯ. ವಿದ್ವಾಂಸರನ್ನು ಮಾಡ್ತಾರೆ, ತಪಸ್ವಿಗಳಾಗದೆ ಹೋದರೆ ವಿದ್ಯೆ ಕೆಲಸಕ್ಕೆ ಬರೋದೇ ಇಲ್ಲ. ತಪಸ್ವಿಗಳನ್ನಾಗಿ ಮಾಡ್ತಾರೆ, ಸಿದ್ಧ ಪುರುಷರನ್ನಾಗಿ ಮಾಡ್ತಾರೆ. ಆಗ ಒಂದು ವಿಶಿಷ್ಟ ಪ್ರಸಂಗವಂತ ನಡೀತಂತೆ. ಸುರೇಂದ್ರ ತೀರ್ಥರೊಬ್ಬ ಮಹಾನುಭಾವ, ವಿಭೇಂದ್ರ ಸ್ವಾಮಿಗಳ ಶಿಷ್ಯರು, ಮುಂದೆ ರಘುನಂದನರು, ಆಮೇಲೆ ವಿಜಯ ವಿಶ್ವಾಮಿತ್ರರು, ಆಮೇಲೆ ರಘುನಂದನ ತೀರ್ಥರು, ಅವರ ಶಿಷ್ಯರು ಸುರೇಂದ್ರ ತೀರ್ಥರು ಅಂತ ಇರ್ತಾರೆ. ಆ ಸುರೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಮಾಡ್ತಾ ವಿಜಯನಗರಕ್ಕೆ ಪ್ರವೇಶ ಮಾಡಿದ್ದಾರೆ. ಊರವರು ಬರ್ತಾ ಇದ್ದಾರೆ, ದೊಡ್ಡ ಒಂದು ಸ್ಥಳ. ಅಲ್ಲೇನು ಗೊತ್ತಾ? ಬರೀ ತುಳಸಿ ವನ ಅಂತ ಆತಾರೆ. ಇವತ್ತಂಥ ವಾತಾವರಣವೇ ಇಲ್ಲ. ತುಳಸಿ ವನ ಇತ್ತಂದ್ರೆ ದೇವರಿರ್ತಾನೆ ಅಂತ ಹೇಳಿದ್ದಾರೆ. ತುಳಸಿ ಕಾನನಂ ಎತ್ರ ಎತ್ರ ಪದ್ಮವನಾನಿಚ ಅಂತ ಹೇಳಿದ್ರೆ, ತತ್ರ ಸನ್ನಿಹಿತೋ ಹರಿ ವಸಂತಿ ವೈಷ್ಣವ ಎತ್ರ ತತ್ರ ಸನ್ನಿಹಿತೋ ಹರಿ. ದೇವರನ್ನ ಡೈರೆಕ್ಟ್ ನೋಡೋದಿಲ್ಲಂತೆ, ತುಳಸಿ ಗಿಡಗಳ ಮೂಲಕ, ಕಮಲ ಪುಷ್ಪಗಳ ಮೂಲಕ, ಸಜ್ಜದರ ಮೂಲಕ ದೇವರನ್ನ ಕಾಣಬೇಕಂತೆ. ನೋಡಿದರೆ ತುಳಸಿ ವನ ನೋಡಿದ್ರು ಕೃಷ್ಣಾರ್ಪಣ ಅಂದ್ಬಿಟ್ರೆ, ಆಗ್ಲೇ ನೋಡಿದ ತಕ್ಷಣ ಅಲ್ಲೇ ಕೃಷ್ಣಾರ್ಪಣ ಅಂದ್ಬಿಟ್ರೆ. ಚೆನ್ನಾಗಿರೋದು ಕಟ್ಟರೆ ದೇವರಿಗೆ ಅರ್ಪಣೆ ಮಾಡೋದು, ಆ ಅಭ್ಯಾಸ ಬೆಳೆಸ್ಕೋಬೇಕು ನಾವು. ಎಲ್ಲ ಅಡಿಗೆ ಒಳ್ಳೆ ವಾಸನೆ ಬರ್ತಾ ಇರ್ತದೆ, ನಾವು ಎಂಜಾಯ್ ಮಾಡಿಬಿಡ್ತೀವಿ, ಮಾಡಬಾರದು. ಕೃಷ್ಣಾರ್ಪಣ ಅಂತ ಹೇಳ್ಬೇಕಂತ. ನಾವಂತೂ ಮಾಡಿದ ಅಡಿಗೆ ಯಾರೋ ಮಾಡಿದ್ದಾರೆ, ಅದೇ ಕೃಷ್ಣಾರ್ಪಣ. ಆ ರೀತಿ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು. ಒಳ್ಳೆ ಸುರೇಂದ್ರ ತೀರ್ಥರು ಬಹಳ ವಿಚಿತ್ರ ಮಹಿಮಾವಂತರು ಅಂತ ಅವರು ಅವರ ಚರಿತ್ರೆಯಲ್ಲಿ ಹೇಳ್ತಾರೆ. ಅವರು 3 ಬಾರಿ ಇಡೀ ಭರತಖಂಡವನ್ನು ಪ್ರದಕ್ಷಿಣೆ ಮಾಡಿದ್ರಂತೆ. ಇದು ಆ ಕಾಲಕ್ಕೆ 1 ಬಾರಿನೇ ಕಷ್ಟ ಇದ್ದ ಕಾಲ ಅದು, 3 ಬಾರಿ ಮಾಡಿದ್ರಂತೆ. ಅದಕ್ಕಿಂತ ಆಶ್ಚರ್ಯ ಏನು ಗೊತ್ತಾ? ಉಪವಾಸದಿಂದ ಮಾಡಿದ್ರಂತೆ 3 ಸರ್ತಿ ಕೂಡ. 3 ಸಲ ಪೂರ್ತಿ ಉಪವಾಸದಿಂದ ಭೂಪ್ರದಕ್ಷಿಣೆ ಮಾಡಿದ್ರು ಅಂದರೆ ಯಾವ ಸ್ಟ್ಯಾಮಿನಾ ಇರಬೇಕು ಅವ್ರದ್ದು, ಎಂಥ ತಪಶಕ್ತಿ ಇರಬೇಕು. ಸುರೇಂದ್ರ ತೀರ್ಥರು ಅಂದರೆ ಸುರೇಂದ್ರ ತೀರ್ಥರೆ ಬಪ್ಪು ತುಂಬ ಹೆಸರು ಮಾಡಿದ ಜ್ಞಾನಿಗಳು. ಅವರು ಅನುಸಂಧಾನ ಆ ರೀತಿ ಮಾಡಿದ್ದಕ್ಕೆ ಸಾಧ್ಯವಾಗಿತ್ತಷ್ಟೇ. ಕೃಷ್ಣಾರ್ಪಣ ಅಂದಿದ್ರು. ಮುಂದೆ ವ್ಯಾಸರಾದ ಶಿಷ್ಯ ಒಬ್ಬ ಬಂದ, ತುಳಸಿ ಬಿಡಿಸ್ಕೊಂಡು, ಅದೇ ತುಳಸಿ ಬಿಡಿಸ್ಕೊಂಡು ಹೊರಟ. ಅಷ್ಟೊತ್ತು ಇವರು ಅಲ್ಲಿ ಹೊರಟರು, ಊರುಗಳ ಪ್ರವೇಶ ಮಾಡಿದ್ದಾರೆ ಒಂದು ಕಡೆಗೆ. ಇನ್ನೂ ಅವ್ರು ಹೊಸಬರು, ವಿಜಯನಗರಕ್ಕೆ ಹೊಸಬರು, ಸುರೇಂದ್ರ ತೀರ್ಥರಾದ್ದರಿಂದ ಅವ್ರಿಗಿನ್ನೂ ಎಲ್ಲ ವ್ಯವಸ್ಥೆ ಆಗಿರಲಿಲ್ಲ. ವ್ಯಾಸರಾಜರಂತೂ ಪೂರ್ತಿ ಎಷ್ಟೇ ರಾಜಗುರುಗಳು, ಅವರು ಪೂಜೆ ಮಾಡ್ತಾ ಇದ್ದಾರೆ, ತುಳಸಿ ಹಾಕ್ಲಿಕ್ಕೆ ಅಂತ ತಂದಿಟ್ಟ ಶಿಷ್ಯ. ನೋಡಿದ ತಕ್ಷಣ ನಿರ್ಮಾಲ್ಯ ತಂದೆಯಲ್ಲ ಅಂದ್ರಂತೆ. ಎಂಥ ಜ್ಞಾನದೃಷ್ಟಿ ಇರಬೇಕು ಅವ್ರಿಗೆ. ನಿರ್ಮಾಲ್ಯ ತಂದಿದ್ದೀದನ? ನಿರ್ಮಾಲ್ಯ ಅಂದ್ರೆ ಏನು ಗೊತ್ತೇನೋ ನಮಗೆ, ಅದೇ ಗೊತ್ತು. ಪೂಜೆ ಮಾಡಿದ್ರೆ ಗೊತ್ತಿರಬೇಕು ಅವೆಲ್ಲ ಕೂಡ. ಮೊದಲು ಏರಿಸಿ ತೆಗೆದ್ರೆ ಅದು ನಿರ್ಮಾಲ್ಯ ಆಗುತ್ತೆ. ಅದು ಪೂಜೆ ಮಾಡಿದ ಪುಷ್ಪಗಳು ಇವೆಲ್ಲ, ಪೂಜೆ ಮಾಡಿದ ನಿರ್ಮಾಲ್ಯಗಳು. ಆ ಕ್ಷಣಕ್ಕೆ ಆಶ್ಚರ್ಯ ಆಗೋಯ್ತು. ಆಶ್ಚರ್ಯನೇ ಆಶ್ಚರ್ಯ. ಸ್ವಾಮಿ ನಾನು ಹಾಗೆ ಮಾಡಿಲ್ಲ, ಡಯ ಅವನು ಪಾಪ ಇವತ್ತು ಯಾರು ಮೋಸ ಮಾಡೋರು, ಯಾರೋ ಬಿಸಾಕಿ ತಂದು ಮಾರಿಬಿಟ್ರೆ ಮೋದೋಯ್ತಲ್ಲ ಅಂತ ಶಿಷ್ಯ ಅಲ್ಲ ಆತ. ಸರಿಯಾಗಿ ತೊಗೊಂಡು ಬಂದಿದ್ದೀರಿ, ಗಿಡದಿಂದ ನೇರ ತಂದಿದ್ದೇನೆ. ಹಿಂದಿನ ಕಾಲಕ್ಕೆ ಯಾರು ಅಪಾಯಿಂಟ್ಮೆಂಟ್ ಅದಕ್ಕೆ ಆಗಿರು. ತುಳಸಿ ತರದೇ ಒಂದು ಕೆಲಸ, ಗಂಧ ತಯಾರೇ ಒಂದು ಗುಂಪು, ನಾಮಾವಳಿ ಹೇಳೋದೇ ಬೇರೆ, ಪ್ರತಿಯೊಂದು ವ್ಯವಸ್ಥೆ ಸಪ್ರೇಟ್ ಸಪ್ರೇಟ್ ಇರ್ತಿತ್ತು. ಹಾಗೆಲ್ಲ ಮೋಸ ಮಾಡಿ ಸರಿಯಾಗಿ ತಂದಿದ್ದೆ ನಾನು, ನೇರ ತಂದೆ ನಿರ್ಮಾಲ್ಯ ಅಲ್ಲ ಅಂತ ಅವ್ರು ಹೇಳ್ತ. ಇದು ನಿರ್ಮಾಲ್ಯವೇ ಅಂತ ಹೇಳಿದರು. ಇದೊಂದು ಒಗಟಾಯ್ತು. ತಕ್ಷಣ ಇವರು ವ್ಯಾಖ್ಯಾರ್ಥ ಬೇಡ ಅಂತ ವ್ಯಾಸರ ಅದನ್ನು ಕ್ಷಣ ಕಣ್ಣು ಮುಚ್ಚಿದ್ರಂತೆ. ನೋಡ್ತಾರೆ, ಹೇಳ್ತಾರೆ ಇದು ನಿರ್ಮಾಲ್ಯವೇ, ಇದನ್ನು ಒಬ್ರು ಅರ್ಪಿಸಿ ಆಗಿದೆ ಅಂತ ಹೇಳಿಬಿಡ್ತಾರೆ. ಗಿಡದಲ್ಲಿ ಇದ್ದಾಗಲೇನೆ ಯಾರು ಇವರಂತ ಇವ್ರು ಯಾರಿಗೂ ಗೊತ್ತಿಲ್ಲ. ಸುರೇಂದ್ರ ತೀರ್ಥರು ಬಂದಿದ್ದಾರೆ, ಕರ್ಕೊಂಡು ಬನ್ನಿ ಅಂತ ಕಳಿಸಿದ ತಕ್ಷಣ ಇವತ್ತು ಮೊದಲು ಓಡಿಸಿ ಅನ್ನೋ ಕಾಲ, ಇನ್ನೊಬ್ಬರು ಯಾರು ಬಂದ್ಬಿಟ್ಟಿದ್ದಾರೆ ದೂರ ಕಳಿಸಿಬಿಡಿ ಅನ್ನೋಷ್ಟು ಎಂದು ಎಂಥ ಆತ್ಮೀಯತೆ ಇತ್ತವರೇ. ತಕ್ಷಣ ಕರೆಸಿದ್ರಂತೆ, ರಾಜ ಹೇಳಿ ಕಳಿಸ್ತಾರೆ, ಒಂದು ಆತ್ಮೀಯ ಮಿತ್ರರು ಬಂದಿದ್ದಾರೆ, ತುಂಬ ವಿದ್ಯಾವಂತರು ಬಂದಿದ್ದಾರೆ, ತಪಸ್ಸುಗಳು ಬಂದಿದ್ದಾರೆ, ಅವರು ಸ್ವಾಗತ ಮಾಡು ಅಂತ ಹೇಳಿ ಅವರನ್ನು ಕರೆಸಿ ಮುಂದೆ ಅವರಿಗೆ ಆಶ್ರಯವನ್ನು ಕಲ್ಪಿಸ್ತಾರೆ. ಸುರೇಂದ್ರ ತೀರ್ಥರಿಗೆ ವಿಜಯನಗರದ ಈ ಕಥೆ ಬರೀ ಕಥೆಯಾಗಿ ಬಂದಿಲ್ಲ, ಇತ್ತೀಚೆಗೆ ಹಂಪಿಯನ್ನು ಎಕ್ಸ್ಕವೇಷನ್ ಮಾಡಿದರು, ಅಗಿತಾ ಬಂದು ಎಲ್ಲ ಕಡೆ ಏನಾಗಿದೆ ನೋಡೋದಂತ ಹೊರಟ ಆರ್ಕಲ್ ಡಿಪಾರ್ಟ್ಮೆಂಟ್ ಮಾಡಿದಾಗ ಒಂದು ಕಡೆಗೆ ವಿಜಯನಗರ ವಿಜಯ ವಿಠಲ ದೇವಸ್ಥಾನದ ಹತ್ತಿರನೆ ಒಂದು ಮಠ ಸಿಕ್ಕಿದೆ, ಭೂಮಿಯ ಭೂಗತವಾದ ಮಠ, ಅದರಲ್ಲಿ ಸುರೇಂದ್ರ ಒಡೆಯರ ಮಠ ಅಂದರೆ ಎಷ್ಟು ಆಕ್ಚುಲಿ ನಡೆದಿತ್ತು ಅಂಬುದಕ್ಕೆ ಸಾಕ್ಷಿ. ಅದು ಎಂಥ ಜಾಗ ಗೊತ್ತಾ, ಅದು ಪ್ರೈಮ್ ಪ್ಲೇಸ್, ಅದು ವಿಧಾನಸೌಧ ಹತ್ರ ಸೈಟ್ ಕೊಟ್ಟರೆ ಹಾಗೋ ಹಾಗೆ. ಮೈಸೂರಲ್ಲಿ ಸತ್ಯಸಕ್ಕರ ಬೃಂದಾವನ ಅರಮನೆ ಅರಮನೆ ಹತ್ತಿರ ಇದೆ ಎಲ್ಲ ಆ ಟೈಪ್, ಅಷ್ಟು ಹತ್ತಿರದಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಎಂಥ ಪ್ರಭಾವ ಸುರೇಂದ್ರ ತೀರ್ಥರು ಬೀರಿರಬೇಕು. ವ್ಯಾಸರಾಜರು ಹೇಗೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿರಬೇಕು. ಸುರೇಂದ್ರ ತೀರ್ಥರು ಅನೇಕ ದಿವಸ ಅಲ್ಲಿರ್ತಾರೆ, ವ್ಯಾಸರಾಜರವರು ತುಂಬ ಆತ್ಮೀಯತೆ ಪಡೆಯುತ್ತೆ. ಸುರೇಂದ್ರ ತೀರ್ಥರ ಹೊತ್ತಿಗೆ ಇವ್ರನ್ನ ಅಬ್ಸರ್ವ್ ಗಮನಿಸ್ತಾರೆ, ವಿಷ್ಣು ತೀರ್ಥರನ್ನು ನೋಡ್ತಾರೆ, ಅವರ ವಿದ್ಯಾ ಅವರ ಅನುಷ್ಠಾನ ಎಲ್ಲ ಕಂಡುಬಿಟ್ಟು ಮನಸ್ಸಿಗೆ ಸಂಗಂತಂತೆ ಇವರನ್ನ ನಮ್ಮ ಮಠಕ್ಕೆ ತಗೊಳ್ಬೇಕು ತೀರ್ಮಾನ ಮಾಡಿಬಿಡ್ತಾರೆ. ಈ ಕಾಲಕ್ಕೆ ಇಮ್ಯಾಜಿನ್ ಮಾಡೋದು ಸಾಧ್ಯ ಇಲ್ಲ, ಅವನು ಎಂಥ ಮಹಾಮಹಾ ಏನೇ ಆಗಿದ್ರು ನಮ್ಮವರಾಗಿರಬೇಕು ಅನ್ನೋ ಭಾವನೆ ಬಂದುಬಿಟ್ಟಿದೆ. ಮತ್ತೆ ಎಷ್ಟೋ ಕಡೆಗೆ ಆ ರೀತಿ ಭಾವನೆ ಇದ್ದಿದ್ದಕ್ಕೆ ಫಾರಿನ್ ಯೂನಿವರ್ಸಿಟಿಯವರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಆಸೆಗೊತ್ತಾರೆ ತಮ್ಮ ಯೂನಿವರ್ಸಿಟಿ ಡೆವಲಪ್ ಆಗಬೇಕು ಅಂತೇಳಿ. ಯಾಕೆ ಆ ವಿದ್ಯೆ ಮುಂದುವರಿಬೇಕು, ಹಾಗೆಲ್ಲ ಮಾಡಬೇಕು, ಇವತ್ತು ನಡೀತಿರತಕ್ಕಂಥ ಪದ್ಧತಿ ಅದು. ಆ ದೃಷ್ಟಿ ಯೋಚನೆ ಮಾಡ್ತಾರೆ, ಇವರಿಗೆ ಪೀಠ ಕೊಡಬೇಕು ಸಂಕಲ್ಪ ಮಾಡಿ ಒಂದು ದಿವಸ ಇನ್ನೇನು ಭಿಕ್ಷೆ ಆಗಬೇಕು, ಕೂತಿದ್ದಾರೆ ಕೃಷ್ಣ ಅಪವಚನ ತಗೋಬೇಕಾಗ. ವ್ಯಾಸರಾಜರು ಅವರು ಬೀಳ್ಕೊಡೋ ಸಮಾರಂಭ ಎಲ್ಲ ಇಟ್ಕೊಂಡಿದ್ದಾರೆ, ಅಪವಚನವ್ರು ತಗೊಳ್ಳಲ್ಲ, ಒಂದು ಮಾತು ಕೊಟ್ಟರೆ ತಗೋತೀವಿ ಅಂದ್ರಂತೆ. ಅವ್ರು ಹೇಳ್ತಾರೆ ಏನಂತ ಮಾತು ವ್ಯವಸ್ಥೆ ಕೇಳಿ, ಇಲ್ಲ ಕೊಟ್ಟರೆ ಮಾತ್ರ ಅಪವಚನ ಏನು ಅಂತ ಕೇಳಿದ್ರಂತೆ ವ್ಯಾಸರಾಜರು. ಅವರಿಗೆ ಅನಿಸಿತ್ತಾಗಲೇ ಇನ್ನೇನು ಇಲ್ಲ, ನಿಮ್ಮ ವಿಷ್ಣು ತೀರ್ಥರ ನಮ್ಮ ಶಿಷ್ಯರ ಮಠಕ್ಕೆ ಕೊಟ್ಟರೆ ಅಪವಚನ ತಗೊಳ್ಳಲ್ಲ ಅಂದ್ಬಿಟ್ರು. ಇವತ್ತು ಮನೆ ಬರ್ಕೊಟ್ರೆ ಊಟ ಮಾಡ್ತೀವಿ ಅಂದ್ರೆ ಬದಿತಿ ಆಗಿಬಿಡ್ತದೆ, ಆಮೇಲೆ ಊಟ ಬಿಟ್ಟು ಹೋಗಿ ಅಂತಾರೆ ಅಷ್ಟ, ಇದೇನು ದೊಡ್ಡದಲ್ಲ. ಆದರೆ ಎಂಥದ್ದು ಎಂಥ ಶಿಷ್ಯ ವಿಷ್ಣು ತೀರ್ಥನ ಕೊಡೋದು ಅಂದರೆ ಸಾಮಾನ್ಯ ಮಾತಲ್ಲ ಅದು. ಅದು ಯಾಕೆ ಅಚ್ಚುಮೆಚ್ಚಿನ ಶಿಷ್ಯರು, ತಾವೇ ಬೆಳೆಸಿದವರು, ತಾವೇ ಪಾಠ ಹೇಳಿಕೊಟ್ಟವರು, ಅಂಥವ್ರು ನಮ್ಮ ಕೊಡಿ ಅಂತ ಕೇಳಿದರೆ ಉಳಿದವರು ಇದಾಗ್ತಿದ್ರು. ವ್ಯಾಸರಾದ್ರೆ ಹೆಮ್ಮೆ ಪಟ್ಟರಂತೆ, ಇದು ವಿಶೇಷ. ಒಂದು ಮಠಕ್ಕೆ ಉತ್ತರಾಧಿಕಾರಿಯಾಗಿ ತಗೋತಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಸಾರ್ಥಕ್ಯ. ನಿಜವಾಗಲೂ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾದ ಮಠಕ್ಕೆ ಬರಬೇಕಾಗಿತ್ತು. ಇವತ್ತೇನು ರಾಘವೇಂದ್ರ ಮಠಕ್ಕೆ ಅವರಿಂದ ಕೀರ್ತಿ ಬಂತು, ಅದೆಲ್ಲ ವ್ಯಾಸರಾಜ ಮಠಕ್ಕೆ ಬರಬೇಕಾಗಿತ್ತು. ವ್ಯಾಸರಾಜ ಎಲ್ಲ ತ್ಯಾಗ ಮಾಡಿಬಿಡ್ತಾರೆ. ಈ ತ್ಯಾಗ ಸಣ್ಣಪುಟ್ಟ ತ್ಯಾಗ ಅಲ್ಲ, ಪುರಂದ್ರದಾಸರು ಕೊಂಡಾಡ್ತಾರೆ. ಸುರೇಂದ್ರರು ಪುತ್ರ ಭಿಕ್ಷೆ ಬೇಡೆ ವಿಜಯೇಂದ್ರರನ್ನು ನೀಡಿ ಮಠವನ್ನು ಉದ್ಧರಿಸಿದ ಕಾರಣ ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸ ಮುನಿ ಮಧ್ವ ಮತವನ್ನು ಉದ್ಧರಿಸಿದ. ಅವರು ಏನು ಸಂಕಲ್ಪ ಮಾಡಿದರು ಗೊತ್ತಾ, ಇವತ್ತು ನಮ್ಮ ಶಿಷ್ಯರಾಗಿ ಇಲ್ಲಿದ್ದರು ನಮ್ಮ ಮಠಕ್ಕೆ ಬಂದರೂ ಅದೇ ಕೆಲಸ ಮಾಡ್ತಾರೆ, ಅಲ್ಲಿ ಹೋದರೂ ಅದೇ ಕೆಲಸ ಮಾಡ್ತಾರೆ. ಒಟ್ಟು ಪ್ರಸಾರ ಆಗೋದು ಯಾವುದು? ಮಧ್ವಮತ ವರ್ಧನರಾಗಬೇಕು. ಈ ಒಂದು ವಿಷನ್ ಇದೆ, ಇದು ಬಹಳ ದೊಡ್ಡ. ಇವತ್ತು ಈ ಒಂದು ಭಾವನೆ ಇದ್ದರೆ ಆಗ ವಿಶಾಲ ಬುದ್ಧಿ ನಮಗೆ ಬರುತ್ತೆ. ಇವತ್ತು ಎಲ್ಲೇ ಹೋದರೂ ಕೂಡ ಅವರು ಮಾಡ್ತಕ್ಕಂಥ ಕೆಲಸ ಸಿದ್ಧಾಂತದ ಪ್ರಸಾರ. ಮಠದ ಹೆಸರು ಬರಲಿ ಅಂತ ಇಷ್ಟಪಡಲಿಲ್ಲ, ಮತದ ಹೆಸರು ಬರಲಿ ಅಂತ ಇಷ್ಟಪಟ್ರು. ಇವತ್ತು ರಿವರ್ಸ್ ಆಗಿರೋದು, ಮತ ಹಾಳಾಗೋಗಲಿ ಮಠ ಉಳ್ಕೊಂಡ್ರೆ ಸಾಕು ಅನ್ನೋ ಭಾವನೆ ಬಂದರೆ ಅದು ಆ ದುರಂತ. ಅದು ಅವರು ಎಷ್ಟು ವಿಶಾಲ ವ್ಯಾಸರಾಯರು ದೊಡ್ಡವರಾಗಿದ್ದು ಪಟ್ಟಿ ಮಾಡಿಬಿಡ್ತಾರೆ ಅವರು ಉದ್ದಕ್ಕೆ. ವಿಸುಮುನಿಗಳಿದ್ದೇನು ಮಾಡಿದರೂ ಇದೆಯಲ್ಲ ಅದು ಸುಳಾದೇ, ಅದು ಪಲ್ಲವಿ ಮಾಡದೆ ಮಾಡಿಬಿಟ್ಟು ಪ್ರತಿಯೊಂದು ಕಾರಣ ಕೊಡ್ತಾರೆ. ಎಷ್ಟು ಜನ ಗೆದ್ದಿದ್ದಾರೆ, ಏನೇನು ಗ್ರಂಥ ಬರೆದಿದ್ದಾರೆ, ಏನೇನು ಮಾಡಿದ್ದಾರೆ ಅಂತೇಳಿ ಲಿಸ್ಟ್ ಕೊಡ್ತಾರಲ್ಲ, ಎಷ್ಟು ಜನ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ವ್ಯಾಸರಾಜ. ಇವತ್ತು ಅವರದೇ ದಾಖಲೆ, ಸಾವಿರಾರು ಪ್ರಾಣ ಪ್ರತೀಕ ಪ್ರತಿಷ್ಠಾಪ ಮಾಡಿದ್ರು ವ್ಯಾಸರಾಜ. ಎಷ್ಟು ಬಿಡುವಿತ್ತವರಿಗೆ ಎಷ್ಟು ಯೋಚನೆ ಮಾಡಿದರು. ಇವತ್ತು ಏನು ಮಾಡಲಾರದವನು ಮಾಡಲಾರದ ಅಂತ ಕೂತನೇ ಇರ್ತಾನೆ, ಮಾಡೋರೆಲ್ಲ ಮಾಡಿಯೇ ಬಿಟ್ಟಿರ್ತಾರೆ. ಅಷ್ಟು ಕೆಲಸ ಮಾಡಿದವರು ಎಷ್ಟು ವಿಶಾಲ ಬುದ್ಧಿಯನ್ನು ತೋರ್ತಾ ಕೃಷ್ಣಾರ್ಪಣ ಅಂತ ಒಪ್ಪಿಸಿದರಂತೆ. ಇಂಥ ತ್ಯಾಗ ಅವರು ಮಾಡ್ತಾರೆ, ಅದನ್ನು ಸ್ವೀಕಾರ ಇವರು ಮಾಡ್ತಾರೆ. ಇವರು ಎಷ್ಟು ದೊಡ್ಡವರು, ಏನಾದ್ರಾಗಲಿ ನಮ್ಮಟ್ಟದವ್ರು ಇರಬೇಕು ಅಂತ ಇವರು ಅನ್ಕೊಳ್ಳಿಲ್ಲ, ನಮ್ಮಟ್ಟದಲ್ಲೇ ಇರಬೇಕು ಅಂತ ಅವರು ಅನ್ಕೊಳ್ಳಿಲ್ಲ, ನಮ್ಮಟ್ಟದವರಾಗಬೇಕು ಅಂತ ಅವರು ಅನ್ಕೊಳ್ಳಿಲ್ಲ, ನಮ್ಮಟ್ಟದಲ್ಲೇ ಇರಬೇಕು ಅಂತ ಇವರು ಅಂದ್ಕೊಳ್ಳಿಲ್ಲ. ಅದರ ಪ್ರಭಾವ ವಿಜೇಂದ್ರ ತೀರ್ಥರ ಅಂತ ಜ್ಞಾನಿಗಳು ಸಾಧ್ಯವಾಯಿತು. ಆಗ ಕೊಟ್ಟರಂತೆ ಸ್ವೀಕಾರ ಮಾಡ್ತಾರೆ, ಕಷ್ಟಾರ್ಪಣ ಅಂತ ಒಪ್ಪಿಸ್ತಾರೆ. ಅವರು ಸ್ವೀಕಾರ ಮಾಡಿ ಇನ್ನೊಬ್ಬ ಮಠದವರು ತಮ್ಮ ಮಠಕ್ಕೆ ತಗೋಬೇಕಾದ್ರೆ ಅದು ಸನ್ಯಾಸ ಬೇರೆ ಆಗೋಗ್ಬಿಟ್ಟಿದೆ, ಬರೀ ವಿದ್ಯಾರ್ಥಿ ಬ್ರಹ್ಮಚಾರಿ ಅಲ್ಲ, ಸನ್ಯಾಸಿಯರೇ ಆಗಿಬಿಟ್ಟಿದ್ದಾರೆ. ಅವರ ದಂಡ ವ್ಯತ್ಯಾಸ ಮಾಡಿ ಸ್ವೀಕಾರ ಮಾಡೋದು ಅಂತೇಳಿ, ದಂಡ ವ್ಯತ್ಯಾಸ ಮಾಡಿ ಸ್ವೀಕಾರ ಹೊಸ್ತಾಗಿ ರಿಪೋರ್ಟ್ ಮಾಡಿಕೊಂಡ್ರೆ ಹಾಗಾಗಿ ಆಗ ನಾಮ ಬದಲಾವಣೆ ಮಾಡ್ತಾರೆ. ವಿಜಯೇಂದ್ರ ತೀರ್ಥರು ಅಂತ ಆಗ ಹೆಸರಿಡ್ತಾರೆ. ಮೊದಲು ವಿಠಲಾಚಾರ್ಯರು, ಆಮೇಲೆ ವಿಷ್ಣು ತೀರ್ಥರು, ಆಮೇಲೆ ವಿಜಯೇಂದ್ರ ತೀರ್ಥರು. ಅದು ತಮಾಷೆ ಮಾಡ್ತಾರೆ ಅವ್ರ ಬಗ್ಗೆ, ಮೂರು ಕಡೆಯೂ ವಿಕಾರ ಇದೆ ನೋಡಿದ್ರೆ ಅಂತ ಹೇಳ್ತಾರೆ. ವಿಠಲ ವಿ ಇದೆ, ವಿಜಯೇಂದ್ರ ವಿ ಇದೆ, ವಿಷ್ಣು ತೀರ್ಥ ವಿ ಇದೆ. ಅಂತೂ ಅವ್ರು ಮೂರು ಹೋದ್ರೂ ವಿಕಾರ ಬಿಡಲೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ವಿಕಾರ ಬಿಡಲೇ ಇಲ್ಲ ಆಗ್ಬೋದು, ನೋಡೋದಕ್ಕೆ ನಿಂದೆ, ಹೊರಗೆ ಸ್ತೋತ್ರ. ವಿ ವಿಪಕ್ಷಿ ಪರಮಾತ್ಮನೋಹೋ ಅಂತಿರೋದು, ಅಂದರೆ ಮೂರು ಸೈಜು ಭಗವಂತನಿಗೆ ಗಂಟು ಬಿದ್ದವರೇ ಹೊರತವರು ಬೇರೆ ಆಗಲೇ ಇಲ್ಲ. ಇಷ್ಟು ವಿಷ್ಣು ತೀರ್ಥರಾಗಿ ಅವರು ಮಾಡಿದ ಸಾಧನೆ, ವಿಜಯೇಂದ್ರರಾಗಿ ಬಂದು ಸುರೇಂದ್ರ ಶಿಷ್ಯರಾಗ್ತಾರೆ, ಸುರೇಂದ್ರ ತೀರ್ಥ ಅವರಿಗೆಲ್ಲ ಮಠದ ಜವಾಬ್ದಾರಿ ಒಪ್ಪಿಸ್ತಾರೆ. ಆಗಿನ ಕಾಲಕ್ಕೆ ತುಂಬ ಸಿದ್ಧಾಂತ ಪ್ರಸಾರ ಮಾಡತಕ್ಕಂಥ ಅಗತ್ಯ ಇವತ್ತು ಯಾವಾಗಲೂ ಇವತ್ತು ನಾವು ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ, ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತೆ. ಪ್ರತಿ ದಿವಸ ಆದರೆ ಅಡಿಗೆ ಆಗಲೇಬೇಕಲ್ಲ, ಆ ಟೈಮ್ ದಿನ ಬೆಳಗಾದರೆ ಅಡಿಗೆ ಹೇಗಾಗಬೇಕು, ಕಾಲ ಬದಲಾದಂತೆಲ್ಲ ಜ್ಞಾನ ಆಗ್ತಾನೆ ಇರಬೇಕು. ಒಂದು ದಿವಸ ಮಾಡಿದ ಅಡಿಗೆ ಎಷ್ಟೇ ಚೆನ್ನಾಗಿದ್ರು ಮರು ದಿವಸಕ್ಕೆ ಬರೋದಿಲ್ಲ, ಬಂದರೆ ಮೈಲಿಗೆ ಬರ ಹಂಗ ತಂಗಳು ಅಂತ ಕರೀತಾರೆ ಹೊರತು ಅನಿಸೋದಿಲ್ಲ. ಆದರೆ ಅನ್ನ ಜ್ಞಾನ ತಂಗಳಾಗದೆ ಹೋದರೂ ಕೂಡ ಅದು ಫ್ರೆಶ್ ಆಗಿ ಮತ್ತೆ ರೀಇಂಟರ್ಪ್ರಿಟ್ ಆಗಬೇಕು ಯಾವಾಗಲೂ ಕೂಡ. ತಪ್ಪನ್ನು ಸರಿ ಮಾಡೋದು ಬೇರೆ ಮತಗಳಲ್ಲಿ, ಇರೋ ವಿಷಯವನ್ನು ಸಿರಿಸೋದು ನಮ್ಮ ಮತದಲ್ಲಿ, ಅಷ್ಟೇ ವ್ಯತ್ಯಾಸ. ಪ್ರಸಾರ ಬೇರೆ, ವ್ಯಾಕರಣದಲ್ಲಿ ತಿದ್ದುಪಡಿ ಅಂತ ಹೇಳ್ತಾರೆ ಅವರಿಗೆ, ವ್ಯಾಕರಣದಲ್ಲಿ ಅಬೆಂಡ್ ಮಾಡ್ತಾ ಹೋಗ್ಬಿಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ವಿಸ್ತಾರ ಮಾಡ್ತಾ ಹೋಗಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಕಾರ್ಯ ಆಗೋಗ್ಬಿಟ್ಟಿದೆ, ಎಲ್ಲ ಗ್ರಂಥ ಬರೆದುಬಿಟ್ಟಿದ್ದಾರೆ, ಎಲ್ಲ ಆಗೋಗ್ಬಿಟ್ಟಿದೆ, ಊಟ ಮಾಡೋದಷ್ಟೇ ನಮ್ಮ ಕೆಲಸ ಅಂತ ತಿಳ್ಕೊಳ್ಳೋದು ಭಾಳ ತಪ್ಪು. ಎಷ್ಟೇ ಮಾಡಿದ್ರು ಮಾಡಬೇಕಾದ ಕೆಲಸ ನಮಗಿದೆ, ಮತ್ತೆ ಅದಕ್ಕೋಸ್ಕರವಾಗಿ ನೀವು ಪ್ರಸಾರ ಮಾಡಬೇಕು ಅಂತೇಳಿ ಕಳಿಸಿದ್ರಂತೆ. ಸುರೇಂದ್ರ ತೀರ್ಥರು ಕರ್ಕೊಂಡು ಅವ್ರನ್ನ ಹೊರಡುತ್ತಾರೆ. ಮುಂದೆ ವ್ಯಾಸರಾಜರು ಹೇಳುತ್ತಾರೆ, ನೀವು ಈಗ ವಿಶೇಷವಾಗಿ ಈ ತಮಿಳುನಾಡು, ಅದರಲ್ಲೂ ಕುಂಭಕೋಣ, ಆಗ ತಮಿಳುನಾಡು ಅವರ ಹೆಸರು ಇರಲಿಲ್ಲ, ಅದಕ್ಕೆಲ್ಲ ಇತ್ತೀಚೆಗೆ ನಮ್ಮ ಅರ್ಥಕ್ಕೆ ಹೇಳ್ತಿರೋದಷ್ಟೇ. ಕುಂಭಕೋಣ ಪ್ರಾಂತದಲ್ಲಿ ವಿಶೇಷವಾದ ಆತಂಕ ಒದಗಿದೆ, ವೈದಿಕ ಮತಕ್ಕೆ ಆತಂಕ ಒದಗಿದೆ, ಅದು ನೀವು ಪರಿಹಾರ ಮಾಡಬೇಕು ಅಂತ ಕಳಿಸಿಕೊಟ್ರಂತೆ. ಆ ಮೂಲಕವಾಗಿ ವಿಜೇಂದ್ರ ಸ್ವಾಮಿಗಳು ಆ ಕಡೆ ಬರೋ ಪ್ರಸಂಗ ಬಂತು. ಸುರೇಂದ್ರ ತೀರ್ಥ ಕರ್ಕೊಂಡು ಬಿಟ್ಟು ಸಂಚಾರ ಮಾಡ್ತಾ ತಂಜಾವೂರಿಗೆ ಬಂದು ಅರಳಿ ಬಿಡ್ತಾರೆ. ಅವರನ್ನು ಸ್ವಲ್ಪ ದಿವಸ ಆಗುತ್ತೆ, ಸುರೇಂದ್ರ ವೃಂದಾವನಸ್ಥರು ಆಗ್ತಾರೆ, ಸುರೇಂದ್ರ ತೀರ್ಥರು ವೃಂದಾವನಸ್ಥರಾಗ್ತಾರೆ. ಆಗೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡ್ತಾರೋ, ಜನದ ಆಕ್ಷೇಪ ಮಾಡೋದನ ಇರ್ತಾರೆ, ಯಾರೋ ಮಠಕ್ಕೆ ಕೂಡಿಸ್ಬಿಟ್ರು, ಯಾರೋ ಇದು ನಮ್ಮ ಜನರ ಪದ್ಧತಿ, ತಾವು ಮಾಡಲಿ ಬಿಡಲಿ ಮಾಡಿದ್ದನ್ನು ಆಕ್ಷೇಪ ಮಾಡೋದೊಂದು ಸಿದ್ಧ ಹಸ್ತರು ಕೆಲವರು, ಹಾಗಾಗಬಾರದು ಅಂತೇಳಿ, ಸಂಪ್ರದಾಯ ವಿಚ್ಛಿನ್ನವಾಯಿತು ಅನಿಸಬಾರದು ಅಂತೇಳಿ ತಾವು ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟು ಸುಧೀಂದ್ರ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಸುರೇಂದ್ರ ತೀರ್ಥರೇನೆ ವಿಜೇಂದ್ರ ತೀರ್ಥರಿಗೆ ಹೇಳ್ತಾರೆ, ಮುಂದೆ ಇವರಿಗೆ ಪೀಠ ಒಪ್ಪಿಸಬೇಕು ನೀವು ಅಂತ ಹೇಳಿಬಿಡ್ತಾರೆ. ಇದು ಆದ್ರೆ ಸಂಪ್ರದಾಯ ವಿಚ್ಛಿತ್ಯ ಮಾಡದಂತೇನೆ ತಮ್ಮಠದವರೇ ಉಳಿದ್ರು ಅಂತ ತೋರಿಸೋದಕ್ಕೋಸ್ಕರ ಆ ರೀತಿ ಮಾಡ್ತಾರೆ. ಲೋಕದೃಷ್ಟಿಗೆ ಇದು ಶಾಸ್ತ್ರ ದೃಷ್ಟಿಯಲ್ಲಿ ವಿದ್ವಾಂಸರು, ಸುಧೀಂದ್ರ ತೀರ್ಥರನ್ನು ಕೊಟ್ಟು ಅನಂತರ ಇವರು ಪೀಠ ಕೊಡಬೇಕು ಅಂತ ಹೇಳಿ ಅವರು ವೃಂದಾವನಸ್ಥರಾಗ್ತಾರೆ. ನಮ್ಮ ಮಠದಲ್ಲಿ ಎಷ್ಟೋ ವ್ಯವಸ್ಥೆಗಳಿವೆ ಮತಗಳಲ್ಲಿ ಅಂತ ಕೇಳಿದರೆ, ಸುರೇಂದ್ರ ವೃಂದಾವನ ಮೂರು ವೃಂದಾವನ ಇಲ್ಲಿದೆ, ಇನ್ನೂ ಹುಡುಕ್ಬೇಕಾಗಿದೆ, ಹಾಗಾಗಿಬಿಟ್ಟಿದೆ ಅಷ್ಟೇ. ಒಂದು ಕಡೆ ನೋಡಿದರೆ ಆ ಕಡೆ ಇದೆ, ಮಧುರೈ ಇತ್ಯಾದಿ ಕಡೆ ಇದೆ ಅಂತ ಒಂದು ಕಡೆ ವಾದ, ಇನ್ನೊಂದು ಕಡೆ ನೋಡಿದರೆ ಹಂಪೆಯಲ್ಲಿ ಇದೆ ಅಂತ ಇನ್ನೊಂದು ವಾದ. ಆದರೆ ಸರಿಯಾಗಿ ವಿಚಾರ ಮಾಡಿದರೆ ವಿಜೇಂದ್ರ ಸ್ವಾಮಿಗಳ ಮೇಲೆ ಅಧಿಕೃತವಾಗಿ ಸಿಗ್ತಕ್ಕಂಥ ಒಂದು ಕಾವ್ಯ ಅಂದರೆ ವಿಜೇಂದ್ರ ವಿಜಯ ಅಂತ ಸಿಗುತ್ತೆ. ಅಂದರೆ ಬರೆದವರು ಮಧ್ವಕವಿ ಅಂತ ಒಬ್ಬರು, ಕೆಲವು ಸೇತು ಮಾಧವ ಸೂರ್ಯ ಅಂತ ವಿಜೇಂದ್ರ ಸ್ತೋತ್ರ ಬರೆದಿದ್ದ. ಆದರೆ ಮಧ್ವಕವಿ ಬರೆದ ವಿಜೇಂದ್ರ ವಿಜಯದೊಳಗೆ ಅವರು ಹಂಪೆಯಲ್ಲೇ ವೃಂದಾವನಸ್ಥರಾದರು ಅಂತ ಹೇಳಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಅದಕ್ಕೆ ತಕ್ಕಂತೆ ಒಂದು 3 ವರ್ಷಗಳ ಕೆಳಗೆ ವೃಂದಾವನ ಒಂದು ಸಿಕ್ತು, ಹಂಪೆ ವೃಂದಾವನ ಸಿಕ್ಕು, ಸುರೇಂದ್ರ ಅದೇ ಅಂತ ಹೇಳಿ ಹೆಚ್ಚು ಕಡಿಮೆ ಸಿದ್ಧವಾಗಿದೆ. ಆದರೆ ಇನ್ನೂ ಅಸಲ್ಟ್ ಮಾಡಿಲ್ಲ ಅವರಷ್ಟೇನೆ. ಅದು ಅಸಲ್ಟ್ ಮಾಡಲಿಕ್ಕಿರ್ತ ಪ್ರಧಾನಾಧಾರ ಅಂದರೆ ಇವರದ್ದೇ, ವೃಂದಾವನ ಸಿಕ್ಕಿದ್ದಾಯಿತು. ಸೊ ಅಲ್ಲೇ ವೃಂದಾವನಸ್ಥರಾದರು ಅಂತ ಮಧ್ವ ವಿಜಯ, ಈ ಮಧ್ವಕವಿಯ ವಿಜೇಂದ್ರ ವಿಜಯ ಹೇಳ್ತಿರೋದ್ರಿಂದ ಕನ್ಫರ್ಮ್ ಆದಾಗಲೇ. ಅದನ್ನೆಲ್ಲ ಇವತ್ತು ತುಂಬ ಸರಿ ಮಾಡಬೇಕಾಗಿದೆ. ಈ ಕಾಲ ಸರಿ ಮಾಡದೆ ಹೋದ್ರೆ ಮುಂದೆಂದು ಮಾಡೋಕ್ಕಾಗೋದೇ ಇಲ್ಲ. ಈಗ ಮುಂದೆ ಗ್ಲೋಬಲೈಸ್ ಆಗೋ ಕಾಲ ಇದೆ, ಏನಾಗುತ್ತೋ ಫೈನಲ್ ಉಳ್ಕೊಂಡ್ಬಿಡುತ್ತೆ ಹೆಚ್ಚು ಕಡೆ. ಇನ್ನು ಹೆಚ್ಚಿನ ಸಂಶೋಧನೆಗೆ ಮಾಡಿ ಏನು ಮುಡಿಸ್ತೇವೆ ಅದೇ ಉಳಿದಂತೆ ಲೆಕ್ಕ. ಆ ಬಗ್ಗೆ ತುಂಬ ಜನ ಯೋಚನೆ ಮಾಡಬೇಕು. ನಮ್ಮ ಉತ್ಸವಗಳೆಲ್ಲ ಇವತ್ತು ಎಷ್ಟೋ ಕಡೆ ವಿದ್ಯೋತ್ಸವಗಳ ಆರಾಧನೆ ಮಾಡ್ತಾರೆ, ರಾಯಮಠ ಇರೋಲ್ಲೆಲ್ಲ. ಆದರೆ ಆರಾಧನೆ ಮಾಡದೆ ಮಾಡೋದಿಲ್ಲ, ಅದು ತಪ್ಪದು. ರಾಯರು ಹೆಚ್ಚು ಸಂತೋಷವಾಗೋದು ತಮ್ಮ ಗುರುಗಳ ಪರಮ ಗುರುಗಳ ಆರಾಧನೆ ಮಾಡಿದ್ರೆ ಹೆಚ್ಚು ಖುಷಿಯಾಗುತ್ತೆ. ಆದರೆ ಮಾಡಿ ತೋರಿಸ್ಬೇಕು, ಅವತ್ತೇನಿಲ್ಲ ಮಾಡಿರ್ತಾರೆ, ಹಾಗೆ ಮಾಡಬಾರದು. ಅಷ್ಟೇ ವೈಭವದಿಂದ ಮಾಡಿ, ಇನ್ನೂ ಜಾಸ್ತಿ ವೈಭವದಿಂದ ಮಾಡಿ, ಇನ್ನೂ ಖುಷಿಯಾಗುತ್ತೆ ಅವ್ರಿಗೆ. ವಿಜೇಂದ್ರ ಸ್ವಾಮಿ ರಾಯರ ಪರಿಚಯ ಜನಕ್ಕೆ ಆಗಿಬಿಟ್ಟಿದೆ. ಈಗ ವಿಜೇಂದ್ರ ಪರಿಚಯ ಆಗಬೇಕಲ್ಲ, ಆರಾಧನೆಗಳ ಮೂಲಕ ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅಷ್ಟು ಮಾಡಿ ಸುರೇಂದ್ರ ವೃಂದಾವನಸ್ಥರಾದರು. ವಿಜೇಂದ್ರ ಸ್ವಾಮಿಗಳು ಆ ಕಡೆಗೆ ಹೋಗ್ತಾರೆ, ತಂಜಾವೂರಿಗೆ ಹೋಗಿ ಇಳ್ಕೊಂಡಿರ್ತಾರೆ. ಅಲ್ಲಿ ರಾಜ ಒಬ್ಬ ಚೇವಪ್ಪ ನಾಯಕ ಅಂತ ಒಬ್ಬ ರಾಜ, ಆತ ಬಂದು ಅವರನ್ನು ಸ್ವಾಗತ ಮಾಡ್ತಾನೆ ವ್ಯಾಸರಾಜರಿಂದ. ವ್ಯಾಸರಾಜರು ಭಾರಿ ಗೌರವ ರಾಜನಿಗೆ, ಅವರ ಶಿಷ್ಯರು ಬಂದಿದ್ದಾರೆ, ಸುರೇಂದ್ರ ಶಿಷ್ಯರು ಬಂದಿದ್ದಾರೆ ಅಂತೇಳಿ ಆದರ ವಿಶ್ವಾಸವನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಒಂದು ವಿಚಿತ್ರ ಪ್ರಸಂಗ ನಡೆಯುತ್ತೆ. ಕುಂಭಕೋಣ ಪ್ರಾಂತದಲ್ಲಿ ಒಬ್ಬ ಶೈವ ಸನ್ಯಾಸಿ ಎಂ ಎ ಬಸವರಾಜೇಂದ್ರ ಅಂತ ಹೆಸರಂತೆ, ಹೇಗೆ ಎಂ ಎ ಸೇರಿಕೊಳ್ತೋ ಗೊತ್ತಿಲ್ಲ, ಅಂತ ಎಂ ಎ ಬಸವರಾಜೇಂದ್ರ ಅಂತಾನೆ ಪ್ರಸಿದ್ಧ. ಆ ವ್ಯಕ್ತಿ ಆ ಲಿಂಗರಾಜೇಂದ್ರ ಅಂತ ಇನ್ನೊಂದು ಹೆಸರು ಆತನಿಗೆ, ಬಸವರಾಜೇಂದ್ರ ಲಿಂಗರಾಜೇಂದ್ರ ಅಂತೇಳಿ. ಆತ ಶೈವನಾಗಿದ್ದ ಆಗಿರಲಿ, ಪಂಡಿತನಾಗಿದ್ದ ಅದು ಆಗಿರಲಿ, ಆದರೆ ನಡೆದಿದ್ದೇನು ಅಂದರೆ ಆತ ವಾಮಾಚಾರದಲ್ಲೂ ನಿಶ್ಚೀಮ ವಿದ್ವಾಂಸನಾಗಿದ್ದ, ವಾಮಾಚಾರ ಮಾಡಿ ಪ್ರವೀಣನಾಗಿದ್ದ. ಕುಂಭಕೋಣದಲ್ಲಿ ವಿದ್ವಾಂಸರನ್ನೆಲ್ಲ ಕೂಡ ಹೇಗೋ ಸೋಲಿಸಿಬಿಟ್ಟು ಓಡಿಸಿಬಿಟ್ಟಿದ್ದಂತೆ, ವಿದ್ವಾಂಸರಿಲ್ಲದ ಮಾಡಿಬಿಟ್ಟಿರ್ತೇನೆ. ವೈದಿಕ ವಿದ್ವಾಂಸರು ಇರಬಾರದು, ತಾನೇ ಇರಬೇಕು. ಪಾಂಡಿತ್ಯವನ್ನು ಇತ್ತ ಆತಗೆ, ಸೊ ಪಾಂಡಿತ್ಯದಲ್ಲಿ ಸೋಲಿಸ್ತಾ ಇದ್ದ, ಬೈ ಚಾನ್ಸ್ ಆಗದೆ ಹೋದ್ರೆ ವಾಮಾಚಾರ ಅಂತ ಸೋಲಿಸ್ತಾ ಇದ್ದ. ಹೀಗೆಲ್ಲ ಊರು ಬಿಟ್ಟು ಹೋಗಿದ್ರು, ಇರೋರು ಊರು ಬಿಟ್ಟು ಹೋದ್ರು, ಬೇರೆಯವರು ಬರದಂತೆ ನೋಡ್ಕೊಂಡಿದ್ದಂತೆ. ಯಾರೇ ಬಂದರೂ ಕೂಡ ವಾದ ಮಾಡಿದ ಮೇಲೆ ಎಂಟ್ರಿ, ಅಲ್ಲೇ ಸೋಲಿಸೋದು ಕಳಿಸಿಬಿಡೋದು. ಈ ರೀತಿಯಾಗಿ ಅಲ್ಲಿರೋರನ್ನೆಲ್ಲ ಕನ್ವರ್ಟ್ ಮಾಡುತ್ತಾನೆ, ಮತ್ತೆ ಅವೈದಿಕರನ್ನ ಪರಿವರ್ತನೆ ಮಾಡೋದು. ಇದು ಭಾರಿ ಡೇಂಜರಸ್ ಅಪ್ರೋಚ್ ಶುರುವಾಯಿತು. ಮತಾಂತರ ಅಂಬೋದು ಇತ್ತೀಚೆಗೆ ಕ್ರಿಶ್ಚಿಯನ್ಸ್ ಇಲ್ಲಿ ಮಾಡ್ತಾರೆ ಅಂತ ಕೇಳ್ತೇವಲ್ಲ, ನಮ್ಮ ನಮ್ಮಲ್ಲೇ ಮತಾಂತರ ಮಾಡೋ ಒಂದು ಗೊಂದಲ ಇತ್ತಾಗ. ಎಲ್ಲರನ್ನು ಸೇವರನ್ನು ಮಾಡತಕ್ಕಂಥ ದೀಕ್ಷೆಯನ್ನು ಯಾರು ಸೇವರಾಗ್ತಾರೋ ಇಷ್ಟವರಾಗ್ತಾರೋ ಅವರಿಷ್ಟ, ನಾವೇನು ಮಾಡೋಕ್ಕಾಗೋದಿಲ್ಲ. ಅದೇ ಒತ್ತಾಯ ಮಾಡೋದು ಬಹಳ ತಪ್ಪು, ಒತ್ತಾಯ ಮೋಸ ಮಾಡಿದ್ರೆ ತಪ್ಪಾಗತ್ತೆ. ಅದು ವಿಚಾರ ಸ್ವಾತಂತ್ರ್ಯ ಅನ್ಸೋದಿಲ್ಲ, ಬಲಾತ್ಕಾರ ಅನ್ಸೋದು, ವಿಚಾರ ಸ್ವಾತಂತ್ರ್ಯ ಅಪಹರಣ. ಸ್ವರೂಪ ಯೋಗ್ಯತೆ ತಕ್ಕತೆ ಮತ ಆರಿಸ್ಕೋತಾರೆ, ಅದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ. ಅನಾದಿಕಾಲತೋ ವೃತ್ತಾ ಸಮಯಾಹಿ ಪ್ರವಾಹತಃ, ಅವರವರ ಅಭಿರುಚಿ ತಕ್ಕಂತೆ ಇರ್ತಾರಾದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿಯ ವಿದ್ವಾಂಸರು ಏನು ಸದಾಚಾರಿಗಳಿದ್ರು, ಪಾಪ ಸಾಮಾನ್ಯ ವಿದ್ವಾಂಸರು ಓಡೋ ಹೋದರೆಲ್ಲ ಬಂದು ವಿಜೇಂದ್ರ ಸ್ವಾಮಿ ಕೇಳ್ಕೋತಾರೆ, ಸ್ವಾಮಿ ಹೀಗಾಗಿದೆ, ದಯವಿಟ್ಟು ನಿಮ್ಮಿಂದ ಪುನರುತ್ಥಾನವಾಗಬೇಕು, ಕುಂಭಕೋಣ ದೊಡ್ಡ ಕ್ಷೇತ್ರ ನೆನಪಿರಬೇಕು, ಕುಂಭಕೋಣೆ ವಶ ಶ್ರೀಶ ಶಾರಂಗಮಾಚ್ಛಾದಯ ಪ್ರಭೋ ತಥಾಪಿ ಅತುಲ ಲಾವಣ್ಯೈ ಜನಾಸ್ತ್ವಾಂ ಜಾನತೆಚ್ಯುತಂ. ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳನ್ನು ಕೊಂಡಾಡ್ತಾರೆ. ಅಲ್ಲಿ ಸಾರಂಗಪಾಣಿ ವಿಷ್ಣು ದೇವಸ್ಥಾನ, ಕುಂಭೇಶ್ವರ ಶಿವನ ದೇವಸ್ಥಾನ. ಸೊ ಶೈವರಿಗೂ ಕ್ಷೇತ್ರ, ವೈಷ್ಣವರಿಗೂ ಕ್ಷೇತ್ರ. ಕುಂಭೇಶ್ವರ ಶಿವ ಸಾರಂಗಪಾಣಿ, ಆಕ್ಚುಲಿ ಶಾರಂಗಪಾಣಿ ಅದು ಎಕ್ಸ್ಟೆಂಡೆಡ್ ಫಾರಂ ಅಷ್ಟೆ, ಶಾರಂಗಪಾಣಿ ದೇವರ ಹೆಸರು. ಅಲ್ಲಿ ಏನಾಗಿದೆ, ದೇವ್ರ ಕೈಯಲ್ಲಿ ಸಾರಂಗ ಧನುಸ್ ಇಲ್ಲ ಅಲ್ಲಿ, ಯಾಕೆಂದ್ರೆ ಕೆಳಗೆ ಹಾಕೋ ಮಲ್ಕೊಂಬಿಟ್ಟಿದ್ದಾನೆ ಅದು ಭಗವಂತ, ಕೆಳಗೆ ಹಾಕೊಂಬಿಟ್ಟಿದ್ದಾನೆ ಅದು ಪರಮಾತ್ಮ ಕೂತ್. ಅದಕ್ಕೋಸ್ಕರ ವಾದ್ಯಾಸ ತಮಾಷೆ ಮಾಡ್ತಾರೆ, ಯಾತಕ್ಕೆ ಕೆಳಗೆ ಹಾಕಿದೆ ಅಂತ ಕೇಳ್ತಾರೆ. ಯಾತಕ್ಕೆ ಕೆಳಗೆ ಹಾಕಿದಿ, ಓ ಶತ್ರುಗಳನ್ನೆಲ್ಲ ಕೊಂದಾಗಿಬಿಟ್ಟಿದೆ ಫ್ರೀ ಅಂತ ಕೆಳಗೆ ಹಾಕಿಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಶತ್ರುಗಳು ಕೊಂದಾಕೆ ಆಗಿದ್ದೇನು, ಕೆಲಸ ಇಲ್ಲಲ್ಲ, ಆಟ ಬಂದರೆ ಬ್ಯಾಟ್ ಬಿಸಾಕಿದಾಗ ಇಟ್ಟುಬಿಟ್ಟಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಸ್ವಾಮಿ ಶತ್ರುಗಳನ್ನು ಕೊಂದಾಕಿರ್ಬೋದು, ಆದರೆ ಇನ್ನೂ ಶತ್ರುಗಳು ಉಳ್ಕೊಂಡಿದ್ದಾರೆ. ಈಗ ಏನಂತ ಹೇಳ್ತಾರೆ ಗೊತ್ತ, ಇವಾಗ ಶಾರಂಗಪಾಣೆ ಶರಾಣಾಂ ತ್ವಾಂ ಲಕ್ಷ್ಯಂ ಪಾಪಾನಿ ಮೇಧುನಾ ಅಂತ ಹೇಳ್ತಾರೆ. ನನ್ನ ಪಾಪಗಳಿದೆಯಲ್ಲ ಅದು ಗುರಿಯಟ್ಟು ಹೊಡಿ ಅಂತ ಹೇಳ್ತಾರೆ. ನನ್ನ ಪಾಪಗಳು ಬೇರೆ ಯಾವಾಗಲೂ ಇರುತ್ತಲ್ಲ ಅದು ನೋಡಿದಾಕು ಅಂತ ಕೇಳ್ತಾ ಶಾರಂಗಪಾಣಿಯ ಶಾರಂಗಧನಸ್ಸಿನ ಮತ್ತೆ ಕೆಲಸ ಇದೆ ಎಂದು ತೋರಿಸಿಕೊಡ್ತಾ ವಾದಿರಾಜ ಸ್ವಾಮಿ ಒಳ್ಳೆ ಸ್ತೋತ್ರ ಮಾಡ್ತಾರೆ ಅಲ್ಲಿ. ಅಂತ ಒಳ್ಳೆ ಕ್ಷೇತ್ರ ಕುಂಭಕೋಣ ಮಹತ್ವ ಪುರಾಣಗಳಲ್ಲೇ ಬರುತ್ತೆ ಅಂತ ಕ್ಷೇತ್ರ ಕಾವೇರಿ ತೀರ. ಆ ವಿಜೇಂದ್ರ ಸ್ವಾಮಿಗಳು ಅಲ್ಲಿ ಹೋಗ್ತಾರೆ, ಆ ಯಥಾ ಪ್ರಕಾರ ಆತ ಇವೆಲ್ಲ ಎಷ್ಟು ಹೋದರೆ ಬಂದಿದ್ದಾರೆ, ಇವರು ಇನ್ನೊಂದು ಪ್ರಾಣಿ ಬಂತು ಅಂತ ತಿಳ್ಕೊಂಡ್ರು ಅಷ್ಟೇ ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಮೇಲೆ ವಾದ ವಿವಾದ ಶುರುವಾಗಬೇಕು ಅಂತಾಯಿತು. ಆಗ ನಿಧಾನವಾಗಿ ಆರಂಭ ದಿವಸ ಇಬ್ಬರು ಮೀಟ್ ಆಗಬೇಕಾದ ಪ್ರಸಂಗ ಬಂತು. ಇಬ್ಬರು ಒಬ್ಬರು ಸಂಧಿಸಬೇಕಲ್ಲ, ಆತ ತನ್ನ ಶಕ್ತಿ ತೋರಿಸ್ಬಿಟ್ರೆ ಓಡೋಗ್ಬಿಡ್ತಾರೆ ಇವರು ಅಂತ ತಿಳ್ಕೊಂಡ್ಬಿಟ್ಟು ವಿಜಯ ಸ್ವಾಮಿಗಳು ಆ ಕಡೆಯಿಂದ ಬರ್ತಾ ಇದ್ರಂತೆ, ಈ ಕಡೆಯಿಂದ ಈತ ಬರ್ತಾರೆ. ಏನ್ ಮಾಡಿದಂತೆ ಅವ್ರು ನೋಡಿದ ತಕ್ಷಣ ಕೆಳಗಿಳಿದಂತೆ ಮೇಣೆಯಿಂದ. ಆಗೆಲ್ಲ ಕಾರಗೀರು ಇಲ್ಲ, ಮೇಣೆಗಳಲ್ಲಿ ಓಡಾಡೋ ಅಭ್ಯಾಸ. ಮೇಣೆಯಿಂದ ಕೆಳಗಿಳಿದು ಬಿಟ್ಟು ಒಂದು ಮೋಟು ಗೋಡೆ ಇತ್ತಂತೆ, ಮೋಟು ಗೋಡೆ ಮೇಲೆ ತನ್ನ ಚಾಟಿ ಹಾಸಿದ್ರಂತೆ, ಹಾಸಿ ಮೇಲೆ ಕೂತನಂತೆ. ಕೂತ ತಕ್ಷಣ ಗೋಡೆ ಹಾರಿಬಿಡ್ತಂತೆ ಮೇಲಕ್ಕೆ, ಸರ್ರಂತ ಒಂದ್ರೋಣು ಮೇಲೆ ಹಾರಿ ಹೋಗ್ತಾ ಇದ್ದಾನೆ ಆಕಾಶದೊಳಗೆ. ಇದು ನೋಡಿ ಓಡೋಗ್ಬಿಡ್ತಾರೆ, ಇನ್ನು ಈ ಶಕ್ತಿ ನೋಡಿದ್ರೆ ಇರಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತಿನ ಯಾರು ಅಂತ ಪವಾಡ ಮಾಡೋರು ಯಾರು ಇಲ್ಲ ಇವತ್ತಿನ ದಿವಸ. ಇವರ ಸಡ್ಪಟ್ಟು ಪವಾಡಕ್ಕೆ ಸಾಕಲ್ಲ, ಎಲ್ಲ ಹೋಗ್ಬಿಡ್ತಾರೆ ಆ ಕಡೆಗೆ. ಇನ್ನು ದೊಡ್ಡ ಅಂತ ಪವಾಡ ಮಾಡಿದ್ರೆ ಏನೇನಾಗ್ತಿತ್ತೋ ಗತಿ, ಮುದೋಗ್ತಿತ್ತು ಗತಿ. ಗೋಡೆ ಮೇಲೆ ಕೂತ್ಕೊಂಡು ಹಾರಬೇಕಾದ್ರೆ ಇದ್ದಲ್ಲೇ ಹಾರಾಡೋ ಜನ ಸಿಗ್ತಾರೆ, ಗೋಡೆ ಮೇಲೆ ಕೂತ್ಕೊಂಡು ಹಾರಬೇಕಾದ್ರೆ ಎಂಥ ಒಂದು ಸಿದ್ಧಿ ಪಡ್ಕೊಂಡಿದ್ದ ಅದರೊಳಗೆ. ಉಳಿದವ್ರು ಗಾಬರಿ ಆಗ್ಬಿಡುತ್ತೆ, ಏನೋ ಕರ್ಕೊಂಬಂದಿ ಪಾಪ ಸ್ವಾಮಿಗಳನ್ನ, ಏನಾಗುತ್ತೋ ಅಂತ ಹೇಳಿ ಅವರೆಲ್ಲ ಗಾಬರಿ ಆಗ್ತೀವಿ. ಇದನ್ನ ಸ್ವಾಮಿ ನಕ್ರಂತೆ, ಇದು ಕಾನ್ಫಿಡೆನ್ಸ್ ಅಂದ್ರೆ ಅದು. ಇವತ್ತು ಕಾನ್ಫಿಡೆನ್ಸ್ ಇದ್ದವರಿಗೆ ಮಾತ್ರ ಸಾಧ್ಯ, ವಿದ್ಯೆಯಲ್ಲಿ ಪ್ರಾವೀಣ್ಯ ಇದ್ರೆ ಮಾತ್ರ ಸಾಧ್ಯ. ಅವ್ರು ಹೇಳಿದ್ರೆ ಅದೇನು ಗಾಬರಿ ಆಗ್ಲಿಲ್ವಂತ, ಅಷ್ಟೇನ ಅಂತ ಹೇಳಿ ತಾ ಮೇಣೆಯಲ್ಲಿ ಹೊತ್ತಿದ್ರಲ್ಲ ಇಬ್ಬರು, ಇಳಿಸಿ ಅಂದ್ರಂತೆ, ಇಳಿಸಿದ್ರಂತೆ. ಆ ಇವರೇನು ಮಾಡಿದ್ರಂತೆ, ಇಳಿಸಿದ ತಕ್ಷಣ ಮೇಣೆ ಹಾರಿತಂತೆ ಮೇಲೆ, ಇವ್ರ ಮೇಣೆ ಮೇಲೆ ಹಾರಿತಂತೆ. ಎಷ್ಟು ತಮಾಷೆ ಗೊತ್ತಾ, ಅವನು ಹಾರ್ದೆ ಅವ್ರ ಮೇಲಿಂದ ಹಾರ್ಕೊಂಡು ಹೋಯ್ತಂತೆ ಇವ್ರಿಗೆ, ಇನ್ನೊಂದು ಸ್ಟೆಪ್ ಮೇಲೆ ಅವನ ಏನು ಆಕಾಶದಲ್ಲಿ ಹಾರ್ತಾ ಇದ್ದ ಅವನ ಮೇಲೆ ಹಾರಿಕೊಂಡು ಕೆಳಗೆ ಇಡಿದ್ರಂತೆ. ಅವನಿಗೆ ಶಾಕ್ ಆಗೋಯ್ತು, ಓಹೋ ನಮ್ಮನ್ನು ಮೀರಿಸ್ತಾರೆ ಅಂತ ಆಗಲೇ ಗೊತ್ತಾಯ್ತು. ಅಂದ್ರೆ ಯಾ ಕಡೆಗಡೆ ಏನಿಲ್ಲೇ ಇಲ್ಲ, ಇದ್ದ ಮೇಲೆ ಹಾಗೆ ಮೇಲೆ ಕಾರಿತು ಅಂದ ಮೇಲೆ ಗೋಡೆಗಳೇನೋ ಪ್ರಿಪರೇಷನ್ ಇದ್ದಿರ್ಬೋದು, ಏನು ಚಾನ್ಸೇ ಇಲ್ಲ ಇಲ್ಲಿ. ಉಳಿದವ್ರ ಹೊತ್ತ ಬೇಡ ಅಲ್ಲೇ ಇದೆ, ಅದರಲ್ಲಿ ಯಾರೂ ಇಲ್ಲ, ಈಗ ಸುಖವಾಗಿ ಮೇಲೆ ಕಾರಿ ಹೋಗ್ತಾ ಇದೆ ಅಂತ ಕೇಳಿದರೆ ಎಂಥ ಸಿದ್ಧಿ ತೋರಿಸ್ತಾರೆ. ಇವತ್ತು ಅವತ್ತಿನ ಕಾಲಕ್ಕೆ ಯಾತಕ್ಕೆ ಕ್ರಾಂತಿ ಆಯಿತು ಅಂದರೆ ಇಂಥ ಸಿದ್ಧಿ ತೋರಿಸ್ತೇ ಜನ ನಂಬಿಕೆ ಬಂದುಬಿಡ್ತೀವಿ ಬಿಟ್ಟು. ಅದನ್ನೇ ಆಚಾರ ಹೇಳೋದು, ಮತ್ತೆ ಆಚಾರ ಬರೀತಾರೆ ಯಾತಕ್ಕೋಸ್ಕರ ಇವತ್ತು ಜ್ಞಾನಿಗಳು ಮಹಿಮೆಗಳು ತೋರಿಸ್ತಾರೆ ಅಂದರೆ, ದೃಶ್ಯಂತೆ ಪುರುಷ ಲೋಕೆ ಪರಾಪರ ವಿದೋಪಿ ಚ ವರಾದಯೋಪಿ ಯದ್ದತ್ತಾ ಸದಾ ಸತ್ಯ ಭವಂತಿ. ಅವ್ರು ವರ ಕೊಟ್ಟರು ನಡಿಬೇಕು, ಶಾಪ ಕೊಟ್ಟರು ನಡಿಬೇಕು, ಆಗ ಜನಗಳಿಗೆ ಏನಾಗುತ್ತೆ ಕರೆಕ್ಟ್ ಅಂತ. ಸ್ವಿಚ್ ಹಾಕ್ತಾ ಲೈಟ್ ಬಂತು, ಸ್ವಿಚ್ ಆರಿಸ್ತಾ ಆರೋಯ್ತು, ಆಗ ಕರೆಕ್ಟ್ ಕರೆಕ್ಟ್ ಆಗಿದೆ ಕನೆಕ್ಷನ್ ಅಂತ ಹೇಳುತ್ತೇವಲ್ಲ ಆ ಟೈಮ್. ಇವತ್ತು ಸೈನ್ಸಿನ ಜನ ನಂಬೋದಕ್ಕೆ ಅದು ಕಾರಣ, ಇಲ್ಲದೆ ಹೋದ್ರೆ ನಂಬ್ತಿರಲಿಲ್ಲ. ಶಾಸ್ತ್ರನ ಅದಕ್ಕೆ ನಂಬ್ತಿದ್ರು ಜನ. ತಕ್ಷಣ ಮಾಡಿದ ತಕ್ಷಣ ಶುರುವಾಯಿತು, ಇನ್ನು ವಾದವಾಗಬೇಕು ಅಂತ ತೀರ್ಮಾನ ಆಯಿತು. ವಾದಕ್ಕೆ ಪ್ರಿಯ ರಿಕ್ವೈರ್ಮೆಂಟ್ ಇದ್ದಾಗ, ಎಂಟ್ರೆನ್ಸ್ ಟೆಸ್ಟ್ ಇದ್ದಾಗ ಆಯ್ತೀಗ, ಅದರಲ್ಲಿ ಅವ್ರು ಸೋತರು ಇವ್ರು ಗೆದ್ದರು. ಇನ್ನು ವಾದ ಆಗಿದೆ, ವಾದದ ಕರಾರು ಸುಮ್ಮನೆ ಕ್ಯಾಶುವಲಿ ಊಟ ಆಗೋವರೆಗೂ ವಾದ ಅಂತ ಅಷ್ಟೇ. ಇವತ್ತು ನಮ್ಮ ವಾದಗಳು ಹೇಗೆ ನಡೀತಾವೆ ಅಂದರೆ, ಊಟ ಸೋತವರೆಗೂ ಆಟ, ಊಟಕ್ಕೆ ಎದ್ದ ತಕ್ಷಣ ಎದ್ದೋಗ್ಬಿಡೋದು, ಎರಡು ಕತೆ ಮೋದೋಯ್ತು ಅಷ್ಟೇ. ಹಿಂದಿನ ವಾದಗಳು ಹಾಗಲ್ಲ, ಅದೇ ರಾಜ ಇರಬೇಕು, ಅಲ್ಲಿ ಪ್ರಾಸ್ತಿಕರು ಇರಬೇಕು, ಏನು ವಾದಗಳು ಏನು ನಡೀಬೇಕು ಅಂತ ಕರಾರು ಹಾಕೋಬೇಕು, ಸೋತ್ರ ಪನಿಷ್ಮೆಂಟ್ ಏನಂತ ಬರೀಬೇಕು. ಅದು ವಾದದ ಆಚಾರ ಕಥಾರಕ್ಷನಲ್ಲಿ ಬರೀತಾರೆ. ಅಂಥ ವಾದ ನಡೀಬೇಕು, ಆ ವಾದ ಪ್ರಕಾರ ನಡೀಬೇಕಾದ್ರೆ ಸೋತವ್ರು ಏನು ಮಾಡಬೇಕು, ಫೈನಲ್ ಇವರು ವೈದಿಕ ಮತ ಇವರು ಸಮರ್ಥನೆ ಮಾಡಬೇಕು. ಅದನ್ನು ವೇದ ಅಪ್ರಾಮಾಣ ಅಂತೇಳಿ ಆತ ವಾದಿಸ್ಬೇಕು. ಆ ವೈದಿಕ ಮತ ಸಮರ್ಥನೆ ಆತನದು, ವೈದಿಕ ಮತ ಸಮರ್ಥನೆ ಇವರದ್ದು. ಅದಕ್ಕೆ ಸೋತವ್ರು ಏನು ಪನಿಷ್ಮೆಂಟ್ ಅಂದರೆ, ವಿಜೇಂದ್ರ ಸ್ವಾಮಿಗಳು ಸೋತರೆ ಆತನ ಶಿಷ್ಯರಾಗಬೇಕು, ಆ ಮಠ ಶಿಷ್ಯರಾಗಿಬಿಡ್ಬೇಕು. ಅಕಸ್ಮಾತ್ ಆತ ಸೋತರೆ ಮಠ ಸಂಪೂರ್ಣ ಬಿಟ್ಟುಬಿಟ್ಟು ದೇಶಭ್ರಷ್ಟನಾಗಿ ಹೋಗಬೇಕು. ತನ್ನ ಸೊತ್ತು ಯಾವ ಅಧಿಕಾರವೂ ಇಲ್ಲ, ಆ ಊರಿಗೆ ಮತ್ತೆ ಕಾಲಿಡಬಾರದು. ಎಷ್ಟು ಬಟ್ಟೆ ಪ್ರಭಾವಿ ಆಗಿದ್ದ ಆತ ಅಂದರೆ ಊರಿನ ಎಲ್ಲ ಆ ದೇವಸ್ಥಾನ ಆಡಳಿತ ತಾನು ತೊಗೊಂಡು ಸ್ವಾಧೀನ ತೊಗೊಂಡ್ಬಿಟ್ಟಿದ್ದಂತೆ. ಇಂಥ ಇನ್ಫ್ಲುಯೆನ್ಸ್ ಮಾಡ್ತಾ ತೊಗೊಂಡ್ಬಿಡ್ತಾರೆ, ಎಲ್ಲ ತೊಗೊಂಡ್ಬಿಟ್ಟಿದ್ದ. ಅದೆಲ್ಲ ಬಿಟ್ಟು ಹೋಗಬೇಕು, ಒಪ್ಕೋತಾನೆ. ಇದೆಲ್ಲ ಏನು ಮಹಾ ಅಂತ ವಾದ ಶುರುವಾಯಿತಂತೆ. ದಿನ ದಿನಕ್ಕೂ ಅಲ್ಲಿ ಕೊನೆಗೆ ವಾದದ ಪ್ರಖರತೆ ಬೆಳೀತಾ ಹೋಯ್ತು. ಎಂದೂ ಅಷ್ಟು ಸ್ವಾದ ತೊಗೊಂಡಿದ್ದಿಲ್ಲ ಆತ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯಿತು. ದಿನಾ ವಿಜೇಂದ್ರ ಸ್ವಾಮಿಗಳ ಶಕ್ತಿ ಪ್ರಕಟವಾಗ್ತಾನೆ ಇದೆ, ಪ್ರಕಟವಾಗ್ತಾನೆ ಇದೆ. ಪ್ರತಿ ದಿವಸವೂ ಆತ ಹಿಮ್ಮೇಳೆಯ ಹಿನ್ನಡೆ ಬರ್ತಾ ಇದೆ, ಪ್ರತಿ ಸಲವೂ ಹಿನ್ನಡೆ ಬರ್ತಾ ಇದೆ. ಮೂರ್ನಾಲ್ಕು ದಿವಸ ಆಗ್ತಿರ್ಲಿಕ್ಕೆ ರಾಜನ ಸುದ್ದಿ ಹೋಯಿತು, ರಾಜನು ಬಂದುಬಿಟ್ಟಂತೆ ನೋಡಬೇಕು ಅಂತ ಹೇಳಿಬಿಟ್ಟೆ. ಅಲ್ಲಿ ಇವತ್ತಂಥ ವಾತಾವರಣ ಬರೋದೇ ಇಲ್ಲ, ಕೈ ಜನಕ್ಕೆ ಬೇಕೇ ಇಲ್ಲ ಅಂತ. ರಾಜಸ್ಥಾನದ ರಾಜಕಾರಣಗಳು ಭಾರಿ ದೂರ ಅದಕ್ಕೆ. ಸ್ವಲ್ಪ ರಾಜನೇ ಬಂದನಂತೆ, ವಾದ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಯಿತು. ಕೊನೆಗೆಲ್ಲ ವಾಕ್ಯಾರ್ಥಗಳೆಲ್ಲ ನಡೆದು ಕೊನೆಗೆ ಹನ್ನೊಂದನೇ ದಿವಸ ಇನ್ನೇನು ಉತ್ತರ ಕೊಡಲಿಕ್ಕಾಗದೇನೆ ಸಂಪೂರ್ಣ ಶರಣಾಗತನಾಗಿ ಪೂರ್ತಿ ನಿರುತ್ತರನಾಗಿ ಆತ ಅಲ್ಲಿಂದ ಹೊರಟು ಬಿಡ್ತಾನೆ. ಆತನ ಪ್ರಕಾರ ಎಲ್ಲ ಬಿಟ್ಟು ಹೋಗಬೇಕಾಗಿತ್ತು, ಸರ್ವಸ್ವ ಬಿಟ್ಟು ಹೋಗಬೇಕಾಗಿತ್ತು. ಬಿಟ್ಟೆಲ್ಲ ತಯಾರಾಗ್ತೀವಿ. ಇದ್ರ ಸ್ವಾಮಿ ಹೇಳ್ತಾರೆ, ಸರ್ವಸ್ವ ನಮಗೆ ಬೇಕಿಲ್ಲ, ನೀನು ಸಾಮಾನೆಲ್ಲ ತೊಗೊಂಡೋಗು ಅಂತ ಹೇಳಿಬಿಡ್ತಾ. ಮಠ ಬಿಡು ಸಾಕಷ್ಟೇನೆ, ನಮಗೆ ಅದೆಲ್ಲ ಬೇಕಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲಿ ಔದಾರ್ಯವನ್ನು ತೋರಿಸ್ತಾ ಎಲ್ಲ ಇಟ್ಕೊಂಡು ಮಾರಿಬಿಡ್ಬೋದಾಗಿ, ಸೆಕೆಂಡ್ ಹ್ಯಾಂಡ್ ಹೋಗ್ತಿತ್ತು ಬೇಕಾದಷ್ಟು. ಅದನ್ನು ಮಾಡಲಿಲ್ಲ ವಿಜೇಂದ್ರ ಸ್ವಾಮಿಗಳು, ಔದಾರ್ಯವನ್ನು ತೋರಿಸ್ತಾರೆ. ಅವನಿಗೆ ಖುಷಿಯಾಯ್ತಂತ ಅದರಿಂದ. ಓ, ನಿಜವಾಗ್ಲೂ ಭಾರಿ ದೊಡ್ಡವರಿದ್ದಾರೆ, ಇದು ಬೇಕು. ವಾದ ಬೇರೆ, ವಿಶ್ವಾಸ ಬೇರೆ. ಮಾನವೀಯತೆ ಎಂಬುದು ಭಾರಿ ದೊಡ್ಡದು. ಮಾನವೀಯತೆ ಮೀರಿದಾಗ ಮನುಷ್ಯ ಮೃಗವಾಗಿ ಬಿಡ್ತಾರೆ. ಹಾಗಾಗದಂತೇನೆ ಒಳ್ಳೆ ಸೌಜನ್ಯವನ್ನು ತೋರಿಸಿ ಕೊಟ್ಟಾಗ ಅವರಿಗೆ ಖುಷಿಯಾಯ್ತಂತೆ. ಅವರಿಗೆ ಗೌರವ ತೋರಿಸಿ ಹೊರಟೋಗಿಬಿಡ್ತಾನೆ. ಅದು ಕಥೆಯಲ್ಲ. ಇವತ್ತೇ ವಿಜೇಂದ್ರ ಸ್ವಾಮಿಗಳ ಮಠ ಅಂತ ಕುಂಭಕೋಣದಲ್ಲಿದೆಯಲ್ಲ, ಅದು ಆತ ಇದ್ದ ಮಠ. ಅದು ಆತ ಇದ್ದ ಮಠನೇ ಸ್ವಾಧೀನಕ್ಕೆ ಬಂತು. ಆದ್ದರಿಂದ ಅದೇ ಹೆಡ್ ಕ್ವಾರ್ಟರ್ಸ್, ವೃಂದಾವನ ಅಲ್ಲೇ ಆಗಿದೆ. ಕೊನೆ ಅದು ಸುಬ್ರಹ್ಮಣ್ಯಕ್ಕೆ ಹೋಗ್ತೇವಲ್ಲ, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳ ಮಠ ಇದೆಯಲ್ಲ ಇವತ್ತು. ಅದು ಮೂಲತಃ ಒಬ್ಬ ಭಾಗವತ ಮಠದ ಸನ್ಯಾಸಿಯ ಮಠ. ಅದು ನರಸಿಂಹ ಒಡೆಯರಂತ ಒಬ್ಬ ಇದ್ರಂತಲ್ಲಿ, ಆತೊಬ್ಬ ಶೈವ ಭಾಗವತ ಆಚಾರ್ಯರು ಬರ್ತಾರಲ್ಲಿ, ಮಧ್ವಾಚಾರ್ಯರಿಗೂ ಆತರ ವಾದ ನಡೆಯುತ್ತೆ. ಕರಾರ ಏನು ಗೊತ್ತಾ, ಸೋತರು ಬಿಟ್ಟು ಓಡೋಗ್ಬೇಕು. ಸೋತು ಬಿಟ್ಟು ಹೋಗ್ತಾನೆ. ಅವತ್ತಿನಿಂದ ಬಂತು ನರಸಿಂಹ, ದೊಡ್ಡ ನರಸಿಂಹದೇವರಿದ್ದಾರೆ. ಒಂದು ಕೈಲಿ ಎತ್ತೋದು ಭಾರಿ ಕಷ್ಟ, ಇಷ್ಟೇ ಹತ್ರ ನರಸಿಂಹದೇವರು ಇದ್ದಾರೆ ಮಠದೊಳಗೆ. ಅದು ಎತ್ತಬೇಕಾದ್ರೆ ಒಳ್ಳೆ ಯಂಗ್ ಸನ್ಯಾಸಿಗಳೇ ಆಗಬೇಕು, ವಯಸ್ಸಾದರೆ ಸಾಧ್ಯನೇ ಇಲ್ಲ. ಅಷ್ಟು ಭಾರದ್ದು ಎಷ್ಟೋ ಕೆಜಿ ಇದೆ ಅಂತೇಳಿ, ಸಾವಿರ 8 ಕೆಜಿ ಭಾರ ಇದೆ ಅಂತದ್ದು. ಎತ್ತಿಡೋದು ಸಾಮಾನ್ಯ ಕೆಲಸ ಅಲ್ಲ. ಅದು ಆತ ಬಿದ್ದಿದ್ದದು ಆಚಾರ್ಯ. ಅದು ಇವತ್ತಿಗೂ ಮಠದಲ್ಲಿ ಸೋತು ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅವತ್ತೇ ಸುಬ್ರಹ್ಮಣ್ಯ ಮಠ ಮಾಧ್ವ ಪೀಠವಾಗಿದ್ದು ಆಚಾರ್ಯರಿದ್ದು. ನಮ್ಮಲ್ಲಿ ಅಂತ ಪದ್ಧತಿ ಸಾಕಷ್ಟಿದೆ. ಹೇಗೆ ಸೋತೆ ವಾದಿರಾಜರೆ ಸೋತು ಬಿಟ್ಟು ಅಲ್ಲಿ ಒಬ್ಬ ರಾಜ ಓಡೋಗ್ತಾನೆ, ಗುರು ಒಬ್ಬ ಶೈವ ಗುರು ಓಡೋಗ್ತಾನೆ. ಇಲ್ಲಿ ಅಂಥದ್ದ ಪ್ರಸಂಗ ನಡೀತು. ಅದನ್ನು ಇವರು ಕೇಂದ್ರ ಸ್ಥಾನ ಮಾಡಿಕೊಳ್ತಾರೆ. ನಿಧಾನವಾಗಿ ವೈದಿಕ ಹಿರಿಯ ಪ್ರಾರಂಭವಾಗಲಿ ಶುರುವಾಯಿತು. ಅವತ್ತಿಗೆ ವಿಜೇಂದ್ರ ಸ್ವಾಮಿಗಳು ಒಂದು ಕೆಲಸವನ್ನು ಮಾಡ್ತಾರೆ. ರಾಜನನ್ನು ಕರೀತಾರೆ, ದೊಡ್ಡ ಸಭೆ ಸೇರಿಸ್ತಾರೆ. ಇಲ್ಲಿ ಈ ರೀತಿಯಾದ ವಾದವಿವಾದದಿಂದ ಸಿದ್ಧಾಂತ ಶಾಶ್ವತ ಉಳಿಲಿಕ್ಕಾಗೋದಿಲ್ಲ, ವಿದ್ಯಾಪೀಠ ಸ್ಥಾಪನೆ ಆಗಬೇಕು ಅಂತ ಹೇಳಿದರೆ. ಇದು ಬಹಳ ಅಪೂರ್ವ ಕಲ್ಪನೆ. ದಕ್ಷಿಣ ಭಾರತದ ವಿದ್ಯಾಪೀಠ ಒಂದಾಗಬೇಕು. ಕಂಚಿಯಲ್ಲಿ ಅದ್ವೈತದ ವಿದ್ಯಾಕೇಂದ್ರ ಇದೆ, ಕಂಚಿಯಲ್ಲಿ ಮೊದಲಿಂದನೂ ಇದೆ. ಇಲ್ಲಿ ಅಂಥ ಒಂದು ವೈಷ್ಣವ ವಿದ್ಯಾಕೇಂದ್ರ ಇಲ್ಲ, ಅಂಥದ್ದಾಗಬೇಕು ಅಂತ ಹೇಳಿದ ತಕ್ಷಣ ರಾಜ ತಷ್ಟ ಒಪ್ಪಬೇಕಾಗಿ ಪೂರ್ತಿ ನಂಬಿಕೆ ಬಂದೋಯ್ತಲ್ಲ. ತಪಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿದ್ಯೆ ಇದೆ. ಆದ್ದರಿಂದ ಸ್ವಾಮಿ ತಮ್ಮ ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ವಿಧವಾದ ಆರ್ಥಿಕ ಜವಾಬ್ದಾರಿ ಆತ ಹೊರುತ್ತಾರೆ. ವಿಜೇಂದ್ರ ಸ್ವಾಮಿಗಳು ವಿದ್ಯಾಪೀಠವನ್ನು ಮಾಡ್ತಾರೆ. ವಿದ್ಯಾಪೀಠ ತುಂಬ ಬೆಳೆಯುತ್ತೆ. ಅದರ ಪರಿಣಾಮ ಎಲ್ಲಿಗೋಯಿತು ಅಂದರೆ, ಅದರೊಬ್ಬ ವಿದ್ಯಾರ್ಥಿಯಾಗಿ ರಾಘವೇಂದ್ರ ಸ್ವಾಮಿಗಳು ತಯಾರಾಗಿತ್ತು. ತಿಮ್ಮಣ್ಣ ಭಟ್ಟರು ಅಲ್ಲಿ ಬರ್ತಾರೆ, ತಿಮ್ಮಣ್ಣ ಮಗನ ರಾಘವೇಂದ್ರ ಸ್ವಾಮಿಗಳು. ಒಬ್ಬೊಬ್ಬರು ಹೇಗೆ ತಯಾರು ಮಾಡಿ, ಒಬ್ಬ ನಂತರ ತಯಾರಾಗಿಬಿಟ್ರೆ ಕಥೆ ಮುಗೀತು. ವಿದ್ಯಾಪೀಠ ಸಾರ್ಥಕವಾದಾಗಲೇ ಇವರು ಹಾಕಿದ ಬೀಜ, ವಿದ್ಯೆಯ ಬೀಜ ರಾಘವೇಂದ್ರ ಸ್ವಾಮಿಗಳಲ್ಲಿ ಅಜ್ಜ ಶ್ರೀ ರಾಘವೇಂದ್ರ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ ಅಂತ ಹೇಳೋ ಹಾಗೆ ನಡೆಸೋಯ್ತು. ಅಲ್ಲಿಯಿಂದ ಇಷ್ಟೊತ್ತಿಗೆ ತಮ್ಮ ಗುರುಗಳನ್ನು ಸಂದರ್ಶನ ಮಾಡಬೇಕು. ವ್ಯಾಸರಾಜ ವೃಂದಾವನಸ್ಥರಾಗಿರ್ತಾರೆ, ಅಷ್ಟೊತ್ತಿಗೆ ಅವರ ಸಂದರ್ಶನ ಮಾಡಬೇಕು ಅಂತೇಳಿ ವಿಜೇಂದ್ರ ಸ್ವಾಮಿಗಳು ಬರ್ತಾರೆ. ಬರ್ತಾ ಕೋಲಾರ ಪ್ರಾಂತಕ್ಕೆ ಬಂದಿರೋದು. ಇದು ವಿಜೇಂದ್ರ ಸ್ವಾಮಿಗಳು ಇನ್ನೊಂದು ಮುಖ. ಕೋಲಾರಕ್ಕೆ ಬಂದಾಗ ಅಲ್ಲಿ ಕೆಲವು ವಾದಿಗಳು, ಆ ವಾದಿಗಳನ್ನು ಸೋಲಿಸಿಬಿಟ್ಟು ಆ ವಾದ ವಿಜಯದ ಸಂಕೇತವಾಗಿ ಅವರು ಮುಖ್ಯ ಪ್ರಾಣ ಪ್ರಾಣದೇವನ್ನು ಪ್ರತಿಷ್ಠಾಪನೆ ಮಾಡಿ ಆಂಜನೇಯನ ಕೋಲಾರದೊಳಗೆ. ಅದು ವಿಜಯ ಮಾರುತಿ ಅಂತಲೇ ಹೆಸರು. ಅದಕ್ಕೆ ವಿಜಯವನ್ನು ಸಾಧಿಸಿದ್ದಕ್ಕೋಸ್ಕರವಾಗಿ ವಿಜಯ ಮಾರುತಿ ಅಂತ ವಿಜೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ ಮಾರುತಿಯ ವಿಗ್ರಹ. ಇನ್ನು ಆಮೇಲೆ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ತುಮಕೂರಿಗೆ ಬರ್ತಾರೆ. ಅಲ್ಲಿ ಒಬ್ಬ ವಾದಿಯನ್ನು ಸೋಲಿಸಿಬಿಟ್ಟು ಅಲ್ಲೂ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಇದೆ ಇವತ್ತು. ರಾಯರ ಮಠ ಒಂದಿದೆ, ಅದು ವಿಜೇಂದ್ರ ಸ್ವಾಮಿ ಮಠ ಅಂತ ಇವತ್ತು ವಿಜೇಂದ್ರ ಮಠ ಅಂತಲೇ ಕರೆಯೋದು ಅದರಲ್ಲಿ. ಅಷ್ಟೊತ್ತಿ ವ್ಯಾಸರಾಜರು ಬಂದು ಅಲ್ಲಿ ವಿದ್ಯಾಕೇಂದ್ರ ಮಾಡಿರ್ತಾರೆ. ಅದು ವ್ಯಾಸರಾಜ ಮಠನೂ ಅಲ್ಲಿದೆ ಇವತ್ತು. ವ್ಯಾಸರಾಜರ ಪಕ್ಕದಲ್ಲೇ ಇದು ಇರೋದು. ಅಂದರೆ ತುಮಕೂರಿಗೂ ವ್ಯಾಸರಾಜರಿಗೂ ಸಂಬಂಧ ಇದೆ ಎಂಬುದು ಬಹಳ ವಿಶೇಷ. ವಿಜೇಂದ್ರ ಸ್ವಾಮಿಗಳು ಬಂದಿದ್ದಾರೆ. ಇದರಿಂದ ಗೊತ್ತಾಗೋ ವಿಚಾರ, ನಾವು ಕೆಡದ ಹಾಗೆ ಶ್ರೀಪಾದರಾಜರು ಮತ್ತು ವಿಜೇಂದ್ರ ಸ್ವಾಮಿಗಳು ಈ ಪ್ರಾಂತದಲ್ಲಿ ಓಡಾಡಿದವರು. ಮುಡುಬಾಗಿಲು ಹತ್ತಿರ ಇದ್ದು ಶ್ರೀಪಾದರಾಜರ ಕೇಂದ್ರ ಆಯಿತು. ಈ ಕೋಲಾರ ಮತ್ತು ತುಮಕೂರು ಎರಡರ ಬತ್ತಿ ಓಡಾಡಿದ ಹಿರಿಮೆ ಶ್ರೀ ವಿಜೇಂದ್ರ ಸ್ವಾಮಿಗಳು. ಈ ಕಡೆ ಬ್ರಹ್ಮಣ್ಯ ತೀರ್ಥರು ಅಬ್ಬೂರಿನಲ್ಲಿ. ಮೈಸೂರು ಪ್ರಾಂತದ ಸುತ್ತ ಮೂರು ಜನಗಳ ಪ್ರಭಾವ ಭಾರಿ ದೊಡ್ಡದು. ಅವರು ವೃಂದಾವನಗಳೇ ಇದೆ ಎಂಬುದು ವಿಶೇಷ. ಶ್ರೀಪಾದರಾಜರಿಗೆ ಬ್ರಹ್ಮಣ್ಯ ತೀರ್ಥರಿಗೆ ಮೂಲ ವೃಂದಾವನದಲ್ಲಿರೋದು ಇನ್ನೂ ಹೆಚ್ಚು ಪ್ರಭಾವ ತೋರಿಸುತ್ತೆ. ಸಂಚಾರ ಮಾಡ್ತಾ ಮಾಡ್ತಾ ವಿಜಯನಗರಕ್ಕೆ ಹೋದ್ರಂತೆ. ಅಲ್ಲಿ ರಾಮರಾಜ ಅಷ್ಟೊತ್ತಿಗೆ ಅಚ್ಯುತ ದೇವರಾಜ ಬಂದಿರ್ತಾನೆ. ಕೃಷ್ಣದೇವರಾಜನೇ ಹೋಗಿರ್ತಾನೆ. ಹೊಸ ಜನರೇಷನ್ನೇ ಶುರುವಾಗಿತ್ತು. ಅಚ್ಯುತ ದೇವರಾಜ ಕೃಷ್ಣದೇವರಾಜನ ತಮ್ಮ. ಆತವರು ಬಹಳ ವೈಭವದಿಂದ ಸ್ವಾಗತ ಮಾಡ್ತಾನೆ. ರತ್ನಾಭಿಷೇಕವನ್ನು ಮಾಡಿದ ಅಂತ ಹೇಳ್ತಾನೆ. ರತ್ನಾಭಿಷೇಕ ಮಾಡ್ತಾನೆ. ಸಂಚಾರ ಕ್ರಮೇಣ ಹಾಗೆ ಮತ್ತೆ ವಾಪಸ್ಸು ಬಂದು ಪುನಃ ಕುಂಭಕೋಣಕ್ಕೆ ಕಾಲಿಡುತ್ತಾರೆ. ಅಲ್ಲಿಂದ ಮತ್ತೆ ಸಂಚಾರ ಹೊರಡುತ್ತಾರೆ. ರಾಮೇಶ್ವರ, ಕನ್ಯಾಕುಮಾರಿ, ತಿರುವನಂತಪುರ ಎಲ್ಲ ಅದನ್ನು ಸಂಚಾರ ಮಾಡ್ತಾ ಮಾಡ್ತಾ ಬರ್ತಾರೆ. ತಿರುವನಂತಪುರಕ್ಕೆ ಬಂದಾಗ ಅಲ್ಲಿ ಒಂದು ವಿಶಿಷ್ಟವಾದ ಪ್ರಸಂಗ ಘಟಿಸಿತು. ಅಲ್ಲಿ ಕೆಲವರು ಏನು ಮಾಡ್ತಾ ಇವನು ಸೋಲಿಸಬೇಕು ಅಂತ ಯೋಚನೆ ಮಾಡಿಬಿಟ್ಟು ಈ ಮಂತ್ರವಾದಿಗಳನ್ನು ಕರೆಸೋದು. ಅವ್ರ ಮೂಲಕವಾಗಿ ಇವರು ಇವರದಿಲ್ಲ ಅನಿಸ್ಬೇಕು. ಇಂಥ ಚಾಲೆಂಜ್ ಇವತ್ತಿಲ್ಲ. ಅವತ್ತು ಯಾತಕ್ಕಿರ್ತಿತ್ತು ಅಂದರೆ ಚತುಷ್ಷಷ್ಠಿ ಕಲಾಕೋವಿದರು ಅಂತ ಅವರಿಗೆ ಬಿರುದು. 64 ವಿದ್ಯೆಗಳಲ್ಲೂ ಚಾತುರ್ಯ ಪಡೆದವರು. ಆ ಮಾತು ರಾಘವೇಂದ್ರ ಸ್ವಾಮಿಗಳವರಿಗೂ ಬಂತು. ಆಮೇಲೆ ನಿಂತೋಯ್ತು. ವಿಜೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು, ಸುಧೀಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಆ ಕಾಲದವರೆಲ್ಲ 64 ವಿದ್ಯೆ ಬರ್ತಿತ್ತಂತೆ. ಆಮೇಲೆ ಅದು ಬ್ರೇಕ್ ಆಗೋಯ್ತು. ಆ ಹಿನ್ನೆಲೆಯಲ್ಲಿ ಸರ್ವವಿದ್ಯಾ ಪ್ರವೀಣನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ ಅಂತ ಬಂದಿದ್ದೆ. ಇವರೆಲ್ಲದರಲ್ಲೂ ಪ್ರವೀಣರು ಅಂತ ಗೊತ್ತಾಗಿತ್ತು. ಒಬ್ಬ ಮಂತ್ರವಾದಿ ಬಂದನಂತೆ. ಅವನು ಹೇಳ್ತಾನೆ, ನಾನೊಂದು ಮೋಡಿ ಕಟ್ತೇನೆ, ಮಂತ್ರವಾದಿಗಳು ಮೋಡಿ ಕಟ್ತೇನೆ, ಅದನ್ನು ತೆಗಿಬೇಕು. ಮೋಡಿ ತೆಗೆದ್ರೆ ತೆಗೆದವ್ರಿಗೆ ಎದ್ದಾಗಿ, ಇಲ್ಲದವ್ರು ಇವರಿಗೆ ಎದ್ದಾಗಿ. ಏನು ಮೋಡಿ, ಏನೋ ಇಟ್ಟು ನಿಂಬೆಯನ್ನು ಇಟ್ಬಿಡ ಮಂತ್ರಿ ಸಿಟ್ಬಿಡ್ತಾರೆ. ನೋಡೋದಕ್ಕೆ ಏನು ಹೋಗಿ ತರೋದು ಅಷ್ಟೇ ಅದು. ಅಷ್ಟು ಸುಲಭ ಅಲ್ಲ. ಸುತ್ತ ಗೆರೆಗಳು ಹಾಕಿಬಿಡ್ತಾರೆ, ಅದಕ್ಕೆ ಮಂತ್ರ ಹಾಕಿಬಿಡ್ತಾರೆ. ಒಂದೊಂದು ಸರ್ಕಲ್ ದಾಟಬೇಕಾದ್ರು ಭಯಂಕರವಾದ ಆಪತ್ತು ಬರುತ್ತೆ. ಅವ್ರಿಗೆ ಬೆಂಕಿ ಬರುತ್ತೆ, ಬೆಂಕಿ ಬರುತ್ತೆ, ಹಾವು ಬರುತ್ತೆ, ಎರಡೋ ಬರ್ತಾ ಇರುತ್ತೆ. ಕೊಂದೇ ಹಾಕಿಬಿಡುತ್ತೆ ಹೆಚ್ಚು ಕಡೆ. ವಾಮಾಚಾರದ ಶಕ್ತಿ ಅದು. ಆಗ ವಿಜೇಂದ್ರ ಸ್ವಾಮಿ ತೆಗಿಬೇಕು ಅಂತ ಹೇಳಿ ತಟ್ಟ ವಿಜೇಂದ್ರ ಕೂತರ ಒಂದು ಕಡೆಗೆ ಕೂತು, ನಾವು ಬರೋದು ಶಿಷ್ಯನ ಕಳಿಸ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಶಿಷ್ಯ ನಮ್ಮ ಡ್ರೈವರ್ ಹೇಳ್ತಾನೆ ಅಂತ ಆ ಟೈಪ್ ಇದ್ದ, ನಾನು ಬೇಕಾಗಿಲ್ಲ, ಶಿಷ್ಯನೇ ಮಾಡ್ತಾರೆ ಅಂತ ಕಳಿಸಿದಾಗ ಶಿಷ್ಯದ ಒಟ್ಟು ಚಿಕ್ಕ ಒಟ್ಟು ಅಷ್ಟೇ. ಅವರು ಅವ್ರ ಮಂತ್ರವಾದ ಎಲ್ಲ ಮಾಡ್ಕೊಂಡು ಕೂತಿದ್ದಾನೆ. ಇವ್ರು ಹೋಗ್ತಾರೆ. ಶಿಷ್ಯನ ತಲೆ ಮೇಲೆ ಕೈ ಇಡ್ತಾರೆ, ಹೋಗು ನಿಶ್ಚಿಂತೆಯಾಗಿ ಎದ್ದು ಬಾ ಅಂತ ಹೇಳ್ತಾರೆ. ಇದು ಇನ್ನೊಂದು ಮುಖ. ಇದು ತಾವು ಮಾಡ್ಲಕ್ಕೆ ಬರುತ್ತೆ ಅಲ್ಲ, ಮಾಡಿಸ್ಲಕ್ಕೂ ಬರುತ್ತೆ ಅಂತ ತೋರಿಸ್ಬೇಕು. ಈಗ ವಿಜಯದಾಸರ ಕೈ ಹಿಡ್ಕೊಂಡು ಸುಧಾ ಅನುವಾದ ಮಾಡಿಸಿದ್ರಂತಾರಲ್ಲ ಹಾಗೆ. ತಾವು ಸುಧಾ ಹೇಳೋದು ಬೇರೆ, ತಾ ಕೈ ಇಟ್ಟರೆ ಸುಧಾ ಹೇಳಿಸ್ಬೇಕು, ಅವ್ರ ಬಾಯಲ್ಲಿ ಸುಧಾ ಬರಬೇಕು. ಅದು ಅಂಥ ಒಂದು ಸಿದ್ಧಿ ಪಡೆದವರು. ಆ ಶಿಷ್ಯ ಹೋಗ್ತಾನೆ. ಆದರೆ ಹೋಗೋದ್ರಲ್ಲಕ್ಕೆ ಬೆಂಕಿ ಜೋರ ಬೆಂಕಿ ಬಂತಂತೆ. ಅದು ಸುಟ್ಟು ಹೋಗ್ಬೇಕು ಇವರು. ಆದರೆ ಬೆಂಕಿ ಮೇಲೆ ಕೆದ್ದು ಫ್ಲವರ್ ಆಗಿ ಬಿತ್ತಂತೆ. ಫಸ್ಟ್ ಫ್ಲವರ್ ಪಾಟ್ ಬಿಟ್ಟಾಗ ಅದು ಬಿರುಸಿನೊಳಗೆ ಭಗ್ ಅಂತಾರೆ, ಹೂ ಬೀಳುತ್ತಲ್ಲ ಆ ಥರ ಹಾವಿನ ಹಾರದ ಹಾರದಂತೆ ಬೈ ಮೇಲೆ ಬಿತ್ತಂತೆ. ವಾಪಸ್ ಏನಾಗಲೇ ಇಲ್ಲ. ಇನ್ನು ಮುಂದೆ ಹೋಗ್ತಾನೆ. ಭಯಂಕರವಾದ ವಿಷ ಸರ್ಪ ಬಂತಂತೆ ಯುದ್ಧಕ್ಕೆ. ಅದೆಲ್ಲ ಇಂದ್ರಜಾಲ ಮಹೇಂದ್ರಜಾಲ ವಾಮಾಚಾರಗಳ ಸಿದ್ಧಿ ಅದು. ಹೋಗ್ತಾರೆ, ದೊಡ್ಡ ಹಾವು ಬಂತಂತೆ. ಇನ್ನೇನು ಗಾಬರಿ ಆಗ್ತಾ ಇರ್ತಾನೆ, ಏನೋ ಆಗಿಬಿಡುತ್ತೆ ಅಂತೇಳಿ ಒಂದು ಗರುಡ ಪಕ್ಷಿ ಮಧ್ಯೆ ಎದ್ದುಕೊಂಡು ಹೋಗಿಬಿಡುತ್ತಂತೆ. ಅವನು ಹಾವು ಕ್ರಿಯೇಟ್ ಮಾಡ್ತಾ ಇದಾಗುತ್ತೆ. ಮಹಾಭಾರತ ಯುದ್ಧದಲ್ಲಿ ವರ್ಣನೆ ಮಾಡ್ತಾರೆ ಆಚಾರ್ಯರು. ಒಬ್ಬ ಅಲಂಬುಸ ಅನ್ನೋ ಒಬ್ಬ ರಾಕ್ಷಸ ಇರಾವಂತ ಅಂತ ಅರ್ಜುನನ ಮಗ, ಇಬ್ಬರಿಗೆ ಯುದ್ಧ ನಡೀತಾ ಇರುತ್ತೆ. ಅವನು ಮಾಯಾವಿ, ಅವನು ಮಾಯಾವಿಯಾಗಿ ಏನೇನೋ ರೀತಿ ರೂಪ ತಗೊಳ್ತಾ ಇರ್ತಾನೆ. ಇವನು ಪ್ರತಿ ಮಾಯ ಮಾಡ್ತಿರ್ತಾನೆ. ಅರ್ಜುನನ ಮಗ ಇರಾವಂತ ಮಂಗಳನ ಅವತಾರ ಅಂತ ಪ್ರತಿ ಮಾಯ ಮಾಡ್ತಾ ಇರ್ತಾನೆ. ಏನೇನೋ ಮಾಡ್ತಾ ಎಲ್ಲದರಲ್ಲೂ ಗೆಲ್ತಾ ಬರ್ತಾನೆ ಇರಾವಂತ. ಕೊನೆಗೆ ಇವನು ಒಂದು ಹಾವಿನ, ಅವನು ಹಾವಿನ ಮಗನೇ, ಉಲೂಪಿಯ ಮಗ ಅವನು. ಹಾವಿನ ಆಕಾರದಲ್ಲಿ ಹೋದಂತೆ ಅವನು ಗರುಡನ ಆಕಾರನ ಕೊಂದು ಹಾಕಿಬಿಟ್ಟಂತೆ. ಅದು ರಾಕ್ಷಸ ಶಕ್ತಿ ಮೇಲಾಗಿತ್ತು. ಮುಂದೆ ಅವರು ನಮ್ಮ ಭೀಮಸೇಂದ್ರರು ಕೊಂದು ಹಾಕ್ತಾರೆ, ಆ ವಿಚಾರ ಇರಲಿ. ಈ ರೀತಿಯಲ್ಲಿ ನಡೆದೋಗುತ್ತೆ. ಯಾಕಂದ್ರೆ ಮಾಯಾ ಮಂತ್ರ ತಂತ್ರ ಪ್ರತಿತಂತ್ರಗಳೆಲ್ಲ ಕೂಡ ಶಾಸ್ತ್ರದಲ್ಲಿ ಉಂಟು. ಅದು ಅಸ್ತ್ರ ಪ್ರತ್ಯಸ್ತ್ರ ಹೇಗೋ ಹಾಗೆ. ತಕ್ಷಣ ಅವನು ಮುಂದೆ ಹೋದ್ರೆ ಅದಾಯ ಸೋತು ತಂದು ಕೊಟ್ಟೆ ಬಿಡ್ತಾರೆ ಬಿಂಬೆಹಣ್ಣನ್ನ. ಕತೆ ಮುಗಿದು, ಸ್ವಾಮಿ ನಾನು ಸೋತೆ ಅಂತ ಒಪ್ಕೊಂಡ್ಬಿಡ್ತಾನೆ. ಹೀಗೆ ವಿಜೇಂದ್ರ ಸ್ವಾಮಿಗಳು ಸರ್ವವಿದ್ಯಾ ಪ್ರವೀಣನೇ ಮಹಿಮೆ ತೋರಿಸ್ತಾ ಬರ್ತಾರೆ. ಆಗ ಸಂಚಾರ ಮಾಡ್ತಾ ಮಾಡ್ತಾ ಪುನಃ ಕುಂಭಕೋಣಕ್ಕೆ ಬಂದಾಗ ಅಲ್ಲಿ ಒಬ್ಬ ದೊಂಬರವನ್ನು ಬರ್ತಾನೆ. ದೊಂಬರ ತನ್ನ ಪರಾಕ್ರಮ ತೋರಿಸಲು ಶುರು ಮಾಡ್ತಾನೆ. ಚಾಲೆಂಜ್ ಈ ಆಚಾರ್ಯರಿಗೆ ಈ ರೀತಿ ಮಾಡ್ತಾರೆ. ಜಟ್ಟಿಗಳು ಬಂದಿದ್ದರೆ ಕತೆ ಕೇಳ್ತೇವಲ್ಲ, ಇವ್ರಿಗೆ ಹಾಗೆ ನಡೀತು. ಒಬ್ಬ ವಿಚಿತ್ರವಾದ ದೊಂಬರವನ್ನು ಬಂದುಬಿಟ್ಟು ನಡೀತಾರೆ. ದೊಂಬರು ಇವತ್ತಿಗೂ ದೊಂಬರು ಸಿಗ್ತಾರೆ. ಒಂದು ಇದ್ರ ಮೇಲೆ ನಡೀತಾರೆ, ಒಂದು ಗೋಲ್ ಮೇಲೆ ನಡೀತಾರೆ, ಏನೇನೋ ಪಲ್ಟೆ ಹೊಡಿತಾರೆ, ಏನೇನೋ ಮಾಡ್ತಿರ್ತಾರೆ. ಆದರೆ ಜನಗಳು ಆಶ್ಚರ್ಯ ಪಡ್ದು ಇಷ್ಟೆಲ್ಲ ಮಾಡಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗೆ ಅಷ್ಟು ತೋರಿಸ್ಬಿಟ್ಟು ಹೋಗಿಬಿಡ್ತಾರೆ ಅಷ್ಟೇ. ದೊಂಬರಾಟ ಅಂದರೆ ಹೊಟ್ಟೆ ಪಾಡಿನ ವಿದ್ಯೆಗಳು, ಅದು ಒಂದಷ್ಟೇ. ಬಟ್ ಎಷ್ಟೋ ಜನ ಬೂದಿಗಿದಿ ಕೊಡೋಕ್ಕಿಂತ ಸಾರ್ಪಾಲು ವಾಸಿ ಅದು. ತಮ್ಮ ಹೊಟ್ಟೆ ತಾವು ಮಾಡ್ಕೊಂಡು ಹೋಗ್ತಾರೆ. ಪಾಪ ಅದೇ ವೃತ್ತಿ ಅದು ಒಂದು. ಅದರ ಮೋಸಗಿಸ ಮಾಡೋ ಉದ್ದೇಶ ಅವರಿಗೆಲ್ಲ, ಜನ ಸಂತೋಷ ಪಡಿಸೋದು ತೊಗೊಂಡು ಹೋಗಿಬಿಡೋದಷ್ಟೇ. ಸ್ವಾಮಿ ಇದನ್ನ ಮಾಡಿ ತೋರಿಸ್ತೀರಾ ಅಂತ ಹೇಳಿದ. ನೋಡ್ತಾ ಇದ್ದಾರೆ ವಿಜೇಂದ್ರ ಸ್ವಾಮಿಗಳು. ಕೋಲ್ಮೇಲೆ ಹೊಡೆದ, ಇಲ್ಲಿಂದ ಅಲ್ಲಿಗೆ ಹಾರಾಡ್ದು ಎಲ್ಲ ನೋಡಿದ್ರು. ಆಯ್ತಾರ ಮಾಡ್ತೇವೆ ಅಂತೇಳಿ. ನೀವು ಕೋಲ್ಮೆ ನಡೀತೀರಾ ಅಂತ ಕೇಳಿದ್ರು. ನಾನು ಕೋಲ್ಗಿಲ್ ಬೇಕಾಗಿಲ್ಲ ಅಂತ ಹೇಳಿದ್ರು. ಕೋಲ್ಗಿಲ್ ಬೇಕಾಗಿಲ್ಲ ಅಂತ ಹೇಳಿ ಕುಂಭೇಶ್ವರ ದೇವಸ್ಥಾನದ ಗೋಪುರಕ್ಕೂ ಈ ಸಾರಂಗಪಾಣಿಯ ಗೋಪುರಕ್ಕೂ ಒಂದು ಬಾಳೆನಾರು ಕಟ್ಟಿಸಿದ್ರಂತೆ. ಲೆಕ್ಕ ಇಟ್ಕೊಳ್ಳಿ, ಬಾಳೆ ಕೋಲಲ್ಲ, ಬಾಳೆನಾರು. ಬಾಳೆನಾರು ಪಟ್ಟನ್ನು ಹರಿದೋಗುತ್ತದೆ. ಈಗಂದ್ರೆ ಸಾಕು ಪೂರ್ತಿ ಹೋಗುತ್ತೆ. ಹೂ ಕಟ್ಟಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕಟ್ಟಿಬಿಟ್ರೆ ಬರೀ ತುಡ್ತುಂಡು ಬೀಳ್ತಿರುತ್ತೆ ಅಷ್ಟೇ. ಸ್ವಲ್ಪ ಧರ್ಮವೇದ್ರೆ ಮಾತ್ರ ಕಟ್ಟಕ್ ಬರುತ್ತೆ, ಅಷ್ಟು ಡೆಲಿಕೇಟ್ ಅದು. ಭಾರಿ ಬಿಟ್ಟಿರಲ್ಲ ಅದು, ಅದು ಕಟ್ಸಿದ್ರಂತೆ. ಏನೆಲ್ಲ ಏನ್ ಮಾಡ್ತಾರೆ ಅದು ನೋಡ್ತಾ ಇದ್ದಾರೆ. ಇದು ಹತ್ತಿದ್ರಂತೆ ಅದ್ಮೇಲೆ ನಡ್ಕೊಂಡು ಹೋದ್ರಂತೆ. ಅಮ್ಮ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು. ತೊಂಬರು ಅವ್ನು ಗಾಬರಿ ಆಗಿಬಿಡ್ತಾರೆ, ಇಂಥ ಆಟದನ್ನ ದೇವರಾಣಿ ಬರೋದಿಲ್ಲ ಅಂತ ಹೇಳ್ತಾನೆ. ಕೋಲಿ ಸ್ಟ್ರೆಂತ್ ಇದೆ ಕೊನೆ ಪಕ್ಷ, ಅದು ಸ್ಟ್ರೆಂತ್ ಇಲ್ಲ ಬಂದಿಲ್ಲ ಅದ್ಮೇಲೆ ಹೋಗ್ಬೇಕಾದ್ರೆ ಅದು ಉಳಿದವರಿಗೆ ಯಾತಕ್ಕೆ ಅರ್ಥ ಆಗೋದಿಲ್ಲ ಅಂದ್ರೆ ಲಘಿಮಾ ಯೋಗ ತೋರಿಸ್ತಾರೆ. ಲಘಿಮಾ ಅಂದ್ರೆ ಲೈಟ್ ಆಗಿಬಿಡ್ತಾರೆ, ಅದು ನೊಣಕೋತ್ರ ಬೀಳುತ್ತೆ ಬೀಳೋದಿಲ್ಲ, ಯಾಕೆ ಅದಕ್ಕಿಂತ ಲೈಟ್ ಸೈನ್ಸ್ ಅದು. ಅದಕ್ಕಿಂತ ಲೈಟ್ ಇದ್ರೆ ಏನು ಮಾಡಕ್ ಆಗೋದಿಲ್ಲ, ಅದಕ್ಕಿಂತ ಲೈಟ್ ಆಗಿಬಿಡ್ತಾರೆ. ಲಘಿಮಾ ಶಕ್ತಿ ಅಂತ ಅದಕ್ಕೆ ಹೆಸರು. ವೇಟ್ ಆದ್ರೆ ಗರಿಮಾ ಶಕ್ತಿ, ಹಗುರವಾದ್ರೆ ಲಘಿಮಾ ಶಕ್ತಿ ಅಂದ್ರೆ ಇವೆಲ್ಲ. ಅವ್ರು ಮಾಡಿದ್ದೆಲ್ಲ ವಾಮಾಚಾರ ದೊಂಬರಾಟ, ಇವ್ರು ಮಾಡೋದೆಲ್ಲ ಯೋಗ ಶಕ್ತಿ. ಅಷ್ಟೈಶ್ವರ್ಯ ಅಂದ್ರೆ ಅದು, ಐಶ್ವರ್ಯ ಬೇರೆ ಸಂಪತ್ತು ಬೇರೆ. ಐಶ್ವರ್ಯ ಅಂದ್ರೆ ಅಣಿಮಾ ಮಹಿಮಾ ಲಘಿಮಾ ಗರಿಮಾದಿಗಳು ಐಶ್ವರ್ಯ. ಈ ಹಣಕಾಸುಗಳೆಲ್ಲ ಸಂಪತ್ತು, ಆ ನಿಜವಾದ ಐಶ್ವರ್ಯ ಅಂದ್ರೆ ಅದು ಸ್ಪಿರಿಚುವಲ್ ಅವೆಲ್ಲ ಕೂಡ. ಹುಡುದೋರಿಗೆ ಬರೋದಿಲ್ಲ. ಹೇಳ್ತಾರೆ ಯಾರು ಶಾಸ್ತ್ರಾಧ್ಯಯನ ಮಾಡಿ ತಪಸ್ಸನ್ನು ಮಾಡ್ತಾರೆ, ಯೋಗ ಸಿದ್ಧಿಯನ್ನು ಮಾಡಿ ಪಡಿತಾರೆ, ಅವರಿಗೆ ಬರತಕ್ಕಂಥ ಸಿದ್ಧಿಗಳು. ವಿಜೇಂದ್ರ ಸ್ವಾಮಿಗಳು ಗೆದ್ದರು, ಭಾರಿ ಆಶ್ಚರ್ಯ ಆಗೋಯ್ತು. ಅಂಥದ್ದೇ ಪ್ರಸಂಗ ಬರ್ತಾ ಇದೆ. ಪ್ರತಿವಾದಿಗಳದೆಲ್ಲ ಅದೇ ಕೆಲಸ, ಏನಾರ ಮಾಡಿ ಸೋಲಿಸ್ಬೇಕು, ಅದೇ ಒಂದು ಗುರಿ ಅವರಿಗೆ. ಅದಕ್ಕೋಸ್ಕರ ಒಂದು ಸರ್ತಿ ಒಬ್ಬ ವೇಶ್ಯೆಯನ್ನು ಕರ್ಕೊಂಡು ಬಂದ್ರಂತೆ. ಎಂಥ ಪಾಪಿಗಳಿರ್ಬೋದು ಎಲ್ಲ ಕೂಡ. ಸ್ವಾಮಿ ಇವ್ರನ್ನ ಗೆಲ್ತೀರಾ ಇವಳ, ನಾನೀಗ ಇವ್ರು ಹೇಳ್ಬೋದು ಇದು ಔಟ್ ಆಫ್ ಫೇವರ್ ಅಂತ ಹೇಳ್ಬೋದಾಗಿತ್ತು, ಹೇಳಿಲ್ಲ. ಯಾಕೆ ಎಲ್ಲ ವಿದ್ಯಾ ಪ್ರೈವೇಟರ್ ಅಂತ ಆಗ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಅವಳನ್ನು ಹೇಗೆ ಗೆಲ್ತೀರಿ ನೀವೀಗ. ವಿದ್ಯಾರ್ ಸ್ವಾಮಿ ಹೇಳ್ತಾರೆ, ನಾವು ಎತ್ತಿಗಳು ಹಾಗೆಲ್ಲ ಮಾಡೋದು. ಶಿಷ್ಯನ ಕಲ್ಲದ ಹೂವಿನ ಗುಚ್ಛ ಕೊಟ್ರಂತೆ, ಅವಳು ಭುಜಕ್ಕೆ ಹೊಡೆದೆ ಹೊಡಿ ಅಂತ ಹೇಳಿದ್ರಂತೆ. ಶಿಷ್ಯ ಹೊಡೆದ್ರಂತೆ, ಹೊಡೆದ ತಕ್ಷಣ ಅವಳು ಹೇಳಿಬಿಡ್ತಾಳೆ ನಾನು ಸೋತೆ. ಅವಳು ಒಪ್ಪುಗೊತ್ತವಳು, ಭಾರಿ ಆಶ್ಚರ್ಯ ಅಂತ ಕೇಳಿದ್ರು. ಅವಳು ಸೋತೆ ಅಂದ್ರೆ ಯೋಗ ಶಕ್ತಿಯಿಂದ ಅವ್ರು ಎಂಥ ಪರಿಣಾಮ ಉಂಟು ಮಾಡಿದ್ದಾರೆ ಅಂತ ಕೇಳಿದ್ರೆ, ಡೈರೆಕ್ಟ್ ಕೂಡ ಅಲ್ಲ, ತಾವು ಶಿಷ್ಯನ ಮುಟ್ಟಿ ಶಿಷ್ಯ ಹೂವಿನ ಗುಚ್ಛ ಕೊಟ್ಟು ಹೂವಿನ ಗುಚ್ಚ ಹೊಡೆದ್ರೆ ಅವಳಿಗೆ ತಾನು ಸೋತ ಅನುಭವ ಆಯ್ತಂತೆ. ತಕ್ಷಣ ಶರಣಾಗತಳಾಗಿ ಬಿಡ್ತಾಳೆ, ಸ್ವಾಮಿ ಇಂಥ ಯೋಗಿಗಳು ನಾನು ಕಂಡಿಲ್ಲ ಅಂತ ಹೇಳಿ ಓಡೋಗ್ಬಿಟ್ಲಂತ ಕಡೆ. ಅನಂತರ ಅಂಥವ್ರು ವಿಜೇಂದ್ರ ಸ್ವಾಮಿಗಳ ಮತ್ತೊಂದು ಹಿರಿಮೆ ಅಂದ್ರೆ, ಈ ರೀತಿ ಸೋಲಿಸ್ತಾ ಇದ್ದಿದ್ದು ಅಷ್ಟೇ ಮುಖ್ಯ ಅಲ್ಲ, ಅವರು ಪರಿವರ್ತನೆ ಮಾಡ್ತಿದ್ರು ಅವರು. ಇದು ಬಹಳ ದೊಡ್ಡದು. ಅನಂತರ ವೇಶ್ಯಾವೃತ್ತಿಯನ್ನೇ ಬಿಟ್ಟುಬಿಡ್ಲಂತೆ. ಆಮೇಲೆ ವೇಶ್ಯಾವೃತ್ತಿಯನ್ನೇ ಬಿಟ್ಟು ಇಂಥ ಸಿದ್ಧಿ ಇರಬೇಕಾದ್ರೆ ನಾನು ಎಲ್ಲೆಲ್ಲ ಹೋಗಿ ಜೀವನ ಹಾಳು ಮಾಡ್ಕೋಬಾರದು ಅಂತ ವೇಶ್ಯಾವೃತ್ತಿಯನ್ನು ಬಿಟ್ಟುಬಿಟ್ಲಂತೆ. ಇದು ಭಾಗವತದಲ್ಲಿ ಬರುತ್ತೆ. ಪಿಂಗಳ ಎಂಬ ವೇಶ್ಯೆ ಪಶ್ಚಾತ್ತಾಪ ಪಟ್ಟು ಉದ್ಧಾರವಾದ ಕಥೆ ಬರುತ್ತೆ ಭಾಗವತ ಪುರಾಣದೊಳಗೆ. ಅವಳೇ ತ್ರಿವಕ್ರಿಯಾಗಿ ಕೃಷ್ಣ ಗಂಧ ಕೊಟ್ಟ ಸೇವೆ ಮಾಡಿದವಳು ಅವಳೇ. ಇದು ಮನಃ ಪರಿವರ್ತನೆ ಮಾಡೋದು ದೊಡ್ಡದು. ಅದ್ರ ಈ ಮೂಲಕ ಜಯ ದೊಡ್ಡದಾಗಲಿಲ್ಲ ಅವರಿಗೆ, ಸಮಾಜ ಪರಿವರ್ತನೆ ದೊಡ್ಡದಾಯಿತು. ಇದನ್ನು ಅದು ಕನ್ಸ್ಟ್ರಕ್ಟಿವ್ ಸಾಮಾಜಿಕವಾದ ಪರಿವರ್ತನೆಗೆ ಉಪಯೋಗಿಸಿದಾಗ ರಾಯರ್ ಮಾಡ್ತಿರೋ ಪವಾಡಗಳು ಎಂಥದ್ದು, ಸಮಾಜಕ್ಕೆ ಒಂದು ರೀತಿಯಾದ ಶಕ್ತಿ ಕೊಡ್ತಕ್ಕಂಥ ಮಹಿಮೆಗಳೇ ಹೊರತು ಬೇರೆ ಯಾವುದೂ ಅಲ್ಲ. ಅದಕ್ಕೆ ಸಾತ್ವಿಕ ಮಹಿಮೆಗಳು, ಇದು ಇನ್ನೂ ಹೇಳೋದಾದ್ರೆ ಸಾತ್ವಿಕ ಮಹಿಮೆಗಳು. ಸಾತ್ವಿಕ ಮಹಿಮೆಗಳಿಂದ ಗ್ರೇಟ್ನೆಸ್ ಗೊತ್ತಾಗುತ್ತೆ, ಸಮಾಜ ಬದುಕುತ್ತೆ. ಈ ವಾಮಾಚಾರದಿಂದ ಅವ್ರು ಗ್ರೇಟ್ ಅಂತ ಗೊತ್ತಾಗುತ್ತೆ, ಜನಕ್ಕೇನು ಉಪಯೋಗ ಆಗೋದಿಲ್ಲ. ಅಷ್ಟೇ ಅಲ್ಲ, ಮಿಸ್ಗೈಡ್ ಆಗ್ತಾರೆ ಎಲ್ಲ ಕೂಡ. ಗೈಡ್ ಮಾಡಿದ್ರೆ ಮಹಿಮೆ, ಮಿಸ್ಗೈಡ್ ಮಾಡಿದ್ರೆ ಮಹಿಮೆಯಲ್ಲ, ಅದನ್ನು ತೋರಿಸಿಕೊಡುತ್ತಾರೆ. ಇನ್ನೂ ಒಂದ್ಸಲ ಆ ರೀತಿ ಇದ್ದ ಕಾಲಕ್ಕೆ ಮತ್ತೊಬ್ಬ ಬರ್ತಾನೆ, ಇನ್ನೊಬ್ಬನು. ಬರೀ ಅದೇ ಕೆಲಸ, ಅವನೇನ್ ಮಾಡಿದರಂತೆ, ಅವನು ನರಸಿಂಹ ವೀರರಾಮನ್ ಅಂತ ಆ ಕಡೆ ಹೆಸರು ಅವನು, ನರಸಿಂಹ ವೀರರಾಮನ್ ಅಂತೆ. ಪಾಪ ಅಲ್ಲಿವರೆಗೂ ವೀರರಾಮನ್ ಅಷ್ಟೆ, ಮುಂದೆ ಏನಾಗ್ತಾನೆ ಗೊತ್ತಾಗುತ್ತೆ. ಬರ್ತಾನೆ ಅವನು, ಪ್ರತಿಭೆಗಳನ್ನು ಮಾಡ್ತಾ ಇದ್ದಂತ, ಚಿತ್ರ ವಿಚಿತ್ರ ಪ್ರತಿಭೆಗಳು ಮಾಡ್ತಕ್ಕಂತಹ ಅವನು ಎರಕ ಹೊಯ್ತಕ್ಕಂಥ ಸಾಮರ್ಥ್ಯ ಅವನಿಗೆ. ಅವನು ಬಂದು, ಸ್ವಾಮಿ ನನ್ನಂತ ಪ್ರತಿಭೆ ಮಾಡಕ್ಕೆ ಬರುತ್ತಾ ನಿಮಗೆ ಅಂತ ಏನೇನೋ ಮಾಡಿ ತೋರಿಸಿದಂತೆ. ಆಯ್ತು ಅಂತ ಹೇಳ್ತಾರೆ, ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು. ಇದರಲ್ಲೂ ಪದ್ಧತಿ ಏನು ಗೊತ್ತಾ, ಮೇಣದಿಂದ ಮೊದಲು ಮಾಡಬೇಕು, ಫಸ್ಟ್ ಮಾಡೆಲ್ ಮಾಡ್ಕೊಂಡು ಆಮೇಲೆ ಎರಕ ಹೊಯ್ತಾರೆ, ಅದು ಪದ್ಧತಿ. ಮೇಣದಿಂದ ಮಾಡಬೇಕೆಲ್ಲ ಮಾಡಿ ತೋರಿಸಿದ್ದು ಆಶ್ಚರ್ಯಪಟ್ಟನಂತ, ಪರ್ಫೆಕ್ಟ್ ಆಗಿ. ಬೇರೆ ಏನು ಉಪಯೋಗಿಸ್ತಿದ್ರು, ಮೇಣ ಮತ್ತು ತುಳಸಿ ಕಾಷ್ಟ ಅಷ್ಟೇ ಉಪಯೋಗಿಸ್ತಿದ್ದವ್ರು. ತುಳಸಿ ಕಾಷ್ಟ ಏನಾದ್ರೂ ಅಡ್ಜಸ್ಟ್ ಮಾಡ್ಬೇಕಲ್ಲ, ತುಳಸಿ ಕಾಷ್ಟದಿಂದ. ಯಾವುದೋ ಕುಂಚ ಪೇಂಟಿಂಗ್ ಅದೆಲ್ಲ ಬಿಟ್ಟವರಲ್ಲ, ಬ್ರಷ್ ಗಿಶ್ ಮುಟ್ಟವರಲ್ಲ ಅವರು. ಆ ರೀತಿ ಮಾಡಿ ಮಾಡಿಕೊಟ್ರಂತೆ, ಆಶ್ಚರ್ಯಪಟ್ಟನಂತೆ, ಸ್ವಾಮಿ ನಿಮಗೆ ಪ್ರತಿಭೆ ಮಾಡಕ್ಕೆ ಬರುತ್ತೆ ಅಂತ ಆಯ್ತು. ಎರಕ ಹೊಯ್ಯೋ ವಿದ್ಯೆ ಬರುತ್ತಾ ಅಂತ ಕೇಳ್ತಾನೋ, ಅದು ನೆಕ್ಸ್ಟ್ ಆಲ್ಟ್. ಅದು ಇದು ಮಾಡಿದ ಮೇಲೆ ಎರಕ ಹೊಯ್ಯಬೇಕು, ಮಾಡಿ ತೋರಿಸ್ತೇವೆ ಅಂತೇಳಿ ಎಲ್ಲ ಪ್ರತಿಮೆಗಳನ್ನು, ನರಸಿಂಹದೇವರ ಪ್ರತಿಮೆ, ನಾರಾಯಣದೇವರ ಪ್ರತಿಮೆ, ಹನುಮಂತನ ಪ್ರತಿಮೆ, ಸೀತಾ ಪ್ರತಿಮೆ, ರಾಮದೇವರ ಪ್ರತಿಮೆ, ಎಲ್ಲ ಪ್ರತಿಮೆಗಳು ಸಾಲು ಸಾಲು ಮಾಡಿಟ್ರು. ಹೇಳ್ತಾರೆ, ನಾನು ಇಷ್ಟೆಲ್ಲ ಮಾಡಲು ಖಂಡಿತ ಬರೋದಿಲ್ಲ ಸ್ವಾಮಿ ಅಂತೇಳಿ ಸ್ವಲ್ಪ ಒಪ್ಪಿಕೊಂಡ್ಬಿಟ್ಟೆ. ಇದು ಕಥೆಯಲ್ಲ, ಇವತ್ತು ಕುಂಭಕೋಣಕ್ಕೆ ಹೋಗ್ರಿ, ಬೇಕಾದಷ್ಟು ಪ್ರತಿಮೆಗಳೇ. ಎಲ್ಲ ವಿಜೇಂದ್ರ ಸ್ವಾಮಿ ಸ್ವತಃ ತಯಾರು ಮಾಡಿದ ಪ್ರತಿಮೆಗಳು ಅಂದ್ರೆ ಕಥೆಗಳು ದೃಷ್ಟಾಂತ ಇದೆ. ಏನೋ ಕಥೆ ಇತ್ತು ಎಲ್ಲ ಇತ್ತು ಕಳೆದೋಗ್ಬಿಟ್ಟು ಅವೆಲ್ಲ ಇಲ್ಲ, ಇನ್ಮೇಲೆ ಕಳೆದ್ರೆ ಕಳಿಬಹುದು, ಬರ್ತಾ ಕಾಲ ಬರ್ತಾ ಬರ್ತಾ ಹೋಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಆದ್ರೆ ಸದ್ಯಕ್ಕೆ ನೋಡಕ್ಕೆ ಸಿಗುತ್ತೆ ನಮಗೆ ಅಂದ್ರೆ ಎಷ್ಟು ಕೌಶಲ ಅವರಲ್ಲಿತ್ತು. ಇದೆಲ್ಲ ಮಧ್ವಾಚಾರ ಮಾಡಿ ತೋರಿಸಿದ್ದೆ. ಇವತ್ತು ಮುಂಗುಳ ಮಠಗಳು ಅಂತ ಯಾತಕ್ಕೆ ಜನ ಹೋಗ್ತಾರೆ ಅಂತ ಕೇಳಿದರೆ, ಏನೇನು ಪ್ರತಿಮೆ ಮಠಗಳಿಗೆ ಆಚಾರ ಕೊಟ್ಟಿದ್ದಾರೆ ಅಲ್ಲ, ಅವ್ರು ಕೈಯಾರೆ ಮಾಡಿದ ಪ್ರತಿಮೆಗಳು. ಯಾರನ್ನ ಆರ್ಡರ್ ಕೊಟ್ಟು ಮಾಡಿ ಇನ್ನೂ ಮಾಡಲಿಲ್ಲ ಅಂತ ಬೈದವನ್ನ ಮತ್ತೆ ಮಾಡಿಸಿ ಮಾಡಿದ ಪ್ರತಿಮೆಗಳಲ್ಲ, ತಾವು ತಾವೇ ಮಾಡಿದ ಪ್ರತಿಮೆಗಳು. ಗುಡಿಸು ಎರಕ ಮಾಡೋದಕ್ಕೆ ಬರುತ್ತೆ ಎರಕ, ಅವರು ಸರ್ವಜ್ಞರು, ಅವ್ರಿಗೆ ಬರದೇ ಇದ್ದಿದ್ದೇ ಇಲ್ಲ. ಅದರಿಂದಾಗಿನೇ ಅದಕ್ಕೆ ಹೇಳ್ತಾರೆ, ಆ ದಶಪ್ರಮತಿಂ ಜನಯಂತ ಯೋಷಣ. ದಶ ಅಂದ್ರೆ ಪೂರ್ಣ, ಪೂರ್ಣ ಪ್ರಜ್ಞರವರು. ಅದನ್ನೆಲ್ಲ ಮಾಡಿ ಅದಕ್ಕೆ ಮಠದ ಸನ್ನಿಧಾನ ಯಾತಕ್ಕೆ ಅಂದ್ರೆ ಅದಕ್ಕೋಸ್ಕರ. ಅವ್ರು ಮುಟ್ಟಿದ್ರೆ ಸನ್ನಿಧಾನ ಅವರೇ ಮಾಡಿರ್ಬೇಕು, ಎಂಥ ಸನ್ನಿಧಾನ ಇರಬೇಕು. ಯಾರು ಆಟೋಗ್ರಾಫ್ ಇಟ್ಕೊಂಡು ಓಡಾಡ್ತಿರ್ತಾರೆ, ಅವನಿಷ್ಟು ಆಟೋಗ್ರಾಫ್ ನಾವು ಹಾಕಿಬಿಟ್ಟು ಅಂತ ಓಡಾಡ್ತಿರ್ತಾರೆ, ಸ್ವತಃ ಮಾಡಿದ ಪ್ರತಿಮೆಗಳಾದ್ರಿಂದ ಅಂಥ ಸನ್ನಿಧಾನ ಅದ್ಭುತವಾದ ಮಾಂತ್ರಿಕ ಶಕ್ತಿ, ಶಾಸ್ತ್ರೀಯವಾದ ಶಕ್ತಿ ಅದರಲ್ಲಿ ತುಂಬಿರುತ್ತೆ. ಆಚಾರ ಹಾಗೆ ಮಾಡಿದ್ರು. ಜಯತೀರ್ಥರು ಮಾಡಿದ ಪ್ರತಿಮೆ ಒಂದು ಮಠದಲ್ಲಿ ನೋಡ್ತೇವೆ, ವಂಶರಾಮದೇವರು ಜಯರಾಮದೇವರು ಅಂತ ಹೇಳ್ಬೇಕಾದ್ರೆ ಜಯತೀರ್ಥರಿಗೆ ವಿದ್ಯೆ ಬರ್ತಿತ್ತಂತೆ. ಅದೇ ರೀತಿಯಲ್ಲಿ ವ್ಯಾಸರಾಜರಿಗೆ, ಅನಂತರ ಇವರಿಗೆ, ಗೃಹಸ್ಥರಲ್ಲಿ ತಿರುಗು ಪಂಡಿತಾಚಾರ್ಯ ಬರ್ತಿತ್ತು ಅಂತ ಹೇಳುತ್ತಾರೆ. ಮುಖ್ಯವಾಗಿ ಯಾದವಾರ್ಯ ಮಾಡಿದ ಪಾದಾರಾಯಣ ಪ್ರತಿಮೆ ಬಹಳ ಫೇಮಸ್. ವೇದವ್ಯಾಸರ ಪ್ರತಿಮೆ ಅವರು 8 ಪ್ರತಿಮೆ ಮಾಡಿದರು ಅಂತ ಹೇಳುತ್ತಾರೆ. ಇದ 9ನೇದು ಅವರು ಇಟ್ಕೊಂಡಿರ್ತಾರೆ. ಮೊದಲನೇದು ಅವರ 8 ಜನ ಶಿಷ್ಯರಿಗೆ ಕೊಟ್ಟರಂತ ಪ್ರತಿಮೆಗಳನ್ನು. ಇದೆಲ್ಲ ನೋಡಿ ಎಷ್ಟು ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು ಅವರು. ಅದನ್ನೇ ಸರ್ವೇಪಿ ಪುರುಷಾರ್ಥ ಶುಹ ಜ್ಞಾನಾದೇವ ನ ಸಂಶಯ, ತತ್ವಜ್ಞಾನಕ್ಕೆ ಅಸಾಧ್ಯವಾದ ಕಾರ್ಯವೇ ಇಲ್ಲ ಅದರ ನಿದರ್ಶನಗಳಿವೆಲ್ಲ ಕೂಡ. ಈ ರೀತಿ ಮಾಡ್ತಾ ಇದ್ದಾಗ ಮತ್ತೊಂದು ಸಲ ವಿಚಿತ್ರವಾದ ವ್ಯಕ್ತಿ ಬರ್ತಾರೆ. ಸ್ವಾಮಿ, ನಾನು ಹಾವಾಡಿಗ, ಹಾವಾಡಿಸ್ತೇನೆ, ನೀವು ಹಾಡಿಸ್ತೀರಾ ಅಂತ ಕೇಳ್ತಾರೆ. ಇದೊಂದು ವಿದ್ಯೆಯ ಚಾಲೆಂಜ್ ಅದು. ಆಯಿತು ಅಂತ ಹೇಳ್ತಾರೆ. ಹಾವಾಡಿಸ್ ಅವನೆಲ್ಲ ಬಂದಂತೆ ವಿಚಿತ್ರ ವಿಚಿತ್ರವಾದ ಹಾವುಗಳು. ಪುಂಗಿ ಓದೋದು ಆಡಿಸೋದು, ಪುಂಗಿ ಓದೋದು ಆಡಿಸೋದು, ನೀವು ಆಡಿಸ್ತೀರಾ ಅಂದಂತೆ. ಅವ್ರು ಹೇಳ್ತಾರೆ, ಪುಂಗಿ ಓದಿ ಆಡಿಸೋದಿಲ್ಲ, ನಾನು ಕೊಳಲು ಬಾರಿಸಿ ಆಡಿಸ್ತೀರಿ ಅಂತ ಹೇಳಿದ್ರಂತೆ. ಹೊಸ ಚಾಲೆಂಜ್ ಪೂರ್ತಿಯಾಗಿ ಕೊಳಲು ಬಾರಿಸ್ತೇನೆ. ಅವ್ನು ನಕ್ಕು ಬಿಡ್ತಾರೆ, ಸ್ವಾಮಿ ಪುಂಗಿಗೆ ಬರೋದಿವೆಲ್ಲ, ಕೊಳಗೆಲೆ ಬರೋದಿಲ್ಲ ಅಂತ ಕೇಳಿದ್ರೆ, ನಾನು ಆರಿಸ್ತೆ ಆಯ್ತೋ ಇಲ್ಲ ನನಗೀಗ, ಸೋಲ್ತಾರೆ ತಿಳ್ಕೊಂಡ, ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ. ಶುರು ಮಾಡಿ ಅವರು ಹೇಳ್ತಾರೆ, ಒಂದೊಂದು ಆರಿಸಿ ಆರಿಸಿ ಒಳಗಿಡ್ತಿದ್ದವ್ರು, ಆಡಿಸೋದು ಒಳಗಿಡೋದು, ಆಡಿಸೋದು ಒಳಗಿಡೋದು ಹೇಳ್ತಾರೆ. ಒಟ್ಟಿಗೆ ಎಲ್ಲ ಬಿಟ್ಬಿಡು ಅಂತ ಹೇಳಿದ್ರೆ ಒಂದೊಂದು ಬೇಜಾರಾಗುತ್ತೆ ನನಗೆ, ಒಟ್ಟು ಎಲ್ಲ ಹೋಗ್ಬಿಡು ಒಂದ್ಸರ್ತಿ ಆಡಿಸ್ಬಿಡ್ತೀರಿ ಅಂತ ಹೇಳ್ತಾರೆ. ನನ್ನ ನೆನ್ಬಿಟ್ಕೊಡಿ ಅದನ್ನು. ತಮ್ಮ 6 ಬಾಲು ಒಟ್ಟಿಗೆ ಬೋಲ್ ಮಾಡಿದ್ರೆ ಗತಿಯೇನಾಗಬೇಕು, ಒಂದೊಂದು ಮಾಡಿದರೆ ಔಟ್ ಆಗ್ತಿರ್ತಾರೆ. ಆ ಒಟ್ಟಿಗೆ ಹೋಗಿದ್ಬಿಡು 6 ಬಾಲು ಅಂತ ಕೇಳಿದರೆ ಗತಿಯೇನಾಗಬೇಕು, ಎಲ್ಲ ಒಟ್ಟಿಗೆ ಬಿಟ್ಬಿಡು ಅಂತ ಹೇಳಿದರೆ. ಅವನು, ಸ್ವಾಮಿ ಏನಂತ ತಿಳ್ಕೊಟ್ಟಿದ್ದೀರಿ, ಇವಾಗ ಕೃಷ್ಣ ಸರ್ಪಗಳು ಭಯ, ಒಂದ್ಸರ್ತಿ ಕಚ್ಚಿದ್ರೆ ಕತೆ ಮುಗಿದೋಯ್ತು. ಕೆಲವು ಹಾವಾಡಿಗರು ಹೇಳ್ತಿರ್ತಾರೆ, ಒಂದು ಹಾವು ಕಚ್ಚಿದ್ರೆ ಎಷ್ಟೊತ್ತಿ ಸಾಯ್ತಾರೆ ಅಂತ ಹೇಳ್ತಾರೆ. ಹಾವಿನ ಲಕ್ಷಣ ನೋಡಿಬಿಟ್ಟು ಕೆಲವು ಇನ್ಸ್ಟೆಂಟ್ ಎತ್ತು, ಕೆಲವು 3 ಅವರ್ಸ್, ಕೆಲವು 4 ಅವರ್ಸ್ ಅಂತ ಹೇಳ್ತಿರ್ತಾರೆ. ಎಕ್ಸ್ಪರ್ಟ್ ಆದವರು ಅದನ್ನ ಕೌಂಟ್ ಮಾಡಿ ಹೇಳ್ತಾರೆ. ಇವೆಲ್ಲ ಎಷ್ಟಾದ್ರೆ ಇನ್ಸ್ಟೆಂಟ್ ಆಗಿ ಕೊಂದ್ಬಿಡ್ತಕ್ಕಂಥ ಸರ್ಪಗಳಿವು, ತಂಟೆ ಬರಬೇಡ್ರಿ ಅಂತ. ಅವೆಲ್ಲ ಬೇಕಾಗಿಲ್ಲ, ನೀನು ಬಿಡು ಒಟ್ಟಿಗೆ ಅಂತ ಹೇಳ್ತಾರೆ. ಅಲ್ಲಿ ಒಟ್ಟಿಗೆ ಹಾವು ಬಿಡ್ತಾರೆ, ಪುಂಗಿ ಇಟ್ಕೊಂಡಿಲ್ಲ ಕೈಲಿ, ವೀಣೆ ಹಿಡಿದು ಕೊಳಲು ಬಾರಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ ಅಂತ ಬಿಟ್ರೆ, ಕೊಳಲು ಊದಿದ್ರೆ ಕೊಳಲಾಟಕ್ಕೆ ಆಟ ಆಡ್ತಿದ್ವು ಅಂತವೆಲ್ಲ ಕೂಡ. ಇದು ಓವರ್ ಆಲ್ ಕಂಟ್ರೋಲ್ ಬೇಕಿದೆ. ಕೊಳಲು ನಿಮಿತ್ತ ಅಷ್ಟೇನೆ, ಅದು ನಿಜವಾದ ಮಂತ್ರಶಕ್ತಿಯಿಂದ ಸಾಧ್ಯವಾದ. ಇದೆಲ್ಲ ಹೊಸ್ತ ಅಲ್ಲ, ತಂತ್ರಸಾರಲ್ಲಿ ಆಚರಣೆ ಏನು ಸಿದ್ಧಿ ಬೇಕು ಕೊಡುತ್ತೆ ಅಂತ ಹೇಳ್ತಾರೆ. ಅದು ರುಜುವಾತು ಮಾಡಿದವರು ಇವರು. ಅವರು ಸ್ವತಃ ಏನು ಹೇಳಿದ್ರು ಅದನ್ನೆಲ್ಲ ಪಾನ ಮಾಡಿ ತೋರಿಸ್ತಾರೆ. ನಮಗೆ ಅದು ಗೊತ್ತಾಗಿಬಿಟ್ರೆ ಯಾವುದೇ ಅತ್ಯಾಧುನಿಕ ವಿದ್ಯೆಗಿಂತ ಶಾಸ್ತ್ರವಿದ್ಯೆ ದೊಡ್ಡದು ಅಂತ ಗೊತ್ತಾಗುತ್ತೆ. ಆಧುನಿಕ ವಿದ್ಯೆಯ ಮಹತ್ವ ಗೊತ್ತಿದ್ದವರು ಹೇಳ್ತಾರೆ ಅಷ್ಟೇ ಹೊರತು, ಅತ್ಯಾಧುನಿಕವಾದ ಎಲ್ಲ ವಿದ್ಯೆಯನ್ನು ಮೀರಿಸ್ತಕ್ಕಂಥದ್ದು ಅಧ್ಯಾತ್ಮ ವಿದ್ಯಾ ವಿಜ್ಞಾನ ಎಲ್ಲ ಹಾಡುಗಳು ಹಾಡಿದ್ವಂತೆ ಅವನಿಗೆ ಆಶ್ಚರ್ಯ ಪಟ್ಟು ಬಿಡ್ತಾ ನಡಿ ಅಂತೇಳಿ. ಸ್ವಾಮಿ, ಇಂಥ ವಿದ್ವತ್ ನೋಡೇ ಇರಲಿಲ್ಲ ನಾನು, ಹೋಗಲಿ ಬಿಡಿ, ಇನ್ನೊಂದು ಹಾವಿದೆ, ಅದ್ರ ಬಿಟ್ಟುಬಿಡ್ತೇನೆ ಕೊನೆಗೆ ಅಂತ ಹೇಳ್ತಾನೆ. ಹಾವು ಬಿಟ್ಟುಬಿಡ್ತೇನೆ, ಅದನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ನೀವು ಅದಕ್ಕೆ ಬಲಿ ಆಗಲೇಬೇಕು ಅಂತ ಹೇಳಿದ್ದಾನೆ. ಆಯಿತು ಬಿಡು ಅಂತ ಹೇಳ್ತಾನೆ. ಯಥಾ ಪ್ರಕಾರ ಅದನ್ನೇ ಊದ್ತೀನಿ, ಈಗಲಾರು ಪುಂಗಿ ತಗೊಳ್ಳಿ, ಪುಂಗಿ ಅದರಲ್ಲೇ ಊದ್ತೇನೆ, ಕೊಳಲೇ ಊದ್ತೇನೆ ಅಂತ ಹೇಳಿದ ತಕ್ಷಣ ಅವನು ಬಿಟ್ಟನಂತೆ. ಭಯಾನಕವಾದ ಸರ್ಪ ಅದು, ಆ ಸರ್ಪ ಬರ್ತಿರ್ಲಿಕ್ಕೇನೆ. ಇದು ಸರ್ಪ ಬಿಡೋದು ಹೊಸ ಕಥೆಯಲ್ಲ, ಭೀಮಸೇನ ದೇವರ ಮೇಲೆ ದುರ್ಯೋಧನ ಬಿಟ್ಟಿರ್ತಾನೆ ಅವುಗಳನ್ನು. ಮಹಾಭಾರತ ಒದ್ದೆ ಗೊತ್ತಾಗ, ಇವೆಲ್ಲ ಅಂತ್ಯ ಕೇಸುಗಳೇನೆ. ಅವರು ಮಾಡಿದ್ದು ಗೊತ್ತಾಗುತ್ತೆ, ಶಿಷ್ಯರು ಮಾಡಿದ್ದೆಲ್ಲ ಗೊತ್ತಾಗುತ್ತೆ ಅಷ್ಟೇ. ರಾಯರು ಹೇಳ್ತಾರಲ್ಲ, ಕರಿಷ್ಯೇ ಕಾರಯಿಷ್ಯೇಚ, ರಾಯರೇ ಕರಿಷ್ಯೇ ಕಾರಯಿಷ್ಯೇಚ ಹೇಳಿದ ಮಧ್ವಾಚಾರ್ಯ ಬಿಡ್ತಾರ, ಅವ್ರ ಮೂಲ ಗುರುಗಳು. ಕರಿಷ್ಯೇ ಕಾರಯಿಷ್ಯೇಚ, ನಾನು ಮಾಡ್ತೇನೆ, ಶಿಷ್ಯರ ಕೈಯಲ್ಲಿ ಮಾಡಿಸ್ತೇನೆ. ಇವರಿಂದ ಮಾಡಿಸ್ತಿದ್ದಾರೆ, ಹಾವು ಬಿಡ್ತಾನೆ, ಭಯಂಕರ ಹಾವು ಬರ್ತಾ ಇದೆ. ಆಗ ವಿಜೇಂದ್ರ ಸ್ವಾಮಿಗಳು ಏನ್ ಮಾಡಿದ್ರೆ, ಪುಂಗಿಲಿ ಊದ್ತಾ ಇದ್ದಾರೆ ಕೊಳಗಳನ್ನ, ಅದು ನಾಟ್ಯ ಮಾಡ್ತಾನೆ ಇದೆ. ಅವನು ಹೇಳ್ತಾನೆ, ಸ್ವಾಮಿ ನಿಲ್ಲಿಸಿದಷ್ಟು ಕಡಿಯುತ್ತೆ ಅಂತ ಹೇಳ್ತಾರೆ. ಮತ್ತೆ ನಿಲ್ಲಿಸಿದಷ್ಟು ಕಚ್ಚಿ ಬಿಡುತ್ತೆ. ಆಯ್ತು, ಏನು ಮಾಡೋದಿಲ್ಲ ಅಂಥೇಳಿ ಆ ಬಾರಿಸ್ತಾನೆ ಕೊಳಲನ್ನ, ಬಾರಿಸ್ತಾ ಸುತ್ತ ಒಂದು ಗೆರೆ ಹಾಕಿದ್ರಂತ, ಅಡ್ಡ ಗೆರೆ ಹಾಕಿಬಿಟ್ಟು ನಿಲ್ಲಿಸಿಬಿಡ್ತಾರೆ ಓದೋದನ್ನು. ಆಗ ಜೋರ ಬರ್ಲಕ್ಕೆ ಬಂತಂತೆ, ಗೆರೆ ದಾಟ್ಲಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಏನು ಮಾಡಿ ಗೆರೆ ದಾಟ್ಲಕ್ಕೆ ಆಗ್ತಾ ಇಲ್ಲ. ಇಷ್ಟೊತ್ತು ಅವನು ಮೋಡಿ ಮಾಡಿದ, ಅವನು ಮಾಡಿದ, ಹಿಂದೆ ಮಾಡಿದ, ಆ ಥರ ಮಾಡಿಬಿಡ್ತಾರೆ. ಹಾಗೆ ದಾಟ್ಲಕ್ಕೆ ಆಗ್ತಾ ಇಲ್ಲ, ಬುಸ್ಸು ಕೊಡ್ತಾ ಇದೆ, ಮುಂದಕ್ಕೆ ಬರ್ಲಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಅದೇನು ಮಾಡ್ತು ಗೊತ್ತ, ತುಂಬ ಸುಸ್ತೋಳು ಹಿಂದೆ ತಿರುಗಿತಂತೆ, ತಿರುಗಿ ಅವನ ಕಡೆ ಹೋಯ್ತಂತೆ, ಬಿಟ್ಟು ಅವನ ಕಡೆಗೆ. ಈಗ ಅವನ ಕಡೆಗೆ ಗೊತ್ತು, ಏನಾದ್ರು ಸಿಗಬೇಕು, ಒಬ್ರು ಯಾರು ಸಿಗಬೇಕು ಅವನ ಕಡೆ, ಅವ್ರಿಗೆ ಗಾಬರಿ ಆಗಿಬಿಡ್ತಾನೆ. ಸ್ವಾಮಿ ದಯವಿಟ್ಟು ನನ್ನ ಕಾಪಾಡಿ, ಈಗ ನೋಡಿ ಅವನ ಶರಣಾಗಿಬಿಡ್ತಾನೆ, ದಯವಿಟ್ಟು ನನ್ನ ಕಾಪಾಡಿ. ಆ ಕ್ಷಣಕ್ಕೆ ಅವರು ಒಂಥರ ಧ್ಯಾನ ಮಾಡಿದ್ರಂತೆ, ಒಂದು ಗರುಡ ಪಕ್ಷಿ ಬಂದು ಎತ್ಕೊಂಡು ಹೋಗಿಬಿಡ್ತಂತೆ. ಅದು ಎಂಥ ಮ್ಯಾಜಿಕ್ ಇದು, ಬಂದು ಆರ್ಡರ್ ಕೊಟ್ಟು ಮಾಡಿದ್ರು ಅಳತೆ ಮಾಡಕ್ಕೆ ಬರೋದಿಲ್ಲ, ಕ್ಲರ್ಕ್ ಬೆಲ್ಲ ಹೊಡೆದ್ರೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅಂತ ಹೊತ್ತಿನ ಜಾಸ್ತಿ ಹೊಡೆದ್ರೆ ಹೊಡ್ಕೋಬೇಡ್ರಿ ಅಂತ ಬರ್ತಾನೆ, ಸುಮ್ಮ ಸುಮ್ಮನೆ ಬರೋದಿಲ್ಲ, ಅವ್ನು ಬೈಕೋತ ಬರ್ತಾನೆ, ಎಷ್ಟು ಗೋಡಾಸ್ತೀರಿ ನನ್ನ ಅಂತೇಳಿ. ಅಂತ ಹೊತ್ತಿನೊಳಗೆ ಹಾವು ಬಂದು ಸರಕ್ನೇ ಎತ್ಕೊಂಡು ಹೋಯ್ತು. ಅದಕ್ಕೆ ಶೇಷಶಾಹಿ ಭಗವಂತನ ಉಪಾಸನೆ ಮಾಡಿದವರು ಯಾವ ಲೆಕ್ಕ ಇವೆಲ್ಲ ಕೂಡ. ಆಚಾರ ಹೇಳ್ತೀವಿ, ಏನು ಬೇಕು ನಿಮಗೆ, ಮಂತ್ರ ಚಿಂತಾಮಣಿಗಳು ಹೇಳ್ತೇವೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ, ಬೇಡ ಗ್ರಂಥಸಾರ ಓದಬೇಕು, ಸುಮ್ಮನೆ ಪಾರಾಯಣ ಮಾಡಿ ಸಾಕು, ಬೇಕಾ ಸಿಗುತ್ತೆ ಅಂತ ಹೇಳ್ತಾರೆ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭೀಷ್ಟ ಸಿದ್ಧಿತ, ತಂತ್ರಸಾರವನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ನಮಗೆ ಆ ವಿದ್ಯೆ ಪೂರ್ತಿ ದೂರ ಆಗ್ತಿದ್ದೇವೆ. ಈ ರೀತಿ ಹೋಗ್ಬಿಟ್ರೆ ಇವತ್ತು ವಿದ್ಯೆ ಹೋಗಿದೆ, ಪುಸ್ತಕ ಉಳ್ಕೊಂಡಿದೆ, ಸ್ವಲ್ಪ ಪುಸ್ತಕನೂ ಹೋಗುತ್ತಷ್ಟೆ. ಈ ರೀತಿ ನಾವು ಮಾಡ್ತಾ ಹೋದರೆ ಪುಸ್ತಕಗಳು ಕೊನೆಗೆ ಇದ್ದು ಓಮು ವಾರ್ತೆನೂ ಕಳ್ಕೊಂಡ್ಬಿಡ್ತೇವೆ ಒಂದಲ್ಲ ಒಂದು ಕಾಲಕ್ಕೆ. ಆ ರೀತಿ ಆಗಬಾರ್ದು. ಅದಕ್ಕೆ ಗ್ರಂಥಗಳ ಪ್ರಸಾರ ಅನುಷ್ಠಾನ ಸದಾಕಾಲ ನಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮದು ಮಾಡ್ತಕ್ಕ ದೊಡ್ಡ ಅಪಚಾರ ಅದು. ಮುಂದಿನ ಜನಾಂಗಕ್ಕೆ ತಿಳುವಳಿಕೆಯನ್ನು ಕೊಟ್ಟು ಹೋಗ್ತಕ್ಕಂಥ ಜವಾಬ್ದಾರಿ ಮಾಡಬೇಕೆ ಹೊರತು, ನಮ್ಮ ಕಾಲಕ್ಕೆ ಕಥೆ ಮುಗಿತು ಅನಿಸಿದರೆ ಅದಕ್ಕಿಂತ ಅಕ್ಷಮ್ಯ ಅಪರಾಧ ಮತ್ತೊಂದು ಇರೋದಿಲ್ಲ. ಯೋಚನೆ ಮನುಷ್ಯನಿಗೆ ತನ್ನ ವಂಶ ಬೆಳಿಬೇಕು ಅಂತ ಯೋಚನೆ ಮಾಡ್ತಾನೆ, ಜ್ಞಾನ ಬೆಳಿಬೇಕು ಅಂತ ಯೋಚನೆ ಮಾಡೋದಿಲ್ಲ. ತಪ್ಪದು, ವಂಶ ಬೆಳೆದ್ರೆ ದೇಹ ದೇಹದ ಬೆಳವಣಿಗೆ ಆಯಿತು, ಜ್ಞಾನದಿಂದ ಜಗತ್ತೇ ಮುಟ್ಲಕ್ಕೆ ಬರುತ್ತೆ. ಈ ಅರ್ಥ ನಮಗೆ ಗೊತ್ತಾಗಬೇಕಾದ್ರೆ ಎಷ್ಟು ಸಿದ್ಧಿ ಬಂತವರಿಗೆ. ಗರುಡ ಎತ್ಕೊಂಡು ಹೋದನಂತೆ, ಅದು ಕಥೆಯಲ್ಲ. ಮತ್ತೆ ಗರುಡ ತೀರ್ಥ ಅಂತ ಇವತ್ತಿಗೂ ಇದೆ, ಕುಂಭಕೋಣದಲ್ಲಿ ಗರುಡ ತೀರ್ಥ ಅಂತಾನೆ ಹೆಸರು ಅದಕ್ಕೆ. ಗರುಡ ಬಂದ ಜಾಗ ಅಂತ ಅಲ್ಲೇ ಒಂದು ಬಾವಿ ಮಾಡಿದ್ದಾರೆ, ತೀರ್ಥ ಹೋಗಿ ಕುಂಭಕೋಣಕ್ಕೆ ಹೋದವು ನೋಡಿ ನೀವೀಗ. ಎಷ್ಟು ನಡೆದ ಕಥೆಗಳಿಗೆಲ್ಲ ಎವಿಡೆನ್ಸ್ ಸಿಗುತ್ತೆ. ಅಲ್ಲಿ ಯಾವ ಊರಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಗರುಡ ತೀರ್ಥ ಯಾತಕ್ಕೆ ಬಂತು ಅಂತೇಳಿ. ಯಾರು ನಮ್ಮನ್ನು ಕೇಳಿದ್ರೆ ಹೇಳೋಕ್ಕಿಲ್ಲ ಅಷ್ಟೇ, ಬೇರೆ ಜಾರನ್ನು ಯಾರು ಕೇಳಿದ್ರೆ ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜನಜನಿತವಾದಂಥ ಕಥೆಗಳನ್ನು ಮಹಿಮೆಗಳನ್ನು ತೋರಿಸ್ತಾರೆ. ಇದೇ ಪ್ರಸಂಗದಲ್ಲಿ ಮತ್ತೊಬ್ಬರು ಬಂದಂತೆ, ರತ್ನಗಂಬಳಿನೇಯನವನು, ರತ್ನ ಕಾಶ್ಮೀರದಿಂದ ಬಂದನಂತ, ಕಾಶ್ಮೀರಿ ಶಾಲು ಅಂತಾರಲ್ಲ, ಚಿತ್ರ ಎದೆಗೆ ನೈ ತೋರಿಸ್ತೀರ ಸ್ವಾಮಿ, ನೈತೀರಾ ಅಂತ ಕೇಳ್ತಾರೆ. ಎಲ್ಲ ವಿದ್ಯೆಗಳಲ್ಲಿ ಆಗ್ಬೇಕಲ್ಲ, ಒಂದು ನೋಡ್ತಿರ್ಲಿಕ್ಕೇನು ಎಲ್ಲ ತಗೋತಾನೆ, ಪಟ ಪಟ ನೈದು ಹಾಕಿಬಿಡ್ತಾರೆ. ಇದು ನೋಡಿದ್ರಂತೆ, ಆಯ್ತು ನಾನು ನೇಯ್ತೇನೆ ಅಂತ ಹೇಳಿಬಿಟ್ಟು ಅವರು ನೇಯ್ಕೊಟ್ರಂತೆ. ತಮಾಷೆ ಅಂದ್ರೆ ಅವನು ಜನ್ಮಪೂರ್ತಿ ಅದೇ ಕೆಲಸ ಮಾಡೋನು, ಪಾಪ ಫುಲ್ ಟೈಮರ್ ಅವನು, ಇವರು ಹೊಸ್ತಾಗಿ ಮಾಡ್ಬೇಕಷ್ಟೇನೆ, ಮಾಡಿದ್ರೆ ಅವ್ರಿಗಿಂತ ಚೆನ್ನಾಗಿ ನೇಯ್ದಿಟ್ರಂತೆ. ಮುಂತೆ ಅವನು ಹೇಳಿದ, ಸ್ವಾಮಿ ದಯವಿಟ್ಟು ನಾನು ಕೊಡ್ತೀರ ಇದನ್ನ ಸ್ಯಾಂಪಲ್ ಅಂತ ಕೇಳಿದ್, ನಾನು ಕೊಡ್ತೀರ ಇದನ್ನ ನಮ್ಮೂರಲ್ಲಿ ತೋರಿಸ್ತೀನಿ ಹೋಗಿಬಿಟ್ಟು ನಾನು ಇದನ್ನ. ಅಂದ್ರೆ ಮಾಡೋದಲ್ಲ, ಬರುತ್ತೆ ಅಂದ್ರೆ ಸಾಕಾಗ್ತಿತ್ತು ಅಷ್ಟೇ, ಬರೀ ಬರುತ್ತೆ ಅಲ್ಲ, ಅವನಿಂದ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ಇದು ಸಿದ್ಧಿಯ ಇನ್ನೊಂದು ಮುಖ. ಅಷ್ಟು ಮಾಡಿದಾಗ ಅವನು ಸೋತು ಹೋಗ್ತಾನೆ. ಇನ್ನೊಂದು ಸಲ ಮತ್ತೊಬ್ಬ ವ್ಯಕ್ತಿ ಒಬ್ಬಳು ಇವನು ಕರ್ಕೊಂಡ್ಬರ್ತಾರೆ, ಯೋಶಿಯರ ಗುಂಪೆ ತಂದು ಬಿಡ್ತಾರೆ. ಸ್ವಾಮಿ ನಿಮ್ಮ ಜಿತೇಂದ್ರಿಯತ್ವ ಪರೀಕ್ಷೆ ಮಾಡ್ಬೇಕು ನಾವೀಗ, ದೊಡ್ಡ ಸವಾಲಿದು, ಜಿತೇಂದ್ರಿಯತ್ವ ಪರೀಕ್ಷೆ ಮಾಡಬೇಕು. ಇವರನ್ನು ಯಾವುದೇ ಒಂದು ಹಾವಭಾವಕ್ಕೂ ನೀವು ಮೋಸ ಹೋಗಬಾರ್ದು, ಮರಳಾಗಬಾರ್ದು ಅಂತ ಹೇಳಿದ್ರೆ ಅವಶ್ಯ ಆಗಲಿ ಅಂತ ಹೇಳಿದ್ದಾರೆ. ಎಂಥ ಚಾಲೆಂಜ್ ಗೊತ್ತಾ, ಅವಶ್ಯ ಆಗಲಿ ಅಂತ ಹೇಳಿದ್ರಂತೆ. ಅವ್ರು ಏನು ಮಾಡ್ತಾರೆ, ಎಲ್ಲ ಹಾವಭಾವಗಳ ಪ್ರದರ್ಶನ ಮಾಡ್ತಾರೆ, ಇವರು ದೇವರ ಧ್ಯಾನ ಮಾಡ್ತಾ ಕೂತು ಬಿಡ್ತಾರೆ. ಗೊತ್ತಾಯ್ತು ಇದೇನು ಮಾಡೋಕ್ಕಾಗದಿಲ್ಲ ಅಂತೇಳಿ. ಬಹುಶಃ ಇತಿಹಾಸದಲ್ಲಿ ಅಂತ ಪ್ರಸಂಗ ಮತ್ತೆ ಬಂದಿರಲಿಕ್ಕಿಲ್ಲ. ಏನು ಮಾಡಿದ್ರೆ ಹಾಗೆ ನಿಮ್ಮನ್ನು ಅಭ್ಯಂಜನ ಮಾಡಿಸ್ತಾರೆ, ಕೂತಿರ್ತೀರ ಅಂತ ಕೇಳಿದ್ರೆ ಅಭ್ಯಂಜನ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅವ್ರಿಗೆ, ಎತಿಗಳಿ ಇಷ್ಟು ಪರಮ ನಿಷಿದ್ಧ ಅದು. ಬಟ್ ಚಾಲೆಂಜ್ ಇದು, ವೇದ ಮಂತ್ರನ ಯಾರು ಕೇಳೋ ಹೇಳಬಾರದು. ಸಭಾರೂಪೇಣ ವಾ ಬ್ರೂಯಾತ್ ವಿವಾದ ರೂಪೇಣ ವಾ ತಥ, ವಿವಾದ ರೂಪೇಣ ವಾ ಬ್ರೂಯಾತ್ ಸಭಾರೂಪೇಣ ವಾ ತಥ. ಅಂತ ಪ್ರಸಂಗ ಬಂದಾಗ ದೋಷ ಅಲ್ಲ. ಅಷ್ಟು ಜನಗಳು ಬಂದು ಅವರ ತ್ರಿಪುರ ಸುಂದರಿಯರಂಥವ್ರು ಬಂದು ಅಭ್ಯಾಸ ಸ್ನಾನ ಮಾಡಿಸಿದ್ರೆ ನಿಶ್ಚಿಂತೆಯಾಗಿ ನಾರಾಯಣ ಮಂತ್ರಕ್ಕೆ ಅರ್ಥ ಹೇಳ್ತಾ ಕೂತಿದ್ದಾರೆ ಅವರು ಸ್ವಾಮಿಗಳು. ನಾರಾಯಣ ಮಂತ್ರ ಇದೆಯಲ್ಲ, ನಾರಾಯಣ ಶಬ್ದಕ್ಕೆ ಒಂದು ಎರಡು ಮೂರು ಅರ್ಥ ಹೇಳ್ತಾ ಕೂತ್ಬಿಟ್ಟಿದ್ದಾರೆ. ಆ ಕಡೆ ಲಕ್ಷಣೇ ಇಲ್ಲ ಅವರಿಗೆ. ಇಂಥದ್ದೇ ಪ್ರಸಂಗ ಭಾಗವತದಲ್ಲಿ ಬರುತ್ತೆ. ನಾರಾಯಣ ದೇವರೊಂದು ಎಲ್ಲ ಕುಣಿತಾರೆ, ರಂಭಾ ಮೇನಕಾದಿಗಳೆಲ್ಲ ಕೂಡ. ನಾರಾಯಣ ದೇವರು ಒಂದ್ಸರಿ ನಕ್ಕು ಬಿಟ್ರಂತ ಅಷ್ಟೇ, ನಕ್ಕಿ ಒಂದು ತಡೆ ತಟ್ಟುಕೊಂಡ್ರಂತೆ. ಸಾವಿರಾರು ಅಪ್ಸರಿ ಬಂದು ಬಿಡ್ತಾರೆ, ಬಂದವರಲ್ಲಿ ಇವರಿಗಿಂತ ಸಿಕ್ಕಾಬಟ್ಟೆ ಹೈ ಕ್ವಾಲಿಟಿ ಅವರು ಗಾಬರಿ ಆಗಿಬಿಡ್ತಾರೆ. ಅದು ಆಸಾಮ್ ಎಸತಮಾಮ್ ವೃಂದಂ, ಒಂದನ್ನು ಕೊಡ್ತೇನೆ ಹೋಗಿ ಇಂದ್ರದೇವರು ಪ್ರೆಸೆಂಟ್ ಮಾಡಿ ಅಂತ ಕೊಟ್ಟನಂತೆ. ಅವಳೆ ಉರ್ವಶಿ ಅಂತ ಕರೀತಾರೆ. ಉರ್ವಶಿರು ಇಂದ್ರದೇವರು ತಕ್ಷಣ ಮರಳಾಗಿಬಿಟ್ರೆ, ಅಂತ ಅದ್ಭುತ ಸೃಷ್ಟಿ ನಾರಾಯಣ. ಅವ್ರು ಯಾತಕ್ಕೆ ನಾರಾಯಣ ಭತ್ರ ಹೇಳ್ತಿದ್ರು ಅಂದ್ರೆ ಆ ರೂಪ ಧ್ಯಾನ ಮಾಡ್ತಾ ಇದ್ದಾರೆ. ನಾರಾಯಣ ಇದ್ದೇ ಪ್ರಸಂಗ ಬಂದ ಧ್ಯಾನ ಮಾಡಿದ್ನಲ್ಲ, ನಾರಾಯಣನ ತೋರಿಸ್ಕೊಟ್ಟ ಧ್ಯಾನ ಮಾಡಿದ್ದಕ್ಕೆ ನಾರಾಯಣ ಶಬ್ದಾರ್ಥ ನಿರುಕ್ತಿ ಅಂತ ಹೆಸರು. ನೂರೆಂಟು ಅರ್ಥಗಳನ್ನ ಹೇಳ್ತಾರೆ. ಇವತ್ತಿಗೂ ಸಿಗುತ್ತ ಪುಸ್ತಕ. ಆಮೇಲೆ ಅದನ್ನೆಲ್ಲ ಲೇಖನ ಮಾಡಿದ್ರೆ, ಕರ್ಮ ನಿರ್ಣಯವನ್ನು ಬರೆದ್ರಲ್ಲ, ಸ್ಥೈರ್ಯಾರ್ಥಂ ಸಪದ ಲೇಖ ಯಾಂಬಭುವ ಇದ್ದ ಹಾಗೆ ಬರೆಸಿಟ್ಟ ಪುಸ್ತಕ ಇವತ್ತು ಸಿಗುತ್ತೆ, ಪ್ರಿಂಟು ಆಗಿದೆ ಪುಣ್ಯಕ್ಕದು. ನೂರೆಂಟು ಅರ್ಥಗಳನ್ನು ಆ ಕಾಲಕ್ಕೆ ಬರೆದವರು ಬರೆದಿದ್ದನ್ನು ಬಳ ಲೈಟು ಫ್ಯಾನು ಟ್ಯೂಬ್ ಹಾಕಿ ಕೊಟ್ಟರೆ ಓದಕ್ಕೆ ಬರೆದು ನಿದ್ದೆ ಹೊಡಿತಿರ್ತಾರೆ ಮನುಷ್ಯ. ಅಂಥದ್ದು ಆ ಕಾಲಕ್ಕೆ ಬರೆದ್ರು ಅಂತ ಅವ್ರು ಹೇಳಿದ್ರಂತೆ ಸ್ವಾಮಿ. ಸಂಪೂರ್ಣ ಪರಾಜಿತರು ನಾವು, ಎಲ್ಲ ಅವರು ದಾಸಾರ ದಾಸರಾಗ್ತಾರೆ, ಅವರು ಪರಿವಾರಕ್ಕೆ ಸೇರಿಬಿಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ವಿಜೇಂದ್ರ ಸ್ವಾಮಿಗಳ ಸಿದ್ಧಿ ಮನಃಪರಿವರ್ತನೆಯ ದೊಡ್ಡ ಸಿದ್ಧಿಯಾಯಿತು. ಈಗ ಅಂಥದ್ದೇ ಪ್ರಸಂಗದಲ್ಲಿ ಒಬ್ಬ ಅಪ್ಪಯ್ಯ ದೀಕ್ಷಿತರು ಬಹಳ ಪ್ರಸಿದ್ಧ ವಿದ್ವಾಂಸರ ಕಾಲಕ್ಕೆ, ಅದ್ವೈತ ಮತದ ಪ್ರಸಾರಕರಲ್ಲಿ ವಿಶೇಷತ ಒಬ್ಬ ವಿದ್ವಾಂಸರು ವಾಚಸ್ಪತಿ ಮಿಶ್ರರು, ಅನೇಕ ಗ್ರಂಥಗಳಿಗೆ ಬರೆದವರು. ಆಮೇಲೆ ವಿದ್ಯಾರಣ್ಯರು, ವರ್ಸಟೈಲ್ ಸ್ಕಾಲರ್. ಆಮೇಲೆ ಬಂದವರಲ್ಲಿ ಅಪ್ಪಯ್ಯ ದೀಕ್ಷಿತರು, ಶೈವಾದ್ವೈತಿಗಳು ಅಷ್ಟೇ ವಿಶೇಷ. ಶೈವಾದ್ವೈತಿಗಳು ಭಾರಿ ದೊಡ್ಡ ವಿದ್ವಾಂಸರು, ತುಂಬಾ ಗ್ರಂಥಗಳು ಬರೆದಿದ್ದಾರೆ. ವಿಜೇಂದ್ರ ಸ್ವಾಮಿಗಳ ವಿಷಯ ಕೇಳಿದರು, ಆಗಲಿ ವಯಸ್ಸಿರ ಸೀನಿಯರ್ ಅವರು ವಿಷಯ ಕೇಳಿಬಿಟ್ಟು ವಾಕ್ಯಾರ್ಥ ಮಾಡ್ತೀವಿ ಅಂತ ಬಂದರಂತೆ. ಇವರು ಅದು ಬಂದಿರೋದೇ ಅದಕ್ಕೆ ನಾವು ಅಂತ ಹೇಳ್ತಾರೆ, ಅವತಾರ ಮಾಡಿರೋದೇ ಅದಕ್ಕೆ, ಆದ್ರಿಂದ ಯೋಚನೆ ಇಲ್ಲ. ವಾಕ್ಯಾರ್ಥ ಕಂಡು ಕಂಡರೆ ಶ್ಲೋಕಗಳು, ಅವರೊಂದು ಮಾತು ಇವರೊಂದು ಮಾತು, ಮಾತು ಮಾತಿಗೆ ಉತ್ತರ. ಒಂದು ಶ್ಲೋಕದ ಹತ್ತು ಶ್ಲೋಕ ಇವರು ಹೇಳೋದು, ಕೊನೆಗೆ ಮಾತಾಡೋದು, ಸಭೆಯಲ್ಲಿ ಕೊಡೋದು, ಪ್ರತಿನಿತ್ಯ ಬಂದು ಹೋಗೋದು, ಮಾತುಕತೆ ನಡೆಯೋದೆಲ್ಲ ನಡೀತಿತ್ತಂತೆ. ಅವರು ಗ್ರಂಥ ಬರೆಯೋದು, ಉತ್ತರ ಕೊಡೋದು ಇವರು. ಉಪಕ್ರಮ ಪರಾಕ್ರಮ ಉಪಸಂಹಾರ ವಿಜಯ, ಇಮ್ಮಿಡಿಯೇಟ್ ರೆಡಿ ಅದಕ್ಕೆ. ಆಮೇಲೆ ಶಿವತ್ವ ಹೇಳ್ತಾರೆ ಅವರು, ಶಿವತತ್ವ ವಿವೇಕ ವಿಷ್ಣು ಉತ್ಕರ್ಷ ವೈಭವ ಅಂತ ಅದಕ್ಕೆ ಬರೆಯೋದು. ಮತ್ತೆ ಆಮೇಲೆ ಮತ್ತೊಂದು ಗ್ರಂಥ ಬರೆದ್ರೆ ಮಧ್ವತಂತ್ರ ಮುಖಮರ್ದನ ಮಧ್ವತಂತ್ರ ಮುಖಭೂಷಣ, ಇಮ್ಮಿಡಿಯೇಟ್ ರೆಡಿ ಆ ಪುಸ್ತಕ. ಅವ್ರು ಏನು ಬರೀತಾರೋ ಉತ್ತರ ರೆಡಿ ಅದಕ್ಕೆ. ವಿಜೇಂದ್ರ ಸ್ವಾಮಿಗಳ ಗ್ರಂಥದ ವೈಶಿಷ್ಟ್ಯ ಅದು, ಯಾವ ಸ್ಮಾಲ್ ವರ್ಕ್ಸ್ ದೊಡ್ಡ ವರ್ಕ್ಸ್ಗಳು. ಆ ರೀತಿ ಎಷ್ಟು ಗ್ರಂಥ ಬರೆದು ಗೊತ್ತೋ ವಿಜೇಂದ್ರ ಸ್ವಾಮಿಗಳು, 104 ಗ್ರಂಥ ಬರೀತಾರೆ. ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ, ಚತುರಧಿಕ ರಥ ಚತುರಧಿಕ ಶತ ಗ್ರಂಥ ಪ್ರಣೇತ ಅನ್ನಲಿಲ್ಲ, ಗ್ರಂಥ ರತ್ನ ಪ್ರಣೇತ, ಶ್ರೇಷ್ಠ ಗ್ರಂಥಗಳು. ಭಾಳ ದೊಡ್ಡ ವಲ್ಯೂಮಿನಸ್ ವರ್ಕ್ಸ್ ಎಲ್ಲ. ನ್ಯಾಯಾಮೃತ ಅಂಬೋದು ಎಷ್ಟಪ್ಪ, ನ್ಯಾಯಾಮೃತ ಚಂದ್ರಿಕಾ ಅವುಗಳ ಮೇಲೆ ವಿಜೇಂದ್ರ ಸ್ವಾಮಿ 14 ಗ್ರಂಥ ಬರೆದಿದ್ದಾರೆ. ವ್ಯಾಸತ್ರಯದ ಮೇಲೆ 14 ಗ್ರಂಥ ಬರೆದಿದ್ದಾರೆ ವಿಜೇಂದ್ರ ಸ್ವಾಮಿ. ಅವ್ರ ಗುರುಗಳೇ ಭಾರಿ ಭಕ್ತಿ ಅವರಿಗೆ, ಆದ್ದರಿಂದ ಇವರನ್ನೇ 8 ಗ್ರಂಥ ಬರೀತಾರೆ. ಬ್ರಹ್ಮಸೂತ್ರದ ಮೇಲೆ ಗ್ರಂಥಗಳು, ಗೀತೆಯ ಮೇಲೆ ಗ್ರಂಥಗಳು, ಉಪನಿಷತ್ತಿನ ಎಲ್ಲ ಉಪನಿಷತ್ ಭಾಷೆಗಳಿಗೂ ಟೀಕಾ ಟಿಪ್ಪಣಿಗಳು. ತೀರಾ ಎಷ್ಟು ಟೈಮ್ ಸಿಕ್ತಿತ್ತು ಆಶ್ಚರ್ಯ, ಎಷ್ಟು ಮಹಿಮೆಗಳು ತೋರಿಸ್ಬೇಕು, ಎಷ್ಟು ಪಾಠ ಹೇಳಬೇಕು, ಸುಧೀರ್ ಸ್ವಾಮಿ ಪಾಠ ಹೇಳಬೇಕು. ಮುಂದೆ ರಾಘವೇಂದ್ರ ಸ್ವಾಮಿ ತಯಾರಾಗ್ತಾರೆ ವಿದ್ಯಾಪೀಠದೊಳಗೆ, ಇಡೀ ವಿದ್ಯಾಪೀಠ ನಿರ್ವಹಣೆ ಮಾಡಬೇಕು, ಸಂಚಾರ ಮಾಡಬೇಕು. ಆಗ ನಮಗನಿಸುತ್ತೆ ಈಗ ಇವರೆಲ್ಲ ಮನುಷ್ಯರಲ್ಲ ಅನ್ನೋದಕ್ಕೆ, ದೇವಸ್ವಭಾವೋ ದಿವಿಜದ್ರೋಮೋಯ್, ಅವರ ಪ್ರಶಿಷ್ಯರೇ ದೇವಸ್ವಭಾವರಾದ ಇವರೇ ಆಗಿರಬೇಕು. ವಿಜೇಂದ್ರ ಸ್ವಾಮಿಗಳು ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜ್ಞಾನಿಗಳು, ಮಹಾತಪಸ್ವಿಗಳು, ಅಷ್ಟನ್ನೆಲ್ಲ ಮಾಡಿ ಇದ್ದಾರೆ. ಆ ಹೊತ್ತಿಗೆ ಅಪ್ಪಯ್ಯ ದೀಕ್ಷಿತರು ಒಂದ್ಸತಿ ಮಾತೆಲ್ಲ ಅವ್ರದ್ದು ವಾದಗಳಾಗಬೇಕು, ಒಂದ್ಸತಿ ಕೂತರಂತೆ ಬಂದರಂತೆ, ಆನಂದ ತೀರ್ಥಿಯ ಮತಮ ಗ್ರಾಹ್ಯಮೇವನಃ ಅಂದ್ಬಿಟ್ರಂತೆ. ಎತ್ರ ವೈದಿಕ ಮರ್ಯಾದ ಭೂಯಸಿ ಆಕುಲತಾಂಗತ, ಅವ್ರ ವಾದ ಈ ರೀತಿ ಅಂದ್ರೆ ವಿಜಯ ನಕ್ಕರಂತಾರೆ, ನಾವು ಹೇಳ್ಬೇಕಂತ ನೀವು ಹೇಳಿಬಿಟ್ರಲ್ಲ ಅಂದ್ರಂತೆ, ಗಾಬರಿ ಆಗೋಯ್ತು ಅವ್ರಿಗೆ. ನೀವು ಹೇಳಿದ್ ಭಾರಿ ಕರೆಕ್ಟ್ ಹೇಳಿದ್ರಿ ಅಂತ ಹೇಳ್ತಾರೆ. ಅವರ ಅರ್ಥ ಏನಿತ್ತು? ಆನಂದ ತೀರ್ಥ ಮತಂ ಅಗ್ರಾಹ್ಯಮೇವನಃ, ಆನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವನಃ, ಮಧ್ವಾಚಾರ ಮತನ ಹಿಡಿಯೋದಿಲ್ಲ ಅಗ್ರಾಹ್ಯ ಅಂದ್ಬಿಟ್ರಂತೆ. ಇವ್ರು ಭಾರಿ ಕರೆಕ್ಟ್ ಅಂದ್ಬಿಟ್ರು, ಒಪ್ಕೊಂಡ್ಬಿಟ್ರೆ ಅಂದ್ರೆ ಅಲ್ಲ ರೀ, ಹೇಳಿದ್ ಸರಿಯಾಗಿದೆ, ಅನ್ವಯ ಸರಿ ಮಾಡ್ಕೋಬೇಕಷ್ಟೇ ಅಂತ ಹೇಳ್ತಾರೆ. ಏನು ಅನ್ವಯ ಸರಿ ಮಾಡ್ಕೋಬೇಕು? ಆನಂದ ತೀರ್ಥಿಯ ಮತಂ ಅಲ್ಲ, ಹೇ ಆನಂದ ತೀರ್ಥೀಯ ಮತಂ ಅಗ್ರಾಹ್ಯಮೇವ ನಹ, ನಮ್ಮತ ಭಾರಿ ಹೋಪ್ಲೆಸ್ ಆಗಿದೆ. ಕರೆಕ್ಟಾಗಿ ಹೇಳಿದ್ದೀರಿ ನೀವು, ಮಧ್ವಾಚಾರಿಸಿ ನಮ್ಮತ ಹೋಪ್ಲೆಸ್ ಆಗಿದೆ ಅಂದ್ರೆ ಆ ಮಾತನ್ನು ಹೇಗೆ ಬಿಡಿಸಿದ್ರು ಅವರೇ ಇಮೇಜನ್ನೇ ಮಾಡಿದ್ದಿಲ್ಲ. ಏನ್ರಿ ನೀವು ಧ್ವಾಂತರು ಅಂದ್ರಂತೇಳಿ, ಧ್ವಾಂತರು ಮಾಧ್ವರು ಕೊನೆ ಧ್ವಾ ಬರುತ್ತಲ್ಲ, ಧ್ವಾಂತರು ಅಂದ್ರೆ ಕತ್ತಲೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಹೌದಾ, ನೀವು ಆರ್ತರು ಆಗಿದ್ರೆ ಸ್ಮಾರ್ತರು, ಆರ್ತರು ಮೇಟ್ ಮಾತಿ ಮಾತು ರೆಡಿ ಬಿಟೆಡ್ ಡಾನ್ಸರ್ಸ್ ಅಂತಾರಲ್ಲ, ಹಾಗೆ ಯೋಚನೆ ಮಾಡ್ತಾ ಕೂಡೋದು ಹೋಗ್ಲಿ ಬಿಡ್ರಿ ಅಮ್ಮ ಅದೆಲ್ಲ ಇಲ್ಲ, ಒಂದು ಮಾತಿ ಪಟ್ಟ ತಿನ್ನೋದು ಮಾತು ಹೊಡೆದು ಬಿಡೋದೇನಕ್ಕೆ ಅಂದರೆ ಯಾವ ಹೇಗಿತ್ತಂದ್ರೆ ರಕ್ತಗತವಾದ ಪಾಂಡಿತ್ಯ, ಅದು ಪುಸ್ತಕದ ಪಾಂಡಿತ್ಯ ಅಲ್ಲ, ರಕ್ತಗತವಾದ ಪಾಂಡಿತ್ಯ. ಯಾವ ಕ್ಷಣಕ್ಕೆ ಬೇಕಾದ್ರೂ ಪಟ್ಟಂತ ಉತ್ತರ ಕೊಡೋ ಸಾಮರ್ಥ್ಯ, ಅದರಿಂದ ಅವ್ರಿಗೆ ಭಾರಿ ಖುಷಿ ಆಗ್ತಿತ್ತು. ಪ್ರತಿ ಸರ್ತಿ ಸೋಲೋದು ಅವ್ರ ಸರದೇನೆ ಪಾಪ, ಏನೇನೋ ಮಹಿಮೆ ಅವ್ರು ಮಾಡ್ತೀವಿ, ಅದಕ್ಕಿಂತ ಅಪ್ಪನೇ ಮಾಡಿ ಮುಗಿಸ್ಬಿಡ್ತಾ ಇದ್ರು. ಹಾಗಿದ್ದ ಕಾಲಕ್ಕೇನೆ ಒಂದ್ಸರ್ತಿ ಅವ್ರು ಬಂದರಂತೆ ವಿಜೇಂದ್ರ ಸ್ವಾಮಿಗಳೇ, ನಾನು 2 ಗ್ರಂಥ ಬರೆದಿದ್ದೇನೆ, ವಿಚಿತ್ರ ಗ್ರಂಥ ಬರೆದಿದ್ದೇನೆ, ನಿಮ್ಗೆ ಉತ್ತರ ಕೊಡ್ತೀರಾ ಅಂತ ಕೇಳಿದರೆ ಯಾವ ಗ್ರಂಥ ಅಂತ ಹೇಳಿದ್ರು. ಪುಸ್ತಕ ಬಂದಿಟ್ರಂತೆ, ಉತ್ತರ ರೆಡಿಯಾಗಿದ್ದೆ ಬಂದಿಟ್ರೆ, ಉತ್ತರ ಇಟ್ಬಿಟ್ರೆ ಆಗ್ಲೇ ಇವ್ನು ಪುಸ್ತಕ ನೋಡಿ ಕೂಡ ನೋಡಿಲ್ಲ, ಉತ್ತರ ರೆಡಿ ಅಂದ್ಬಿಟ್ರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹೇಗೆ ಬರೆದ್ರಿ ಅಂತ ಕೇಳಿದರೆ, 2 ವಿದ್ಯೆಗಳು, ಆಕರ್ಷಣ ಉಚ್ಚಾಟನ ಅಂತ ವಿದ್ಯೆಗಳಂತೆ. ಆ ವಿದ್ಯೆ ಏನು ಮಾಡ್ತಿತ್ತು ಗೊತ್ತಾ, ಅವ್ರ ಪುಸ್ತಕ ಇಲ್ಲಿ ಬಂದು ಬರ್ತಿತ್ತಂತೆ ಇಮಿಡಿಯೇಟ್ ಆಗಿ, ಉತ್ತರ ಕೊಟ್ಟು ಮತ್ತು ವಾಪಸ್ ಕಳಿಸಿದ್ರು ಅಂತಲ್ಲಿ. ಆಟೋಮೆಟಿಕ್ ಅಲ್ಲಿಂದ ಪುಸ್ತಕ ಇಲ್ಲಿ ಬರೋದು, ಇಲ್ಲಿ ಇವತ್ತೆ ಫೈಲ್ ಕಂಪ್ಯೂಟರ್ ಬಂದಾಗ ಎಲ್ಲ ಅರ್ಥ ಆಗಿಬಿಡ್ತದೆ. ಕಂಪ್ಯೂಟರ್ ಇದ್ದವರಿಗೆ ನಮ್ಮ ಪಾಸ್ವರ್ಡ್ ಗೊತ್ತಾರೆ, ಹಾಗೆ ಹಾರಿಸಿಬಿಡ್ತಾರ. ಹಾಗೆ ಅದೇ ರೀತಿಯಲ್ಲಿ ಉಚ್ಚಾಟರ ಮಂತ್ರ ಹೇಳಿದರೆ ಅಲ್ಲಿಂದ ಇಲ್ಲಿ ಬರಬೇಕು, ಮುಗಿಸಿದ ತಕ್ಷಣ ಖಂಡನೆ ಮಾಡಿದ್ ವಾಪಸ್ ಕಳಿಸ್ಬೇಕಾದ್ರೆ ಅವ್ರಿಗೂ ಅವ್ರ ಪುಸ್ತಕ ಅಲ್ಲೇ ಇರಬೇಕು. ನೋಡಿದರೆ ಇಲ್ಲಿ ನೋಡಿದರೆ ಪುಸ್ತಕ ರೆಡಿ, ಖಂಡನೆ ರೆಡಿ. ಅದ್ರ ಉತ್ತರನೂ ಕೊಟ್ಟರು, ಆ ಪುಸ್ತಕ ಓದ್ದೆ ಉತ್ತರ ಕೊಟ್ಟರು, ಉತ್ತರ ತರಿಸಿದ್ರು. ಅವರಂದ್ರಂತೆ ನೀವು ಭಾರಿ ದೊಡ್ಡವರಿದ್ದೀರಿ ಅಂಥೇಳಿ ಪ್ರತಿ ಸರ್ತನೂ ಕೊಂಡಾಡ್ತಿದ್ರಂತೆ. ಅದೇ ಹೊತ್ತಿನಲ್ಲಿ ಕೊನೆಗೆ ನಾರಾಯಣ ಶಬ್ದಕ್ಕೆ ಅರ್ಥ ಹೇಳಬೇಕು. ಎಲ್ಲ ವಿಷ್ಣು ಸರ್ವೋತ್ತಮತ್ವನೇ ಅದಕ್ಕೆ, ಇಲ್ಲ ನಾರಾಯಣ ಶಬ್ದ ಸರ್ವೋತ್ತಮ ಅಂತ ಹೇಳುತ್ತೋ ಅದಲ್ಲ, ಶಿವನ ಪರ ಮಾಡ್ತೇವೆ ಅಂದ್ರಂತೆ. ಏನು ಮಾಡಿದ್ರು ಮಾಡ್ಲಿಕ್ಕಾಗಲಿಲ್ಲ, ಕೊನೆ ಒಂದು ಯುಕ್ತಿ ಹುಡುಕಿದ್ರಂತೆ. ನಾರಾಯಣಿ ಅಂಥೇಳಿ ಪಾರ್ವತಿ ಹೆಸರಿದೆ, ಸೊ ನಾರಾಯಣಿಯ ಗಂಡ ನಾರಾಯಣ, ಲೆಕ್ಕ ಸರಿ ಹೋಗುತ್ತಲ್ಲ ಅಂತ. ಓ ಭಾರಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಮಹಿಷಿಯ ಗಂಡ ಮಹಿಷ ಒಪ್ಕೊಂಬೇಡ ಅಂತ ಹೇಳಿದ್ದಾರೆ. ಮಹಿಷಿ ಅದ್ರ ಗಂಡ ಯಾರು ಮಹಿಷ ಅಂತ ಒಪ್ಪೋಣ ಅಂದ್ರಂತೆ. ಮಹಿಷಿ ಅಂದ್ರೆ ರಾಣಿ, ಮಹಿಷ ಆದ್ರೆ ಕೋಣ ಅಂತ ಅರ್ಥ ಆಗುತ್ತಾ ಅಂತ ಕೇಳಿದ್ರು. ಗೋವಿಂದ ಮತ್ತೆ ಆ ಶಿಷ್ಯರು ಬಂದ ನೆಗೆಪಾಟ ಆಗ್ತಿತ್ತು ಅವ್ರಿಗೆ. ಅದಕ್ಕೆ ಜಾತರು ಅದು ಪಟ್ಟೋದಿಷ್ಟದ್ರು ಒಬ್ರು ಬರ್ತಾರೆ, ಅವ್ರ ರಿಲೇಟೆಡ್ ಅವರು ಬಂದುಬಿಟ್ಟು ವ್ಯಾಕರಣದ ಮೇಲೆ ಆಕ್ಷೇಪ ಮಾಡಿದ್ರಂತೆ. ಈ ತೀರ್ಥರ ವ್ಯಾಕರಣದ ಮೇಲೆ ಆಚಾರ ವ್ಯಾಖ್ಯಾನ ಆಕ್ಷೇಪ ಮಾಡಿದಾಗ ಹೇಳ್ತಾರೆ, ಈ ನಿಮ್ಮ ಆಕ್ಷೇಪ ಪಾಣಿನಿ ವ್ಯಾಕರಣ ಸರಿ ಇಲ್ಲ. ಹೌದಲ್ಲೋ, ಪಾಣಿನಿ ವ್ಯಾಕರಣ ಯಾಕೆ ಸರಿ ಇರಬೇಕು ಅಂತ ಕೇಳ್ತಾರೆ. ಫಸ್ಟ್ ಪಾಣಿನಿ ವ್ಯಾಕರಣ ಸರಿ ಇರಬೇಕಾದ ಕಾರಣ ಇಲ್ಲ, ಅದು ಒಂದೇ ವ್ಯಾಕರಣ ಜಗತ್ತಿನೊಳಗಿಲ್ಲ, 9 ವ್ಯಾಕರಣ ಇದೆ. ಪಾಣಿನಿಗಿಂತ ಹಿಂದಿದ್ದವರು ಪಾಣಿನಿ ವ್ಯಾಕರಣ ಅನುಸರಣೆ ಮಾಡ್ತಾರಾ? ಸಾಧ್ಯ ಇಲ್ಲ. ಆಚಾರ್ಯರಲ್ಲಿ ಏನು ವ್ಯಾಕರಣ ತೋರಿಸ್ತೀರಿ, ಎಲ್ಲಿ ಗೊತ್ತೋ ಕೊಟೇಷನ್ಸ್ ಅವೆಲ್ಲ ವೇದವ್ಯಾಸರು ಬರೆದ ವಾಕ್ಯಗಳು, ಪಾಣಿನಿಯಾಗಿ ಫಾಲೋ ಮಾಡ್ತಾರೆ ಈ ಮಧ್ಯೆ ಅವರು? ಸರಿಯಲ್ಲ. ಮುಗಿದೋಯ್ತು ಕತೆ. ಇವತ್ತು ಇವತ್ತಿನ ಒಂದು 20 ವರ್ಷದ ಹಿಂದಿನ ರೂಲ್ಸ್ ಅನ್ನ ಇವತ್ತು ರೂಲ್ ಮಾಡ್ತೇವೆ, ಹೋದ ವರ್ಷ ಫಾಲೋ ಮಾಡಿಲ್ಲ ಅಂದ ಏನರ್ಥ? ಅದಕ್ಕೆ ಮುನ್ನೂರು ಫಾಲೋ ಮಾಡ್ತೀವಿ, ಇನ್ನೂರು ಯಾಕೆ ಫಾಲೋ ಮಾಡಬೇಕಾದ ಸಾಧ್ಯ ಇಲ್ಲ ಅಂದ್ರೆ ಕ್ರೋನಾಲಜಿಸ್ಟ್ ಅಬ್ಬಿಟ್ಟು ಮಾತಾಡ್ತಿದ್ರು ಅವರು, ತೋರಿಸ್ಕೊಳ್ಳಿ. ಆಗ ಅರ್ಥ ಆಗತ್ತೆ, ಆಚಾರ ವಿಷ್ಣುವಿ ಅಂತ ಉಪಯೋಗಿಸ್ಬಿಟ್ಟಿದ್ದಾರೆ, ತಪ್ಪಾಗುತ್ತೆ. ಕೊಟೇಷನ್ ಅದು ಬ್ರಹ್ಮಶಬ್ದಷ್ಟೇ ವಿಷ್ಣುವಿ, ಅದಕ್ಕೆ ಹೇಳ್ತಾರೆ ಅದು ಕೊಟೇಷನ್ ಕೊಟ್ಟಿದ್ದಾರೆ ವಿಷ್ಣುವಿ ಅಂತೇಳಿ. ಅವರು ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ ಸರಿಯಾಗಿ ಉಪಯೋಗಿಸಿದ್ದಾರೆ, ಪಾಣಿನಿ ವ್ಯಾಕರಣ ಪ್ರಕಾರ ಉಪಯೋಗಿಸ್ತಾರೆ. ಅನುವ್ಯಾಖ್ಯಾನದಲ್ಲಿ ವಿಷ್ಣುವಿ ಅಂತ ಕರೀತಾರೆ, ಪ್ರಮುಖವಾಗಿ ವಿಷ್ಣು ಅಂತ ಕರೀತಾರೆ. ಅಷ್ಟೇ ಅರ್ಥ ಮಾಡಿಕೊಟ್ಟಾಗ ಅವರಿಗೆ ಅರ್ಥ ಆಯಿತು. ಒಂದ್ಸರ್ ತಪ್ಪ ಮತ್ತೆ ಹೇಳಿದರು, ಎಲ್ಲ ಉತ್ತರ ಕೊಟ್ಬಿಡ್ತವೆ ವಿಜೇಂದ್ರ ಸ್ವಾಮಿಗಳು. ಅಪ್ಪಯ್ಯ ದೀಕ್ಷ ಒಂದ್ಸರ್ತಿ ಬರ್ತಾರೆ, ಸ್ವಾಮಿ ಮಧ್ವಾಚಾರ್ಯ ಏನು ಕೋಟ್ ಮಾಡ್ತಾರಲ್ಲ, ಅವ್ರು ಸಿಗೋದೇ ಇಲ್ಲ, ಸಿಗದ್ರಿಗಂತ ಕೋಟ್ ಮಾಡ್ತಾರೆ, ಯಾವುದು ಅಂತ ಕೇಳ್ತಾರೆ. ಬ್ರಹ್ಮ ಕೈವರ್ತ ಅಂತ ಕೋಟ್ ಮಾಡಿದ್ದಾರೆ. ಓದಕ್ಕೆ ಬಂತ ಅಂತ ಬ್ರಹ್ಮ ಕೈವರ್ತ ಎಲ್ಲಿ ಕೋಟ್ ಮಾಡಿದ್ದಾರೆ? ಅದು ಬ್ರಹ್ಮ ವೈವರ್ತ ಕೋಟ್ ಮಾಡಿರೋದು, ಓದಕ್ಕೆ ಬಂದಿಲ್ಲ. ನಿಮ್ಮ ಬೈಯೋರ್ ತಯಾರಾಗಿರ್ಬೇಕು. ಕೊನೆ ಪಕ್ಷ ಬ್ರಹ್ಮ ಕೈವರ್ತ ಆಚರ ಬರೀತಾರೆ, ಮಂತ್ರದ ಮುಖ ಬರ್ತಾರೆ ಬ್ರಹ್ಮ ಕೈವರ್ತ ಅಂತ ಹೇಳಿದೆ. ಕೈವರ್ತ ಇಲ್ಲ, ಇಲ್ಲ ವೈವರ್ತ ಇರೋದು. 18 ಮಹಾಪುರಾಣದಲ್ಲಿ ಒಂದು ಎಲ್ಲಿಲ್ಲ ಅಂತ ಹೇಳಿದೆ ನಿಮಗೆ? ಅದನ್ನ ಚತುರಶ್ರುತಿ ಎಲ್ಲಿದೆ ಅಂತ ಕೇಳ್ತಾರೆ. ಚತುರಶ್ರುತಿ ಕೋಟ್ ಮಾಡ್ತಾರೆ ಮಧ್ವಾಚಾರ್ಯರು. ಬುದ್ಧಿ ಇದೆಯಾ? ಚತುರಶ್ರುತಿ ಅದು ಕೋಟ್ ಮಾಡೇ ಇಲ್ಲ ಆಚಾರ್ಯರು. ಇತ್ತೀಚೆ ತುರಶ್ರುತಿ ಅಂತ ಕೋಟ್ ಮಾಡಿರೋದು. ಚತುರಶ್ರುತಿ ಚತುರಶ್ರುತಿ ಓದಲಿಕ್ಕೆ ಬರೋದಿಲ್ವಲ್ಲ. ಒಬ್ಬರು ಓದ್ತಾ ಇದ್ದ ದಶರಾ ಮಶರ, ದಶರಾ ಮಶರ, ಋಷಿ ಅರ್ಥ ಆಗಲಿಲ್ಲ. ಅದೇ ದಶರಾ ಮಶರ ಅಂತೇಳಿ ಬಿಡಿಸು. ದಶ ರಾಮಶರಾಹ, ದಶ ರಾಮಶರಾಹ, 10 ರಾಮನ ಬಾಣಗಳು ಅಂತ ದಶರಾ ಮಶರ, ದಶರಾ ಮಶರ ಮಾಡಿಬಿಟ್ಟಿದ್ದ ನಾನು ಪಾಪ. ಆ ರೀತಿ ಚತುರಶ್ರುತಿ ಎಲ್ಲಿದೆ? ಚಾತ ಇತ್ತೀಚೆ ತುರಶ್ರುತಿ, ತುರಶ್ರುತಿರಪಿ ಏವಮ ಆಚಾರ ಬೇರೆ ಕಡೆ ಸ್ಪಷ್ಟ ಹೇಳ್ತಾರೆ. ನೀವು ಓದಲಿಕ್ಕೆ ಬರೋದಿಲ್ಲ, ಬೈಲಕ್ಕೆ ಹೋಗ್ತಿರಲ್ಲ ಎಂದರೆ ಎಲ್ಲ ರೀತಿಯಾದ ಒಂದು ವಿದ್ವತ್ತನ್ನು ತೋರಿಸಿದ ಹಿರಿಮೆಯಿಂದಾಗಿ ಮಧ್ವ ಸಿದ್ಧಾಂತದ ಪ್ರಸಾರಕ್ಕೆ ಈ ರೀತಿ ಆಗಿದ್ದಕ್ಕೆ ಏನಾಯ್ತು ಗೊತ್ತಾ? ವಿಜೇಂದ್ರ ಸ್ವಾಮಿಗಳು ಮಾಡಿದ್ದಕ್ಕೆ ರಾಘವೇಂದ್ರಲ್ಲಿ ಹೇಳ್ತಾರೆ, ಒಬ್ಬ ವೈದಿಕ ಇರದೇ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದ್ದರೆ ಗೇಹೇ ಗೇಹೇಚ ಪಂಡಿತಾಹ, ಮನೆ ಮನೆಗೆ ಪಂಡಿತರಾದ್ರಂತೆ. ವಿಜೇಂದ್ರ ಸ್ವಾಮಿಗಳ ಪ್ರಭಾವದಿಂದ ಮನೆ ಮನೆಗೆ ಪಂಡಿತರು. ಈ ವಾತಾವರಣ ಸೃಷ್ಟಿ ಮಾಡೋ ಸುಲಭನ? ಇವತ್ತು ನೋಡಿದ್ರೆ ಇವರ ಒಬ್ಬ ಪಂಡಿತ ಇಲ್ಲ ಕುಂಭಕೋಣದೊಳಗೆ, ಒಬ್ಬ ಪಂಡಿತ ಇಲ್ಲ. ಆ ಕಾಲಕ್ಕೆ ಅವ್ರು ಹಾಗೆ ಮಾಡಿದ್ರು, ಈ ಕಾಲಕ್ಕೆ ಏನೂ ಮಾಡೋದಿಲ್ಲ. ಅದು ಎಷ್ಟು ಅನ್ಯಾಯ! ಇದು ವಿದ್ಯೆಯ ಪತನ ಇದು. ನಾವು ಎಲ್ಲೋ 4 ಉಪನ್ಯಾಸ ಉತ್ಸವ ನೋಡಿಬಿಟ್ಟು ನಾವು ಚಪ್ಪಾಳೆ ಹಾಕಿಬಿಡ್ತೇವೆ ಹೊರತು ಅಲ್ಲಿ ನೋಡಬೇಕು. ಅವ್ರು ಎಂಥ ಒಂದು ಬಂಜರ ಭೂಮಿನ ನಂದನವನ ಮಾಡಿದ್ರು ಅವರು, ಮತ್ತೆ ಬಂಜರ ಭೂಮಿ ಮಾಡಿ ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಇಳ್ಕೊಳ್ಳೋ ಜಾಗ ಸಿಗಲಾರದಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದೆ. ಮತ್ತು ವೈಷ್ಣವ ವಾತಾವರಣನೇ ಆ ಊರಲ್ಲಿಲ್ಲ. ಅದನ್ನು ನೋಡಿದಾಗ ನಾವು ಎಷ್ಟು ಹಿಂದೆ ವಿದ್ಯೆ ಇದೆ ಗೊತ್ತಾಗುತ್ತೆ. ಆ ಬಗ್ಗೆ ಎಚ್ಚರ ವಹಿಸದೆ ಹೋದರೆ ಅವರಿಗೆ ಅವಮಾನ ಇದ್ದಾಗ ಲೆಕ್ಕ ಅಷ್ಟೇ. ಅದೆಲ್ಲ ಕೂಡ ಇಂಥದ್ದು ಅನೇಕ ಮೇಹಗಳನ್ನು ತೋರಿಸ್ತಾ ಇದ್ದು ಒಬ್ಬ ಬರ್ತಾನೆ, ತಡೆಯಲಕ್ಕಾಗೋದಿಲ್ಲ, ವಿಷ ಹಾಕಿಬಿಟ್ಟದ್ದು ಕೊನೆ. ಒಬ್ಬರಿಗೆ ವಿಷ ಹಾಕಿಬಿಡ್ತಾರೆ. ಇದು ಭೀಮಸೇನ ದೇವರು ವಿಷ ಹಾಕಿ ದುರ್ಯೋಧನ ತೋರಿಸಿದ್ದನ್ನ ಜನ ಬೇಕಾದ ಫಾಲೋ ಮಾಡ್ಕೊಂಡು ಅವನ ಶಿಷ್ಯರಂತರು ಫಾಲೋ ಮಾಡ್ತಾನೆ ಇರ್ತಾರೆ. ಏರೋ ಮಾಡ್ತಾ ಮಾಡ್ತಾ ಅಡಿಗೆಯವರೇ ಇದ್ರು ಮೀಡಿಯಂ ಫ್ಯಾಮಿಲಿ ಎಲ್ಲೆಲ್ಲೂ ಕುಡಿಯೋದಿಲ್ವಲ್ಲ ಅವರು, ಎಲ್ಲಿ ಕುಡಿಯೋ ತಿನ್ನೋದಿಲ್ಲ, ಅಡಿಗೆಯಲ್ಲೇ ಹಾಕ್ಬೇಕು, ಬೇರೆ ದಾರಿ ಇಲ್ಲ, ಬೇರೆ ಹೊತ್ತಲ್ಲಿ ತಗೊಳ್ಳೋದಿಲ್ಲ. ಅಡಿಗೆಯವನು ಹೇಳಿ ಹಾಲಲ್ಲಿ ವಿಷ ಹಾಕಿಸಿಬಿಟ್ರು, ವಿಷ ಕುಡಿದ್ರಂತವ್ರು. ತಕ್ಷಣ ವಿಷದ ಪ್ರಭಾವ ಆಗುತ್ತೆ, ಇದಾಗತ್ತೆ ಅಂತ ತಿಳ್ಕೊಳ್ತಾ ಹೇಳ್ತಾರೆ. ವಿಷ ಹಾಕಿದ್ದೆ ನನಗೆ ಗೊತ್ತು ಅಂತ ಹೇಳಿದೆ. ವಿಷ ಹಾಕಿದ್ದೆ ನನಗೆ ಗೊತ್ತು, ಯಾತಕ್ಕೆ ಕುಡದೆ ಅಂದರೆ ದೇವ್ರ ನೈವೇದ್ಯ ಮಾಡಿದ್ದೆ ಅದನ್ನು ಕುಡದೆ ಅಂತ ಹೇಳಿದ್ರು. ದೇವ್ರ ನೈವೇದ್ಯವಾದ ಪ್ರಸಾದ ಸತ್ಯಬೋಧಿಸೋಳು ಹಾಗೆ ಮಾಡ್ತಾರೆ. ಹಾಗೆ ಮಾಡಿದ್ದಕ್ಕೆ ನೈವೇದ್ಯಕ್ಕೆ ವಿಷಂಬ್ರಾಮಿ ವೀಕ್ಷ ತದ್ ಭುಕ್ತಿಭಾಗ್ ಗುರುಹು ಇವು ಅದರಸೆಯ ದ್ರವಿಂ ರಾತ್ರವು ಸತ್ಯಬೋಧೋಸ್ತು ಮೇಮೆ ಮೈ ಮುದೇ ಅಂತ ಮಾತುಂಟು. ಅದಕ್ಕೆ ಕುಡಿದಿದ್ದೇನೆ. ಮತ್ತೆ ಏನಾರಾದ್ರೆ ಏನೂ ಆಗೋದಿಲ್ಲ ಅಂಥೇಳಿ ನೃಸಿಂಹಾಷ್ಟಕವನ್ನು ಬರೀತಾರೆ. ಭೂಖಂಡಂ ವಾರಾಣಾಂಡಂ ಅಂತ ಪೂರ್ವಪೂರ್ವ ನೃಸಿಂಹಾಷ್ಟಕ. ಅದು ಬರದ ತಕ್ಷಣ ಪೂರ್ತಿ ವಿಷ ಹಾಗೆ ಹೊರಟೋಯ್ತದೆ, ಪೂರ್ತಿ ವಿಷ ಪರಿಹಾರ ಆಗೋಯ್ತು. ಅದೇ ರೀತಿ ತಿರುಗುಪಂಡಿತಾದ್ರೆ ಮಠ ಮಾಡಿಸಿದಾಗ ನರಸಿಂಹ ಸ್ತೋತ್ರ ಬರೀತಾರೆ. ದಹ ದಹ ನರಸಿಂಹಾಸಹ್ಯ ವಿರ್ಯಾಹಿತಮ್ಮೆ ಅಂತ ಹೇಳಿದ್ದಕ್ಕೆ ಅದು ಪರಿಹಾರ ಆಗಿರುತ್ತೆ. ಸೊ ನರಸಿಂಹದೇವರು ಸ್ತೋತ್ರ ಮಾಡಿದರೆ ವಿಷ ವಿಘ್ನ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೃಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತೆ. ಈ ಪ್ರಾಕ್ಟಿಕಲಿ ಸಿದ್ಧಾಂತವನ್ನು ತೋರಿಸ್ತಾರಲ್ಲ, ಜನಕ್ಕೆ ಅಷ್ಟು ನಂಬಿಕೆ ಬಂದೋಯ್ತು. ಈ ಕಡೆಗೆ ಒಮ್ಮೆ ವಿಜಯನಗರಕ್ಕೆ ಮತ್ತೆ ಬಂದಿದ್ದಾಗ ಅಳಿಯ ರಾಮರಾಯ ಅಂತ ಪ್ರಸಿದ್ಧ, ಆತ ರಾಜ್ಯಭಾರ ಮಾಡ್ತಿರ್ತಾನೆ. ಆತ ಮೊದಲು ಒಳ್ಳೆಯವನಾಗಿರ್ತಾನೆ, ಆದರೆ ಯಾವುದೋ ಇದರಿಂದಾಗಿ ಪೂರ್ತಿ ದಾರಿ ತಪ್ಪಿಟ್ಟು ಬಿಡ್ತಾನೆ. ವಿಧರ್ಮೀಯರ ಸಹವಾಸವನ್ನು ಮಾಡ್ತಾನೆ, ಅವರನ್ನೇ ಅಪಾಯಿಂಟ್ ಮಾಡ್ಕೋತಾನೆ ಸೇನೆಯೊಳಗೆ. ಕೊನೆಗೆ ಅದು ಮೋಸದಿಂದ ರಾಜ್ಯವಶ ಆಗಿ ವಿಜಯನಗರ ಪತನವಾಗುತ್ತ. ಆ ಹೊತ್ತಿಗೆ ವಿಜಯ ಸ್ವಾಮಿಗಳು ಬಂದು ಹೇಳ್ತಾರೆ, ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಾರೆ ಅಂತ ಕೇಳೋದಿಲ್ಲ. ಇಲ್ಲಿ ಸೇವಪ್ಪ ನಾಯಕ ಕೇಳ್ತಾನೆ, ಆತ ಕೇಳೋದಿಲ್ಲ. ವಿಜಯನಗರ ಪತನವಾಗಲಿಕ್ಕೆ ಅವ್ರ ಮಾತು ಕೇಳದೇ ಇದ್ದದ ಕಾರಣವಾಯಿತು. ಮುಂದೆ ಕಥೆ ಗೊತ್ತು. ಎಲ್ಲ ಮೋಸ ಕೊಂದು ಹಾಕಿಬಿಡ್ತಾರೆ. ಕೊನೆಗೆ ಸರ್ವನಾಶ ವಿಜಯನಗರ ರಾಜ್ಯ ಮತ್ತೆ ಏಳದಂತೆ ಮುಚ್ಚೋಗಿಬಿಡುತ್ತೆ. ಅಂತ ಅನರ್ಥ ಗುರಿಯಾಗ್ತಾರೆ. ದೊಡ್ಡವ್ರ ಮಾತನ್ನು ಕೇಳಿದವರು ಏನಾಗುತ್ತೆ ಎಂಬುದಕ್ಕೆ ನಿದರ್ಶನ. ಅದಕ್ಕೆ ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣಾತ್. ದೊಡ್ಡವ್ರ ಮಾತನ್ನು ಕೇಳೋದ್ರಲ್ಲಿ ಯಶಸ್ಸಿರುತ್ತೆ, ಬಿಟ್ಟರೆ ಅಪಾಯ ಆಗುತ್ತೆ ಅಂತ ತೋರಿಸ್ತಾರೆ. ಈಗ ಬಂದ ಕಾಲಕ್ಕೆ ಮತ್ತೆ ಒಂದು ಸಲ ವಿಜೇಂದ್ರ ಸ್ವಾಮಿಗಳನ್ನು ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಒಬ್ಬ ಜ್ಯೋತಿಷಿ ಒಬ್ಬನು ಬರ್ತಾನೆ ಒಂದು ಸಲ. ಆ ಜ್ಯೋತಿಷಿ ಬಹಳ ವಿಖ್ಯಾತನಾದ ಜ್ಯೋತಿಷಿ. ಇಬ್ಬರು ಸಭೆಯಲ್ಲಿ ಕೂಡಬೇಕು, ಮರು ದಿವಸ ಏನಾಗುತ್ತೆ ಅಂತ ಇಬ್ಬರು ಬರೆದಿಡಬೇಕು, ಆಮೇಲೆ ಓದಬೇಕು ಅದನ್ನು. ಯಾರು ಸರಿ ಹೋಗಿದೆ ಗೊತ್ತಾಗಬೇಕು. ಜ್ಯೋತಿಷ್ ಶಾಸ್ತ್ರವನ್ನು ಹೇಗೆ ಪ್ರೂವ್ ಮಾಡಬೇಕು ಅಂದರೆ ಈ ರೀತಿ ಲಕ್ಕೋಟಿಯಲ್ಲಿ ಬರೆದಿಡ್ಬೇಕು, ಸೀಲ್ಡ್ ಕವರ್ಸ್ ಇಟ್ಟುಬಿಡಬೇಕು. ಇಬ್ಬರು ಬರೆದಿರಬೇಕು, ಯಾರು ಹೆಚ್ಚು ಸರಿ ಬರೆದಿರ್ತಾರೋ ಚೆನ್ನಾಗಿ ಜ್ಯೋತಿಷ್ಯ ಗೊತ್ತಾಗಲಿ ಅಕ್ಕ. ಅವನು ಹುಟ್ಟ ಜ್ಯೋತಿಷಿ ಅವನು, ಅದೊಂದರಲ್ಲೇ ಎಕ್ಸ್ಪರ್ಟ್ ಆದವನು, ಇವರು ಎಲ್ಲದರಲ್ಲೂ ಮಾಡಬೇಕಾದವರು. ಇಬ್ಬರು ಬರೆದಿಟ್ಟರಂತೆ, ಬರೆದಿಸ್ ಏನಾಗುತ್ತೆ ಬರೆದಿಸ್ ತೆಗೆದು ಸಾಯಂಕಾಲ ಎಷ್ಟೊತ್ತಿಗೆ ಓಪನ್ ಮಾಡೋಕ್ಕಂತ ಬರ ಅಷ್ಟೊತ್ತಿಗೆ ಓಪನ್ ಮಾಡಂತ ತೆಗೆದು. ಅವನು ಬರೆದಿದ್ದ ಅವತ್ತು ಏನೇನಾಗುತ್ತೆ ಅಂತ ಬರೆದಿದ್ದಂತೆ. ಏನಾಗುತ್ತೆ ಅಂತ ಕೇಳಿದರೆ ಇವರು ಮಾತಿನ ವಿಜಯೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ಆ ರಾಜನಿಗೆ ಮಕ್ಕಳಿರೋದಿಲ್ಲ, ಮಕ್ಕಳಾಗಿಬಿಟ್ಟು ಬಹಳ ಸಂತೋಷಪಟ್ಟು ರಾಜ ಇವರಿಗೆ ವಿಶೇಷವಾದ ಸನ್ಮಾನವನ್ನು ಮಾಡ್ತಾನೆ, ಜಹಗೀರು ಕೊಡ್ತಾನೆ ಅಂತೆಲ್ಲ ಬರೆದಿದ್ದರಂತೆ. ಎಲ್ಲ ಕರೆಕ್ಟ್ ಆಗಿತ್ತು. ಬೆಳಗ್ಗೆಯಿಂದ ಕಾರ್ಯಕ್ರಮ ಏನಾಗಿತ್ತು ಎಲ್ಲ ಬರೆದಾಗಿತ್ತು. ಬೆಳಿಗ್ಗೆ ಆಗೋದಕ್ಕಿಂತ ಮುಂಚೆ ಬರೆದಿರುತ್ತೆ, ಆಗಿದ್ದರೆ ರಾಂಗ್ ರಿಪೋರ್ಟ್ ಮಾಡ್ತಾರೆ. ಆದ್ಮೇಲಲ್ಲ, ಮೊದಲಲ್ಲ, ಆದ್ಮೇಲೆ ತಪ್ಪು ತಪ್ಪು ಬರೋದು, ಮತ್ತೆ ಸಾರಿ ಕ್ಷಮಾಪಣೆ ಕೇಳೋ ಕಾಲ ಇತ್ತು. ಕರೆಕ್ಟಾಗಿ ಬರೆದಿದ್ರಂತೆ. ಆಗ ಭಾರಿ ಖುಷಿ ಆಯ್ತು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಬಹುಶಃ ಇದಕ್ಕೆ ಗೆದ್ದ ಅಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ವಿಜೇಂದ್ರ ಸ್ವಾಮಿಗಳು ಅವ್ರು ಬರೆದನ್ನು ತೆಗೆದ್ರಾಗ, ಅವ್ರು ಹೇಳಿದ್ದು ಅವ್ರು ಬರೆದಿಲ್ಲ ಬರೆದಿರ್ತಾರೆ, ಅವ್ರು ಸ್ವಲ್ಪ ರಫ್ಫ ಬರೆದಿದ್ದರೆ ಇವರು ಕರೆಕ್ಟಾಗಿ ಬರೆದಿದ್ದರಂತೆ. ಬರೀ ಜಾಗೀರಿ ಕೊಡ್ತಾರೆ, ಎಷ್ಟು ಜಾಗೀರಿ ಕೊಡ್ತಾರೆ ಅದೆಲ್ಲ ಬರೆದಿದ್ರು ಅವರು, ಮತ್ತು ಏನೇನು ಕೊಡ್ತಾರೆ ಇಲ್ಲ ಫುಲ್ ಡೀಟೇಲ್ಸ್ ಬರೆದಿದ್ರು. ಸೊ ಅವ್ರದ್ದು ಕರೆಕ್ಟ್ ಆಯಿತು. ಅದಕ್ಕಿಂತ ಹೆಚ್ಚು ಕರೆಕ್ಟ್ ಏನು ಅಂದರೆ, ಸರಿಯಾಗಿ ಇದನ್ನು ಓದೋ ಹೊತ್ತಿ ಸರಿಯಾಗಿ ಜ್ಯೋತಿಷಿ ಹೆಂಡತಿ ಗರ್ಭಿಣಿ ಇದ್ದಾಳಲ್ಲ ಅವಳು ಗಂಡು ಮಗು ಹೆತ್ತಲು ಸುದ್ದಿ ಬರುತ್ತೆ ಅಂತ ಬರೆದಿದ್ದಂತಂದ್ರೆ, ಇವತ್ತು ಓದೋ ಹೊತ್ತಿ ಸರಿಯಾಗಿ ಆ ಜ್ಯೋತಿಷಿ ಹೆಂಡತಿ ಹೆರಿಗೆಯಾಗಿ ಗಂಡು ಮಗು ಹೆತ್ತು ವಾರ್ತೆ ಬರುತ್ತೆ ಅಂತ ಬರೆದಿದ್ರಂತೆ. ಅದು ಅವನು ಬರೆದಿದ್ದಿಲ್ಲ, ತನ್ನ ಹೆಂಡತಿ ವಿಷಯ ಅವನಿಗೆ ಗೊತ್ತಿಲ್ಲ, ಪುಣ್ಯಾತ್ಮಗೆ ಇಲ್ಲಿ ಬರ ತೆಗೆದು ನೋಡಿ ಕರೆಕ್ಟ್ ಆಗಿ ಸುದ್ದಿ ಬಂದಂತ. ಆಶ್ಚರ್ಯ ಪಡ ಸಾಷ್ಟಾಂಗ ಹಾಕಿಬಿಡ್ತಾನೆ ಸ್ವಾಮಿ. ಹ್ಯಾಪಿ ನ್ಯೂಸ್ ಮತ್ತೆ ಅವ್ನು ಸೋತ್ರು ಅವ್ರಿಗೆ ಇದಾಗಲಿಲ್ಲ, ಗೌರವ ಆಗಲಿ, ಅವನು ಪುತ್ರೋತ್ಸವ ಆದಾಗಾಯ್ತು, ವಿಶೇಷ ವೈಭವ ಬಂತು. ಹೇಳ್ತಾರೆ ನಿಮ್ಮ ವಿದ್ಯೆ ಭಾರಿ ದೊಡ್ಡದು. ನಿಜ, ಇದು ಕಲಿತ ಜ್ಯೋತಿಷ್ಯ ಅಲ್ಲ, ದೈವಿಕ ಜ್ಯೋತಿಷ್ಯ. ಡಿವೈನ್ ಜ್ಯೋತಿಷ್ಯ ಬೇರೆ, ಪ್ರಾಕ್ಟೀಸ್ಡ್ ಬೇರೆ, ನ್ಯಾಚುರಲ್ ಬೇರೆ. ಗಿಫ್ಟ್ ಆಗಿದ್ದಾಗಿರೋ ಕ್ವಾಲಿಟಿನೇ ಬೇರೆ, ಕಷ್ಟಪಟ್ಟು ಬರೋದಾಗಿರೋ ಕ್ವಾಲಿಟಿನೇ ಬೇರೆ. ಕಲ್ತ ಆರ್ಟಿಸ್ಟ್ ಆಗೋದು ಬೇರೆ, ಬಾರೋನ್ ಆರ್ಟಿಸ್ಟ್ ಆಗೋದು ಬೇರೆ. ಅಂದರೆ ಬಾರೋನ್ ಗ್ರೇಟ್, ಅವರೆಲ್ಲ ಕೂಡ ದಳ್ಳಾಂಗತನಾಗಿಬಿಡಿ. ತಮ್ಮ ಹೆಮ್ಮೆ ಎಷ್ಟು ತೋರಿಸ್ತಾರೋ ಲೆಕ್ಕನೇ ಇಲ್ಲ. ಜೊತೆಗೆ ಅವರು 104 ಗ್ರಂಥ ಬರೆದಿದ್ದು, ಇವರಲ್ಲಿ 104 ಗ್ರಂಥ ಬರೆದ್ರಲ್ಲ, ಹೋಗಲಿ ನಮ್ಮ ಹಣೆ ಬರ ಹೇಗಿದೆ ಅಂತ ಕೇಳಿದರೆ ಗ್ರಂಥ ಉಳಿಸ್ಕೊಳ್ಬೇಡ, ಹೆಸರು ಕೂಡ ಉಳಿಸ್ಕೊಂಡಿಲ್ಲ 104 ಗ್ರಂಥದ್ದು. ಈ ಹತ್ತತ್ರ ಬರಹಾಗ್ತಿದೆ, ಹುಡುಕಿ 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 ಹತ್ತತ್ರ ಬರ್ತಿದೆ, ಇನ್ನೂ 2 ಸಿಗಬೇಕು. 102 ಬಂದಿದೆ ಈಗ, ಇನ್ನೂ 2 ಸಿಕ್ಕರೆ 104 ಆಗುತ್ತಷ್ಟೇ. ಅಷ್ಟು ಹಿಂದಿದ್ದೇವೆ ನಾವು. ಇನ್ನು ಗ್ರಂಥಗಳಲ್ಲಿ ಪ್ರಿಂಟ್ ಆಗಿ ಸಿಕ್ಕಿರೋದು ಎಷ್ಟು? ಸುಮಾರು 35 ಅಷ್ಟೇ, ಔಟ್ ಆಫ್ 104 35 ಪ್ರಿಂಟ್ ಆಗಿದೆ. ಉಳಿದಕರ ಹೆಸರು ಗೊತ್ತಿದೆ, ಇನ್ನೂ 2 ಹೆಸರು ಕೂಡ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಎಷ್ಟು ನಾವು ಜ್ಞಾನ ಕಾರ್ಯದ ಬಗ್ಗೆ ಹಿಂದೆ ಆಗ್ತಿದ್ದೇವೆ ಅಂತ ಕೇಳಿದರೆ, ಇದು ಅವ್ರು ಬರೆದಿದ್ರು ಆಸ್ತಿ, ಅಪ್ಪ ಮಾಡಿದ ಆಸ್ತಿನ ಮಕ್ಕಳು ಕಳ್ಕೊತೇವೆ ಅಂತಲ್ಲ, ಆ ಟೈಪ್ ಆಯ್ತಷ್ಟೆ. ಕೋಟ್ಯಂತರ ಆಸ್ತಿನ ಕಳ್ಕೊಂಡು ಬೀದಿ ಭಿಕ್ಷೆ ಬೇಡಕ್ಕೆ ಶುರು ಮಾಡಿದ್ರೆ ಮಗ ಎಷ್ಟು ದಡ್ಡ ಇರಬೇಕು. ಆಸ್ತಿ ಮಾಡೋಕ್ಕಾಗಲಿಲ್ಲ, ಬೇಡ, ಉಳಿಸ್ಕೊಳ್ಳೋಕ್ಕಾಗಬಾರ್ದು. ಕೊನೆ ಪಕ್ಷ ಆ ತಪ್ಪನ್ನು ಮಾಡದೇ ಇರಬೇಕಾದರೆ ಪುನಃ ಪುನಃ ಅವರ ಬಗ್ಗೆ ಗ್ರಂಥ ಪ್ರಕಾಶನಾದಿಗಳನ್ನು ಮಾಡಿ ನಮ್ಮ ಕೈಯಿಂದ ಆದ ಸೇವೆ ಸಲ್ಲಿಸೋದಂತೆ ನಾವು ಮಾಡಬಹುದಾದ ಕೆಲಸ. ಅದರ ಜೊತೆ ಕನ್ನಡದಲ್ಲೂ ದೇವರನಾಮ ಬರೆದರಂಥವ್ರು, ವಿಜಯೇಂದ್ರ ರಾಮನ ಅಂಕಿತದಿಂದ ಕನ್ನಡದಲ್ಲೂ ಕೂಡ ದೇವರನಾಮ ಬರೆದ ಪ್ರಖ್ಯಾತಿ ಉಂಟು. ಕೆಲವು ಸಿಗುತ್ತೆ ಅವರ ಹೆಸರಿನಲ್ಲಿ, ಎಷ್ಟು ವರ್ಸಟೈಲ್ ಸ್ಕಾಲರ್ ಆಗಿದ್ದು ಗೊತ್ತಾಗುತ್ತೆ. ಒಮ್ಮೆ ಉಡುಪಿಗೆ ಹೋಗಿದ್ದ ಕಾಲಕ್ಕೆ ವಾದಿರಾಜ ಸ್ವಾಮಿಗಳಿಗೆ ಅವ್ರಿಗೆ ಭಾರಿ ಆತ್ಮೀಯತೆ, ಅವರಿಗೆ ಇಳ್ಕೊಳ್ಳೋಕೊಂದು ಮಠ ಕೊಟ್ಟರಂತೆ. ಇವತ್ತು ರಾಯರ ಮಠ ಇದ್ದಿಲ್ಲ, ಅವ್ರ ಕಾಲಕ್ಕೆ ಬಂದ ಮಠ ಅದು. ಉಡುಪಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಹತ್ರ ಹೋಗ್ತೇವಲ್ಲ, ಅದೆಲ್ಲಿದೆ ಗೊತ್ತಾ? ಕೃಷ್ಣದ ಕನಕಗಿಂಡೆ ಸೇರ ಹೋದಲ್ಲಿ ಸಿಗುತ್ತದೆ. ಯಾತಕ್ಕೆ ಕೊಟ್ಟರಂತ ಗೊತ್ತೇನು? ವಾದಿರಾಜ ಸ್ವಾಮಿಗಳು ಕಿಟ್ಟ ದರ್ಶನ ನಿಮ್ಮ ಕೂತರಲ್ಲೇ ಆಗಲಿ ಅಂತ ಕೊಟ್ಟರಂತೆ. ಕಿಟ್ಟ ದರ್ಶನ ಕೂತರಲ್ಲೇ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಟ್ಟಿದ್ದಾರೆ ಅದು. ಅಂದರೆ ರಾಘವೇಂದ್ರ ಮಠಕ್ಕೆ ಎಷ್ಟು ಪ್ರಾಶಸ್ತ್ಯ ಸಿಕ್ತು ವಿಜೇಂದ್ರ ಸ್ವಾಮಿಗಳಿಗೆ, ವಾದಿರಾಜ ಸ್ವಾಮಿಗಳು ಅಷ್ಟು ಪ್ರಿಯರಾಗಿದ್ದರಿಂದ ಹಾಕ್ಕೊಟ್ರು. ಇದನ್ನೆಲ್ಲ ಅವ್ರ ಪ್ರೀತಿಯನ್ನು ವರ್ಣನೆ ಮಾಡಲಿಕ್ಕೆ ಸುರೇಂದ್ರದಾಸರು ಬರೀತಾರೆ. ಸಂತ ವಿಜಯೇಂದ್ರ ವಾದಿರಾಜರೆಂಬ ಸಚ್ಚಿಶರಣು ಪಡೆದು, ಅದಕ್ಕೆ ಈ ಸುಬುಧಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ. ಇಷ್ಟು ಮಾಡಿಕೊಂಡು ಅಲ್ಲಿದ್ದಾಗ ಈ ಗೌಡ ಸಾರಸ್ವತದೆಲ್ಲ ಸೇರಿಬಿಟ್ಟು ಅವರನ್ನು ಪ್ರಾರ್ಥನೆ ಮಾಡಿದ್ರಂತೆ. ಸ್ವಾಮಿ, ನಮ್ಮ ಹುಡುಗನ ವಿದ್ವಾಂಸನ ಮಾಡಬೇಕು ಅಂತ ಕೇಳಿದಾಗ ಸ್ವಲ್ಪ ಪಾಠ ಹೇಳಿಕೊಟ್ಟು ಒಬ್ಬ ಅವರ ಸ್ವಾಮಿಗಳನ್ನು ಒಳ್ಳೆ ವಿದ್ವಾಂಸರನ್ನು ಮಾಡಿದರಂತೆ, ಮುಂದೆ ಆ ಮಠ ಮುಂದುವರಿಸಿದರಂತೆ. ಅದರಿಂದಾಗಿ ಸಾರಸ್ವತ ಧರ್ಮ ಸ್ಥಾಪನಾಚಾರ್ಯ ಅಂತಕ್ಕಂಥ ಹೆಸರು ಬಿರುದು ಕೂಡ ವಿಜೇಂದ್ರ ಸ್ವಾಮಿಗಳು ಉಂಟು. ಅವರು ಮುಲ್ಕಿಗೆ ಹೋಗಿದ್ದ ಕಾಲಕ್ಕೆ ವೆಂಕಟೇಶ್ವರ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ, ಮುಲ್ಕಿಯಲ್ಲಿ. ಇವತ್ತಿಗೂ ಇದೆ, ಉಡುಪಿಗೆ ಹೋದರೆ ಅದು ನೋಡೋದಲ್ಲಿ ಭಾಳ ದಿನಗಳು. ಮುಲ್ಕಿಯಲ್ಲಿ ನೋಡಿದ್ರೆ ಶ್ರೀನಿವಾಸ ದೇವರ ಗುಡಿ ಇದೆ, ವಿಜೇಂದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಶ್ರೀನಿವಾಸ ದೇವರ ವಿಗ್ರಹ ಅಲ್ಲಿದೆ. ಕೊಚ್ಚಿಗೆ ಹೋದಾಗ ಕೇಶವದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೊಚ್ಚಿಯಲ್ಲಿ. ವಿಜೇಂದ್ರ ಸ್ವಾಮಿಗಳು ಕೊಚ್ಚಿಯಲ್ಲಿ ಕೇಶವದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರ ವೃಂದಾವನ ದೇವರಿಗೆ ನಾರಾಯಣ ದೇವರಿದ್ದಾರೆ, ಕುಂಭಕೋಣದಲ್ಲಿ ನಾರಾಯಣ ದೇವರಿದ್ದಾರೆ. ಇಷ್ಟೆಲ್ಲ ವಿಶೇಷ ಮಹಿಮೆಗಳನ್ನು ತೋರಿಸಿದ ವಿಜೇಂದ್ರ ಸ್ವಾಮಿಗಳು ಕೊನೆಗೆ ಸುಧೀಂದ್ರ ಸ್ವಾಮಿಗಳಿಗೆ ಪೀಠವನ್ನು ಒಪ್ಪಿಸಿಬಿಟ್ಟು ವೃಂದಾವನಸ್ಥರಾಗ್ತಾರೆ. ಒಮ್ಮೆ ಸಂಗೀತ ಪರೀಕ್ಷೆ ಮಾಡಲಿಕ್ಕೆ ಒಬ್ಬರು ಬಂದಾಗ ವಿಜೇಂದ್ರ ಸ್ವಾಮಿಗಳು ತಮ್ಮ ಒಬ್ಬ ಶಿಷ್ಯರನ್ನು ಬಿಟ್ಟರಂತೆ. ಅವರೇ ತಿಮ್ಮಣ್ಣ ಭಟ್ರು, ಅವರೇ ವೀಣಾ ತಿಮ್ಮಣ್ಣ ಭಟ್ರು. ಅವರು ಸಂಗೀತದಲ್ಲಿ ಗೆದ್ದು ಇವರು ತಾವು ಸಂಗೀತ ಹೇಳೋದಲ್ಲ, ಶಿಷ್ಯನ ಕೇಳಿ ಹೇಳಿಸಿಬಿಟ್ರಂತೆ. ಅವರ ಮಕ್ಕಳೇ ರಾಘವೇಂದ್ರ ಸ್ವಾಮಿಗಳಾಗಿ, ತಿಮ್ಮಣ್ಣ ಭಟ್ರ ಮಕ್ಕಳೇ ವೀಣಾ ತಿಮ್ಮಣ್ಣ ಭಟ್ರು, ವೀಣಾ ವೆಂಕಟನಾಥರು. ಹೀಗೆ ವಿಜೇಂದ್ರ ಸ್ವಾಮಿಗಳಿಗೂ ಸುಧೀಂದ್ರ ರಾಘವೇಂದ್ರ ಸ್ವಾಮಿಗಳ ಸಂಪರ್ಕ ಬಹಳ ಪೂರ್ವವಾದ ಸಂಪರ್ಕ. ಮುಂದೆ ಸುಧೀಂದ್ರ ಸ್ವಾಮಿಗಳು ಪಾಠ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ವಿದ್ಯಾರ್ಥಿಗಳಾಗಿ ಓದಿಕೊಂಡು ಮುಂದೆ ದೊಡ್ಡ ಲೋಕವಿಖ್ಯಾತರಾದ ಮಹಾನುಭಾವರಾಗ್ತಾರೆ. ಅನೇಕ ದಿವಸಗಳ ಕಾಲ ಆ ಪ್ರಾಂತದಲ್ಲಿ ಜ್ಞಾನ ಉಳಿಲಿಕ್ಕೆ ಕಾರಣವಾದ ಪುಣ್ಯಾತ್ಮರು ವಿಜೇಂದ್ರ ಸ್ವಾಮಿಗಳು. ಅಂಥವ್ರ ಆರಾಧನೆ ಅಂತ ಹೇಳಿದರೆ ನಮ್ಮ ಭಾಗ್ಯ ಸ್ಮರಣೆ ಮಾಡಿದಾಗ ಅಷ್ಟು ಒಬ್ಬರು ಅಷ್ಟು ಕೆಲಸ ಮಾಡಿದ್ರು ತಿಳ್ಕೊಂಡು ನಮ್ಗೆ ಏನಾಗ ನಮಗೆ ಸ್ವಲ್ಪ ಸ್ಫೂರ್ತಿ ಬರುತ್ತೆ, ಏನಾದರೂ ಸ್ವಲ್ಪ ಮಾಡಬಹುದು ಅಂತಕ್ಕಂಥ ಭಾವನೆ ಬರುತ್ತೆ. ಎಲ್ಲ ಮಾಡೋ ಶಕ್ತಿ ಯಾರಿಗಿರೋದಿಲ್ಲ, ಸ್ವಲ್ಪ ಆದರೂ ಮಾಡ್ತಕ್ಕಂಥ ಸ್ಫೂರ್ತಿ ಕೊಡ್ತಾರಲ್ಲ, ಅದಕ್ಕೆ ಉತ್ಸವ ಆರಾಧನೆಗಳನ್ನು ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದ ಮುಖ್ಯ ಕರ್ತವ್ಯ. ಅದಕ್ಕಾಗಿದೆ ಪ್ರತಿಷ್ಠಾನದಿಂದ ವಿಜೇಂದ್ರ ದರ್ಶನ ಅಂತ ಪುಸ್ತಕ 2-3 ವರ್ಷದಿಂದ ಪ್ರಕಾಶಿತವಾಗಿದೆ. ಅದರಲ್ಲಿ ಸಮಗ್ರ ವಿವರಗಳು ಹೇಳಿದ್ದೆಲ್ಲ, ಇದನ್ನು ಜಾಸ್ತಿ ಅದರಲ್ಲಿ ವಿವರಗಳಿದೆ. ಅದರ ಗ್ರಂಥಗಳ ಆದ್ಯಂತ ಶ್ಲೋಕಲ್ಲಿ ಅದರಲ್ಲಿ ಕೊಟ್ಟಿದೆ, ಚಿಕ್ಕರ ಗ್ರಂಥಗಳದೆಲ್ಲ ಗ್ರಂಥಗಳ ಪಟ್ಟಿ ಅದರಲ್ಲಿ ಸಿಗುತ್ತೆ. ಅವ್ರು ಮಾಡಿರೋ ಚಿಕ್ಕ ಗ್ರಂಥಗಳೆಲ್ಲ ಸೇರಿಸಿದೆ ಅದರೊಳಗೆ. ಅದರಲ್ಲಿ ವ್ಯಾಸರಾಜರ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಅನಂತರ ಶ್ರೀಪಾದರ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಮುಖ್ಯವಾಗಿ ದುರಿತಾಪಾರ ಸ್ತೋತ್ರ ಅಂತ ಒಂದು, ಪಾಪಮೋಚನ ಸ್ತೋತ್ರ ಅಂತ, ಬಹಳ ಪೂರ ಸ್ತೋತ್ರ. ವಿಜಯೇಂದ್ರ ಯತೀಶ್ವರೋ ವ್ಯತಾನಿ ಸ್ತುತಿಮೇತಾಂ ದುರಿತಾಪಃ ಮುರಾರೇಹಿ, ದುರಿತಾಪ ಸ್ತೋತ್ರ ಮಾಡಿದ್ದೇವೆ. ಇದನ್ನು ಯಾರು ಪಠಣ ಮಾಡ್ತಾರೋ ಅವ್ರ ಪಾಪಗಳು ಪರಿಹಾರವಾಗುತ್ತೆ ಅಂತ ಹೇಳಿಬಿಡ್ತಾರೆ. ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ಮಯಾ ಏಕವತ್ಸರೇಪಿ ಅಪಿತು ಕ್ರಿಯತೆ ಸದಾ ಅಘಪೂಹ ಪ್ರತಿಯಾವಂ ಸಕಲೇಂದ್ರಿಯೇರ್ ಮುಕುಂದ. ಅದ್ರ ಒಂದೇ ಒಂದು 2-3 ಗಂಟೆ ಪಾಠ ಹೇಳ್ಬೋದು, ಅಷ್ಟು ಒಳ್ಳೆ ಸ್ತೋತ್ರ ಅದವರು. ಕೃಷ್ಣ ನಾರಾಯಣ ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ಮಯಾ ಏಕವತ್ಸರೇಪಿ, ಒಂದು ವರ್ಷ ಪೂರ್ತಿ ನಾನು ಯೋಚನೆ ಮಾಡಿದರೆ ಒಂದು 7 ಕಾಡಿನಷ್ಟು ಪುಣ್ಯ ನಾವು ಮಾಡಿರೋದಿಲ್ಲ ಅಂತ ಹೇಳಿದ್ದಾರೆ. ವರ್ಷದೊಳಗೆ ಅವ್ರು 7 ಕಾಲಿನಷ್ಟು ಸಮಯದಲ್ಲಿ ದೊಡ್ಡ ಪರ್ವತದಷ್ಟು ಪುಣ್ಯ ಮಾಡ್ತಕ್ಕಂಥ ಜ್ಞಾನಿಗಳವರು. ಇಷ್ಟು ಕಡಿಮೆ ಮಾಡ್ತೇವೆ, ಕಾಲ ಯಾತಕ್ಕೆ ಉಪಯೋಗಿಸ್ತೇವೆ? ಸಿನಿಮಾ ನಾಟಕ ಹೋಗ್ತೇವೆ ಅಂತ ಹೇಳ್ತಾರೆ, ನರ್ತನಾದಿಗೆ ನೋಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿರೋ ಪದಗಳವೆಲ್ಲ ಕೂಡ ಪಟ್ಟಿಯಲ್ಲಿ ಖಂಡಪದಾರ್ಥ ಹಾಕ್ತೇವೆ ಅಂತ ಹೇಳ್ತಾರೆ. ಏನು ಪಲಾ ಹೇಳ್ತಾರೆ, ಲಶುರ ಪಲಾಶ ಬೃಂದುಕ ಪಲಾಂಡು ಭಾಜ, ಬೆಳ್ಳುಳ್ಳಿ ಈರುಳ್ಳಿ ಬದನೆಕಾಯಿ ತಿನ್ನತಕ್ಕಂಥ ಹೊಟ್ಟೆ ನಮ್ಮದು. ನೋಡಬಾರ್ದು ನೋಡ್ತೇವೆ, ಕೇಳಬಾರ್ದನ್ನು ಕೇಳ್ತೇವೆ. ಅದಿಟ್ಕೊಂಡೆ ಗೋಪಾಲದಾಸರ ಆವರೋಗವ ಏನಾಗೆ ದೇವ ಧನ್ವಂತರಿ ಅನ್ನೋ ಮಾತು, ವಿಜಯದಾಸರ ಹಾಡುಗಳು, ಜಗನ್ನಾಥ ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು, ಅವಕ್ಕೆಲ್ಲ ಒಂದು ನಾಂದಿ ಹಾಡಿದಂತಹ ಪದ್ಯದಂತೆ ತುರಿತಾಪಾರ ಸ್ತೋತ್ರ ಇದೆ. ಅವ್ರು ಹೇಳ್ತಾರೆ, ಅತುಲಂ ವೃಷವೈಷ್ಣವಂ ವರ ಸುಜನ್ಮ ಕೃಪಯಾ ಅಚ್ಯುತ ದತ್ತಂ ತ್ವಯಾಪ್ಯ ವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯಾ ಪಶು ಚಂಡಾಲವದೇವ ಸಂಚಾರ. ಎಂಥ ಜನ್ಮ ಹೇಗೆ ಬರಿತಿದ್ದೇವೆ, ಪಶುವತ್ ಸಂಚಾರ ಮಾಡ್ತೇವೆ, ಪಶುಗಳಂತೆ ಬದುಕಿದ್ದೇವೆ ನಾವು ಅಂತ ಹೇಳ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ ಪರಮಾತ್ಮ, ರಮಾದೇವಿಗೆ ಎಣಿಸ್ತಕ್ಕಾಗದಿರೋದು 2 ಅಂತ ಹೇಳ್ತಾರೆ. ರಮಯಾಪಿ ಅಗಣಯ್ಯ ವಸ್ತು ಜಾತಂ ದ್ವಿವಿಧಂ ಪ್ರಾಹು ರಮಂದ ಬುದ್ಧಿಭಾಜ. ರಮಾದೇವಿಗೂ ಎಣಿಸ್ತಕ್ಕಾಗದ 2 ಒಂದು ಯಾವುದು ಗೊತ್ತಾ, ತವ ಸದ್ಗುಣ ಜಾತ ಮೇಕ ಮೀಶ, ನೀನು ಅನಂತ ಗುಣಗಳ ರಾಶಿ ಇದೆಯಲ್ಲ, ಎಣಿಸ್ತಕ್ಕಾಗೋದಿಲ್ಲ. ಇನ್ನೊಂದು ಯಾವುದು ಗೊತ್ತಾ, ಮಮ ಬುಧಂತ ಪಾಪ ಜಾತ ಮನ್ಯಂ, ನಾವು ಪಾಪ ಮಾಡಿದ್ದೇವಲ್ಲ ಅವರು ಅವ್ರಿಗೆ ಎಣಿಸೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಮೊದಲನೇದು ಫ್ಯಾಕ್ಟು, ಎರಡನೇದು ಕಾವ್ಯ ಅಷ್ಟೇ. ಮೊದಲನೇದು ಸತ್ಯ, ಇದು ಕಾವ್ಯ. ರಮಾದೇವಿಗೆ ಎಣಿಸ್ತಕ್ಕಾಗದಷ್ಟು ಪಾಪ ನಾವು ಮಾಡ್ತೇವೆ, ವಿ ಆರ್ ಸೋ ಗ್ರೇಟ್ ಅಂತ ಅರ್ಥ. ನಾವು ಒಂದು ಎಷ್ಟು ಪಾಪಿಗಳಾಗಿ ಗ್ರೇಟ್ ಅಂತ ಅಷ್ಟೇ ಅರ್ಥ, ಇನ್ನೇನೂ ಅಲ್ಲ. ಆದ್ದರಿಂದ ಇನ್ನಾದರೂ ಕೂಡ ನಮಗೆ ಪ್ರತಿ ಒಂದು ದಿವಸದಲ್ಲಾದರೂ ಕೂಡ, ಅಲಮ ಏಕ ದಿನಂ ವಾ ವಿಮುಚ್ಯ, ಒಂದು ದಿವಸ ಆದರೂ ಕೂಡ ನಮಗೆ ಲೌಕಿಕ ಬಂಧನದಿಂದ ದೂರ ಆಗಿಬಿಟ್ಟು ನಿನ್ನ ಪಾದ ಹತ್ರ ಭಕ್ತಿ ಬರಹಾಗಿ ಮಾಡು ಪರಮಾತ್ಮ ಅಂತ ಕೇಳಿ ಒಳ್ಳೆಷ್ಟು ಪದ್ಯ ಬರೆದಿದ್ದಾರೆ. ಅದನ್ನೆಲ್ಲ ಓದಬೇಕು, ಆಗ ನಮಗೆ ಅವರ ಮಹಿಮೆ ತಿಳಿಯುತ್ತೆ. ಅಂತ ಮಹಾನುಭಾವರ ಸ್ಮರಣೆಯನ್ನು ಶ್ರೀ ವ್ಯಾಸಬದ್ಧ ಸಂಶೋಧನಾ ಪ್ರತಿಷ್ಠಾನದಿಂದ ಮಾಡಲಿಕ್ಕೆ ಇವತ್ತು ಸಾಧ್ಯವಾಯಿತು. ಅದಕ್ಕೆ ಎಂದಿನ ಸೇವಾಕೃತರಾಗಿ ಶ್ರೀ HS ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ವೇಣುಗುರುರಾಜ ದಂಪತಿಗಳು, ಇಬ್ಬರು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಹರಿವಾಯುಗಳು, ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಈ ತಿಂಗಳ 14 ಜುಲೈ 14 ಇವತ್ತು ಒಂದು ಶುರುವಾಗಿದೆ, 14 ಪ್ರಥಮ ಏಕಾದಶಿ. ಆ ತಪ್ತಭದ್ರಾಧಾರಣೆ ಬಗ್ಗೆ ವಿಶೇಷವಾಗಿ ಈ ಚಾತುರ್ಮಾಸ್ಯದ ಮಹಾತ್ಮ 4 ಮಾಡಬೇಕಾದ ವಿಶೇಷ ವ್ರತಗಳ ಬಗ್ಗೆ ಪ್ರವಚನ ಇರುತ್ತೆ. ಅವತ್ತಿನ ದಿವಸ ಯಥಾಪ್ರಕಾರ ಬರಬೇಕು ಅಂತ ಹೇಳ್ತಾ, ಇತ್ತೀಚೆಗೆ ನಮ್ಮ ಪೂರ್ಣಪ್ರಜ್ಞ ದರ್ಶನ ಅಂತಕ್ಕಂಥ ಗ್ರಂಥ ಪ್ರಕಾಶದ ಪ್ರಕಟವಾಗಿ ಸುಮಾರು 3 ಪ್ರಿಂಟ್ ಆಗಿ 3 ಆಗೋಗಿತ್ತು, ಅದರ ಪ್ರತಿಗಳು ಸಿಗ್ತಿರಲಿಲ್ಲ. ಪದೇ ಪುನಃ ಈಗ ಪ್ರಿಂಟ್ ಆಗಿದೆ, ಯಾರು ತುಂಬ ಜನ ಕೇಳ್ಕೊಳ್ಳಿ ಇಲ್ಲ ಅಂತ ಹೇಳ್ತಾ ಇದ್ದು, ಪ್ರಿಂಟ್ ಆಗಿದೆ, ಬೇಕಾದವರು ತಗೊಳ್ಬೋದು. ಅದ್ರ ಬೆಲೆ 75 ಇದೆ, ಇವತ್ತು 60 ಬೇಕಾದ್ರೆ ತಗೊಳ್ಬೋದು, ತಗೊಳ್ತಕ್ಕಂಥವರು 60 ತಗೊಳ್ಬಹುದು, ಅದ್ರ ಉಪಯೋಗ ಮಾಡ್ಕೊಳ್ಬೋದು. ಮೊದಲು ಚಿಕ್ಕದಿತ್ತು, ದೊಡ್ಡದು ಮಾಡಿದೆ, ಈಗ ಸುಮಾರು 208 ಪುಟ ಇದೆ, 295 ಫೋಟೋ ಸೇರಿ ಎಲ್ಲ ಫೋಟೋಗಳಿದೆ, ಮತ್ತೆ ಪಾಜಕದ ಫೋಟೋಗಳಿದೆ, 300 ಪುಟದಷ್ಟು ದೊಡ್ಡ ಗ್ರಂಥ. ಬಹಳ ಕಡಿಮೆ ಬೆಲೆ ಇಟ್ಟಿದೆ, ಎಲ್ಲರೂ ಓದಬೇಕು ಅಂತ ಹೇಳಿ ತುಂಬ ಕಡಿಮೆ ಬೆಲೆ ಇಟ್ಟಿದೆ. ಸರ್ವೇಂದ್ರಿಯ ಪ್ರೇರ